ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ಮೊದಲ ಅಧ್ಯಾಯದಲ್ಲಿ ಹೇಳಿದ್ದ ಸೃಷ್ಟಿಯನ್ನು ಮುಂದುವರಿಸಿ ಹೇಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ರೂಪಗಳಿಂದ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಮುಖ್ಯವಾಗಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಅವತಾರವನ್ನು ಮಾಡಿದ್ದಾರೆ. ಬ್ರಹ್ಮದೇವರು ಸರಸ್ವತಿ, ವಾಯುದೇವರು ಮತ್ತು ಭಾರತೀ ದೇವಿ ಅವರಿಂದ ಮುಂದೆ ರುದ್ರಾದಿ ದೇವತೆಗಳೆಲ್ಲ ಅವತಾರ ಮಾಡ್ತಾ ಇದ್ದಾರೆ. ಗರುಡ ದೇವರು ಕಾಲನಿಯಾಮಕರ, ಕಾಲಕ್ಕೆ ಅಭಿಮಾನಿ ದೇವತೆಗಳಾದರೆ ಶೇಷದೇವರು ಜೀವಕ್ಕೆ ಅಭಿಮಾನಿ ದೇವತೆಗಳು. ಈ ರೀತಿಯಲ್ಲಿ ಸೃಷ್ಟಿ ಮುಂದುವರಿತಾ ಇದೆ. ಕೊನೆಗೆ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೂ ಸಹ ಉಳಿದ ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ಏತೇಹಿ ದೇವಾಹ ಪುನರಂಡ ಸೃಷ್ಟೌ ಅಶಕ್ನುವಂತಹ ಹರಿಮೇತ್ಯ ತುಷ್ಟುಗು. ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡಿದರು. ಆಗ ಪರಮಾತ್ಮ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾಭಿ ಕಮಲದಿಂದ 14 ದನಗಳ ಕಮಲ, ಅದರಲ್ಲಿ ಬ್ರಹ್ಮದೇವರು ಪ್ರಾದುರ್ಭೂತರಾಗ್ತಾ ಇದ್ದಾರೆ. 14 ದನಗಳ ಕಮಲ ಇಡೀ 14 ಲೋಕಗಳ ಸಾರವೇ. 14 ಲೋಕಗಳು ಒಂದೊಂದು ದಡದಲ್ಲಿ ಒಂದೊಂದು ಲೋಕದಂತೆ 14 ಲೋಕಗಳ ಸೃಷ್ಟಿ ಬ್ರಹ್ಮದೇವರು. ಆಮೇಲೆ ಆ ಕಮಲದಿಂದನೇ ಸೃಷ್ಟಿಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತು ಬ್ರಹ್ಮದೇವರು ತಮ್ಮ ಅವಯವಗಳಿಂದ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಹೀಗೆಲ್ಲ ತತ್ವಗಳೆಲ್ಲ ಸೃಷ್ಟಿಯಾಗಲಿ ಶುರುವಾಗುತ್ತೆ. ಬಟ್ 24 ತತ್ವಗಳ ಸೃಷ್ಟಿಯದು. ತತ್ವಗಳು ಅವ್ಯಕ್ತ ತತ್ವದಿಂದ ಟ್ರಾನ್ಸ್ಫಾರ್ಮೇಷನ್ ಆಗೋದು, ಅದು ಮೂಲ ಪ್ರಕೃತಿ. ಅನಂತರದ್ದೆಲ್ಲ ವಿಕೃತಿಗಳು ಅಂತ ಕರೀತಾರೆ. ವಿಕೃತಿಗಳು ಅಂದರೆ ಟ್ರಾನ್ಸ್ಫಾರ್ಮ್ಡ್ ಫಾರ್ಮ್ ಅಂತ. ಹಾಲಿನ ವಿಕೃತಿ ಮೊಸರು, ಹಾಲಿನಿಂದ ಮೊಸರು ಹೇಗೋ ಹಾಲು ಟ್ರಾನ್ಸ್ಫಾರ್ಮ್ ಆಗುತ್ತೆ ಮೊಸರಾಗಿ. ಅವ್ಯಕ್ತ ತತ್ವ ಮಹತ್ತತ್ವವಾಗಿ, ಅದರಲ್ಲಿ ಸೂಕ್ಷ್ಮವಾಗಿ ಎಲ್ಲ ತತ್ವಗಳು ಇರುತ್ತೆ. ಯಾವಾಗಲೂ ಕೂಡ ಮೂಲ ಜಡ ಪ್ರಕೃತಿ ಎಲ್ಲ ತತ್ವಗಳು ಸೂಕ್ಷ್ಮ ರೂಪದಲ್ಲಿ ಇರ್ತಾ ಇದೆ. ಆದರೆ ಅದೆಲ್ಲ ಅಭಿವ್ಯಕ್ತವಾಗೋದು ಸೃಷ್ಟಿ ಪ್ರೋಸೆಸ್ ಮುಂದುವರಿತಾ ಹೋದಂತೆ. ಈ ಗೋಧಿ ಬೀಸೋದು, ಹಿಟ್ಟು ಮಾಡೋದು, ಅದರಿಂದ ಚಪಾತಿ ಮಾಡೋದು, ಹೇಗೆ ಅನೇಕ ರೀತಿ ಉಂಟು, ಅದೇ ಗೋಧಿನೇ ಹೇಗೆ ಹಿಟ್ಟಾಗಿ ಪರಿವರ್ತನೆ ಹೊಂದುತ್ತ, ಆ ರೀತಿಯಲ್ಲಿ ಡಿಫರೆಂಟ್ ಹಂತದಲ್ಲಿ ತತ್ವಗಳೆಲ್ಲ ಬರಲಿಕ್ಕೆ ಶುರುವಾಯಿತು. ಮುಂದೆ ಬ್ರಹ್ಮದೇವರು ತಮ್ಮ ಅವಯವಗಳಿಂದ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾ, ಕಣ್ಣಿನಿಂದ ಸೂರ್ಯ, ಕಿವಿಯಿಂದ ಚಂದ್ರ, ಕೈಗಳಿಂದ ದಕ್ಷ ಪ್ರಜಾಪತಿ, ಅದೇ ರೀತಿಯಲ್ಲಿ ಮನಸ್ಸಿನ ಸ್ತನಕಾದಿ ಮುನಿಗಳು, ಪುರಸ್ತ್ಯಾದಿ ಸಪ್ತ ಋಷಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಅವರ ಮೂಗಿನಿಂದ ಅಶ್ವಿನಿ ದೇವತೆಗಳು ಸೃಷ್ಟರಾಗಿ ಬರ್ತಾರೆ. ಮತ್ತು ಅವರ ಹೃದಯದ ಭಾಗದಿಂದ ಯಮದೇವರು ಸೃಷ್ಟರಾಗಿ ಬರ್ತಾರೆ. ಅವರ ಮುಖದಿಂದ ಜಾಂಬವಂತ ಸೃಷ್ಟಿಯಾಗಿ ಬರ್ತಾರೆ. ಜಾಂಬವಂತನ ಸೃಷ್ಟಿ ನಡೆದಿದ್ದು ಸೃಷ್ಟಿಯ ಪ್ರಾರಂಭದಲ್ಲೇನೆ. ಆತ ಪಾತ್ರಗೊಂಡಿದ್ದು 24ನೆಯ ತ್ರೇತಾಯುಗದ ರಾಮಾವತಾರ ಕಾಲಕ್ಕಾದರೆ, ಆತ ಅವತಾರ ಮಾಡಿ ಬಂದಿದ್ದು ಆಗಲೇನೆ. ಅಥೋ ಜಾಂಬವಾನ್ ಪುರೈವ ಸೃಷ್ಟ ದೈವತ ಕಾರ್ಯದರ್ಶಿನ ಸ್ವಯಂಭವ ಪುರೈವ ಸೃಷ್ಟ ಅಂತ ಆಚಾರ್ಯ ಬರೀತಾರೆ. ಬ್ರಹ್ಮದೇವರಿಗೆ ಎಷ್ಟು ಪೂರ್ಣ ಪ್ರಜ್ಞತ್ವ ಸರ್ವಜ್ಞತ್ವ ಅಂದರೆ, ಮುಂದೆ ರಾಮಾಯಣ ಕಾಲಕ್ಕೆ ಈತ ಬೇಕು ಅಂತ ಅವತ್ತೇ ಸೃಷ್ಟಿ ಮಾಡಿಟ್ಬಿಟ್ಟಿದ್ದಾರೆ. ಇದು ಬ್ರಹ್ಮದೇವರ ಸರ್ವಜ್ಞತ್ವಕ್ಕೊಂದು ಕ್ರಾಸ್ ರೆಫರೆನ್ಸ್ ಆಗಿ ಬರತಕ್ಕಂತಹ ಅಪೂರ್ವವಾದ ಅಂಶ. ಎಲ್ಲರೂ ಹಾಗೆ ಸೃಷ್ಟಿ ಆಗ್ತಾ ಆಗ್ತಾ ಬಂದಮೇಲೆ ಮುಂದೊಂದು ಹಂತದಲ್ಲಿ ಬ್ರಹ್ಮದೇವರ ಮಕ್ಕಳು ಏಳು ಜನ ಋಷಿಗಳಲ್ಲಿ ಮರೀಚಿಗಳು ಒಬ್ಬರು. ಮರೀಚಿಗಳ ಮುನಿಗಳ ಮಕ್ಕಳೇ ಕಶ್ಯಪ ಮುನಿಗಳು. ಅದಕ್ಕೆ ಅವರಿಗೆ ಮಾರೀಚ ಅಂತಲೂ ಹೆಸರು. ಮಾರೀಚ ಅಂತ ತಕ್ಷಣ ರಾವಣನ ಮಾರೀಚ ನೆನಪಾಗಿಬಿಡುತ್ತದೆ. ಮರೀಚಿಯ ಮಗ, ಅದರಿಂದ ಮಾರೀಚ ಅಂತ ಹೆಸರು. ಇವರು ಮರೀಚಿಯ ಮಗನಾಗಿದ್ದು ಕಶ್ಯಪರಿಗೆ ಮಾರೀಚ ಅಂತ ಹೆಸರು. ಮಾರೀಚನಿಗೆ ಮಾರೀಚ ಅಂತಲೇ ಹೆಸರು. ಇದು ಕಾಮನ್ನವನು, ಪ್ರಾಪರ್ನವನಾಗಿ ಬಂದಿದ್ದ ಅವನಿಗೆ. ಅವನು ಭಾರಿ ನೀಚ, ಮಾರೀಚ ನೀಚ ಅವನು. ಇವರು ದೊಡ್ಡ ಋಷಿಗಳಿವರು. ಇವರಿಂದ ತುಂಬ ವಿಚಿತ್ರವಾದ ಸೃಷ್ಟಿ ನಡೆಯಿತು. ಭಾಗವತ ಷಷ್ಠ ಸ್ಕಂದದಲ್ಲಿ ಅವರು ಹೇಗೆ 60 ಹೆಣ್ಣು ಮಕ್ಕಳಿಂದ ಕಶ್ಯಪ ಪ್ರಜಾಪತಿಗಳು ಸೃಷ್ಟಿಯನ್ನು ಮುಂದುವರಿಸಿದರು. ಅಶ್ವಿನಿ, ಭರಣಿ, ಕೃತ್ತಿಕಾದಿಗಳೆಲ್ಲ ನಕ್ಷತ್ರಾಭಿಮಾನಿ ದೇವತೆಗಳು. ಅವರನ್ನು ಚಂದ್ರ ವಿವಾಹವಾಗ್ತಾನೆ. ಉಳಿದವರನ್ನೆಲ್ಲ ದಕ್ಷ ಪ್ರಜಾಪತಿಯ ಮಕ್ಕಳು. 60 ಜನಗಳಲ್ಲಿ 13 ಜನಗಳು ಕಶ್ಯಪರ ಹೆಂಡಂದರಾಗಿ ಬರ್ತಾರೆ. ಅದರಲ್ಲಿ ಅಶ್ವಿನಿ, ಭರಣಿ ಮೊದಲಾದವರೆಲ್ಲ ಚಂದ್ರನ ಹೆಂಡಂದರಾದರೆ, ಕಶ್ಯಪರ ಹೆಂಡಂದರಾದರೆ ದಿತಿ, ಅದಿತಿ, ಧನು ಮತ್ತು ಕದ್ರು ಮೊದಲಾದವರೆಲ್ಲ ಈ ಕಶ್ಯಪರ ಹೆಂಡಂದರಾಗಿ ಬಂದರು. ಅವರಿಂದ ಸೃಷ್ಟಿ ಮುಂದುವರಿದರು. ಆ ಸಮಯದಲ್ಲಿ ಸ್ವಾರಸ್ಯ ಏನು ಅಂದರೆ, ತತಸ್ಥ ಮಾರೀಚತ ಏವ ದೇವಾಹ, ಮಾರೀಚತಃ ಕಶ್ಯಪ ಮುನಿಗಳಿಂದ ದೇವತೆಗಳೆಲ್ಲ ಮತ್ತೆ ಸೃಷ್ಟರಾಗಿ ಬಂದರು. ಗರುಡ ದೇವರು ಸೃಷ್ಟಿಯಾಗಿ ಬಂದರು. ವಿನತಾದೇವಿಯಲ್ಲಿ ಗರುಡ ವೈನತೆಯನ್ನಾಗಿ ಹುಟ್ಟಿದ. ಶೇಷದೇವರ ಅವತಾರವನ್ನು ಮಾಡಿದರು. ಇಂದ್ರಾದಿ ದೇವತೆಗಳೆಲ್ಲ ಅವತಾರ ಮಾಡಿದರು. ಮತ್ತೆ ಎಲ್ಲಿಂದ ಅವತಾರ ಮಾಡ್ತಿದ್ದರು? ಮೊದಲು ಪರಮಾತ್ಮನಿಂದ ಸೃಷ್ಟರಾದ ಬ್ರಹ್ಮವಾಯುಗಳಿಂದ ಸೃಷ್ಟಿ, ಅನಂತರ ಅನೇಕ ಹಂತದಲ್ಲಿ ಸೃಷ್ಟಿ, ಮತ್ತೆ ಬ್ರಹ್ಮದೇವರ ಮುಖಾದಿಗಳಿಂದ ಸೃಷ್ಟಿ, ಮುಂದೆ ಕಶ್ಯಪ ಮುನಿಗಳಿಂದ ಸೃಷ್ಟರಾಗ್ತಾರೆ. ಇವತ್ತು ನಾವೇನು ಕಥೆಗಳು ಇಂದ್ರಾದೇವರು ಪದವಿಯಲ್ಲಿದ್ದಾರೆ ಅಂತ ಕೇಳುತ್ತೇವೆ, ಈ ಇಂದ್ರ ರೂಪದಿಂದ ಅಲ್ಲಿರೋದವರು. ಈ ಗರುಡ ಈ ಗರುಡನಾಗಿದ್ದಾನೆ. ಕಶ್ಯಪನ ಮಗನಾದ ಗರುಡ ಇಷ್ಟು ಮಾಡ್ತಿದ್ದಾನೆ. ಆದರೆ ದೇವತೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಭೂಲೋಕದಲ್ಲಿ ಅವತಾರ ಮಾಡಿದಾಗ ಮಾತ್ರ ವ್ಯತ್ಯಾಸ ಇನ್ನೂ ಹೆಚ್ಚಾಗುತ್ತೆ. ಆದರೆ ಲಕ್ಷ್ಮೀನಾರಾಯಣ ರೂಪಗಳಲ್ಲಿ ಮಾತ್ರ ಮೂಲ ರೂಪದಲ್ಲೂ ಅಷ್ಟೇ, ಅವತಾರ ರೂಪದಲ್ಲೂ ಅಷ್ಟೇ, ಯಾವ ವ್ಯತ್ಯಾಸವೂ ಇರೋದಿಲ್ಲ. ಆದರೆ ವಾಯುದೇವರಿಗೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ, ಬ್ರಹ್ಮದೇವರಿಗೆ ಅವತಾರನೇ ಇಲ್ಲ, ಸರಸ್ವತೀ ದೇವಿಗೂ ಅವತಾರ ಇಲ್ಲ. ಇದೆಲ್ಲ ಗೊತ್ತಿಲ್ಲದ ಜನ ಈ ಬಾಣ ತನ್ನ ಕಾದಂಬರಿಯಲ್ಲಿ ಬರೀಬೇಕಾದ್ರೆ ಒಂದು ಮಾತು ಬರೀತಾನೆ. ದುರ್ವಾಸರ ಶಾಪದಿಂದ ಸರಸ್ವತಿ ಹುಟ್ಟುಬಿಟ್ಟು ಭೂಮಿಯಲ್ಲಿ, ಸರಸ್ವತಿ ವಂಶದಲ್ಲಿ ಬಂದವನು ತಾನು ಅಂತ ಹೇಳ್ತಾನೆ. ಎಷ್ಟು ಸುಳ್ಳ ಗೊತ್ತಾಯ್ತಲ್ಲ. ಸರಸ್ವತಿಯೇ ಮೊದಲು ಶಾಪನೇ ಇಲ್ಲ, ದುರ್ವಾಸರ ಶಾಪ ಕೊಡೋ ಶಕ್ತಿಯೂ ಇಲ್ಲ, ಶಾಪ ಕೊಡೋದೂ ಇಲ್ಲ. ಸರಸ್ವತಿ ಅವತಾರನೇ ಮಾಡಿಲ್ಲ ಅಂಥದ್ದು ತಾ ಭಾರಿ ಸೊಕ್ಕು. ಅಹಂಕಾರದ ಹೇಳ್ಕೊತಾರೆ ಸರಸ್ವತಿ ಪುತ್ರ ಅಂತ ಹೇಳ್ಕೋಬೇಕಾಗಿದ್ದೆ ಅವನು. ಅದಕ್ಕೆ ಸರಸ್ವತಿ ಶಾಪ ಕೊಡಿಸ್ಬೇಕು. ಈ ಮಧ್ಯೆಲ್ಲ ಬಿಟ್ಟುಬಿಟ್ಟು ಅವತಾರ ಮಾಡ್ತಾರೆ ಎಲ್ಲ ಸುಳ್ಳುಗಳು. ಈ ನಮಗೆ ಅರ್ಥ ಆಗುತ್ತೆ. ಶಾಸ್ತ್ರ ಗೊತ್ತಿದ್ದರೆ ಸುಳ್ಳು ತಕ್ಷಣ ಗೊತ್ತಾಗುತ್ತೆ ಅಂತ ಅರ್ಥ. ಕಲಿಯುಗದಲ್ಲಿ ಪರಮಾತ್ಮ ಅನೌನ್ಸ್ ಮಾಡಿದ್ದಾನೆ, ನಾನು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಹೇಳಿಬಿಟ್ಟಿದ್ದಾನೆ. ನಾಥಃ ಕಲೌ ತ್ರಿಯುಗ ಹೂತಿ ಅನುದ್ವಭೂಷು, ಇಷ್ಟು ಸ್ಪಷ್ಟ ಪರಮಾತ್ಮ ಹೇಳಿದ್ದಾನೆ. ಅಂಥದ್ದು ಎಷ್ಟು ಭಗವಾನ್ಗಳು ಬರ್ತಿದ್ದಾರೆ ನೋಡಿದರೆ, ಅಂದರೆ ಪರಮಾತ್ಮನ ಮಾತು ವಿರುದ್ಧ ಆಗಲಿಲ್ಲ. ಈಗ ಇವರು ಯಾರು ಭಗವಾನ್ ಅಲ್ಲ ಅಂತ ಹೇಳಿದ್ರೆ ಭಗವಂತನ ಮಾತೇ ಸಾಕ್ಷಿ. ಅದನ್ನು ಗೊತ್ತಿದ್ದವರಿಂದ ಮೋಸ ಹೋಗೋದೇ ಇಲ್ಲ. ಪರಮಾತ್ಮ ಅವತಾರ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಈ ಬೀದಿಗೊಬ್ಬ ಭಗವಾನ್ ಬರ್ತಾನೆ, ಸಾಧ್ಯ ಉಂಟ? ಎಂದೆಂದೂ ಸಾಧ್ಯ ಇಲ್ಲ. ಶಾಸ್ತ್ರದ ಪ್ರಯೋಜನದಿಂದ ನಾವು ಮೋಕ್ಷಕ್ಕೆ ಹೋಗೋದೆಲ್ಲ ಆಮೇಲೆ, ಸದ್ಯ ನರಕಕ್ಕೆ ಹೋಗದೇ ಇರಬೇಕು. ಅದು ಭಾಳ ಮುಖ್ಯ. ಇವತ್ತು ಮನುಷ್ಯ ಫೇಲಾದರೆ ಮತ್ತೆ ಪರೀಕ್ಷೆ ಕೊಡ್ಬೋದು, ಡಿಬಾರ್ ಆದರೆ 3 ವರ್ಷ 4 ವರ್ಷ ಕೂಡ ಆಗಿಲ್ಲ. ಆಮೇಲೆ ಕಾಪಿ ಹೊಡೆ ಸಿಕ್ಕಾಕೊಳ್ಳೋದು ಕೆಲಸ, ಕಾಪಿ ಹೊಡೆ ಸಿಕ್ಕಾಕೊಡೋದ್ರಲ್ಲಿ ಕಾಪಿನೇ ಹೊಡಿಬಾರ್ದು. ಸಿಕ್ಕಾಕೊಡೋದು ಹೊಡಿಬೇಕಂತ ಕೇಳಬಾರ್ದು, ಮತ್ತೆ ಕಾಪಿನೇ ಹೊಡಿಬಾರ್ದು. ಅದೇ ರೀತಿ ಫೇಲಾದರೆ ತೊಂದರೆ ಇಲ್ಲ, ಅವನು ದಡ್ಡ ಆಗ್ತಾನೆ, ದುಷ್ಟ ಆಗೋದಿಲ್ಲ. ದಡ್ಡ ಮಕ್ಕಳು ತೊಂದರೆ ಇಲ್ಲ, ದುಷ್ಟ ಮಕ್ಕಳು ಕೆಟ್ಟವರಾಗ್ತಾರೆ. ಇವತ್ತು ದಡ್ಡ ಮಕ್ಕಳು ಬೇಕೋ, ಭಾರಿ ಒಳ್ಳೆಯವರು ದಡ್ಡರು, ಭಾರಿ ದುಷ್ಟರು ಭಾರಿ ಬುದ್ಧಿವಂತರು. ಎಂಥ ಮಕ್ಕಳು ಬೇಕು ಅಂದರೆ ಭಾರಿ ದಡ್ಡರಾದರೂ ಪರವಾಗಿಲ್ಲ, ಸಜ್ಜನರಾದರೂ ಸಾಕು ಅಂತ ಹೇಳಿದರು. ಯಾಕೆ ದಡ್ಡರಿಗೆ ನರಕ ಆಗುತ್ತೆ ಅಂತ ಹೇಳೋದಿಲ್ಲ, ದುಷ್ಟರಿಗೆ ನರಕ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು, ದಡ್ಡ ತಪ್ಪು ಮಾಡ್ತಾನೆ, ಆದರೆ ಅವನ ಇಂಟೆನ್ಷನ್ ಯಾವಾಗಲೂ ಕೂಡ ಕೆಟ್ಟದಾಗಿರೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ ಅವರಿಗೆ. ಅದು ಅಜ್ಞಾನ ಮಿಥ್ಯಾಜ್ಞಾನಗಳಲ್ಲಿ ಎರಡೂ ಕೆಟ್ಟದ್ದಾದರೂ ಕೂಡ ಮಿಥ್ಯಾಜ್ಞಾನಕ್ಕಿಂತ ಅಜ್ಞಾನ ಭಾರಿ ಒಳ್ಳೆಯದು. ಈ ದೃಷ್ಟಿಯಲ್ಲಿ ಭಗವಂತನ ಬಗ್ಗೆ ಸ್ಪಷ್ಟ ತಿಳಿಬೇಕು. ಬ್ರಹ್ಮವಾಯುಗಳಿಗೆ ಅವತಾರ ಇಲ್ಲ, ಗರುಡದೇವರಿಗೆ ಅವತಾರ ಇಲ್ಲ, ಸುಪರ್ಣಿ ದೇವಿಗೆ ಅವತಾರ ಇಲ್ಲ, ಪರಮಾತ್ಮನಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ, ಅದಕ್ಕೆ ಮಹಾಲಕ್ಷ್ಮಿನ ಕಲಿಯುಗದಲ್ಲಿ ಅವತಾರ. ಅವರು ಮಾತ್ರ ದುರ್ಗಾ ರೂಪದಿಂದ ಮುಂದೆ ಬರ್ತಾರೆ, ಅದನ್ನು ಮುಂದೆ ಹೇಳ್ತಾರೆ. ಶ್ರೀರೂಪ ಭೂರೂಪದಿಂದ ಬರೋದಿಲ್ಲ, ದುರ್ಗಾ ರೂಪದಿಂದ ಮಾತ್ರ ಮುಂದೆ ಅವತಾರ ಮಾಡ್ತಾರೆ. ಕೊನೆಯ ದಿವಸ ಬರುತ್ತೆ ಆ ವಿಷಯ ಎಲ್ಲಿ ಅಂತ ಹೇಳ್ತಾರೆ, ಅಲ್ಲಿವರೆಗೂ ಅದನ್ನು ವಿಚಾರ ಮಾಡ್ತಿರ್ಬೇಕು. ಇಷ್ಟೆಲ್ಲ ಮಾಡಿ ಸೃಷ್ಟಿ ಮುಂದುವರಿ, ಅದರ ಇದನ್ನೆಲ್ಲ ಆಚಾರ ಸಂಗ್ರಹ ಮಾಡಲಿಕ್ಕೆ ಹೊರಟು, ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತಿರ್ಹಿ ಸ್ವಾಧ್ಯಾಯೋ ಹರಿಸ್ಮರಣೇನ ಕೃತ್ವ ಆನಂದತೀರ್ಥವರನಾಮವತಿ ತೃತೀಯ ಭೈಮೀತನು ಮರುತಃ ಕಥಃ ಪರಸ್ಯ. ಆನಂದತೀರ್ಥ ಅಂತಕ್ಕಂಥ ತಮ್ಮ 3ನೆಯ ರೂಪದಿಂದ ವಾಯುದೇವರು ಪರಮಾತ್ಮನ ಕಥೆಗಳ ನಿರ್ಣಯ ಮಾಡ್ತಾ ಇದ್ದಾರೆ ಅಂತ ತಮ್ಮ ಪರಿಚಯ ತಾವೇ ಮಾಡಿಕೊಡ್ತಾ, ಮುಂದಿನ ಹಂತದಲ್ಲಿ ಈ ರೀತಿ ಸೃಷ್ಟಿಯಾಗೋದು, ದೇವತೆಗಳೆಲ್ಲ ಸಾಧನೆ ಮಾಡೋದು, ಮತ್ತೆ ದೇವತೆಗಳೆಲ್ಲ ಸದ್ಗತಿಗೋಸ್ಕರ ಸಾಧನೆ ಅವರದ್ದು, ಅಸುರರ ಸಾಧನೆಯೆಲ್ಲ ತಮಸ್ಸಿ ಸಾಧನೆ, ಮಧ್ಯದವರ ಸಾಧನೆಯೆಲ್ಲ ತ್ರಿದಿವ ನಿರಯ ಭೂಗೋಚರಾನ್, ಅವ್ರು ನಿತ್ಯ ಸಂಸಾರಿಗಳಾಗಿ ಸಾಧನೆ ಮಾಡ್ತಾ ಇರ್ತಾರೆ. ಈ ರೀತಿ ನಡೆದು ಮತ್ತೆ ಹುಟ್ಟೋದು ಮತ್ತೆ ಹೋಗೋದು, ಮತ್ತೆ ಜಗತ್ತು ಬರೋದು ಹೋಗೋದು, ಬರೋದು ಹೋಗೋದು, ದೊಡ್ಡ ಒಂದು ಈ ಪ್ರೋಸೆಸ್. ಸೃಷ್ಟಿಯ ಪ್ರೋಸೆಸ್ ಒಂದು, ಲಯದ ಪ್ರೋಸೆಸ್ ಒಂದು. ಇಂಥ ಲಯ ಸೃಷ್ಟಿ ಎಷ್ಟು ದಿವಸಗಳ ನಡೆಯುತ್ತೆ ಅಂದರೆ ಅನಾದ್ಯನಂತೋ ಹಿ ಜಗತ್ ಪ್ರವಾಹ, ಜಗತ್ ಪ್ರವಾಹ ಎಂದು ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಆಗ ನಮಗೆ ದೇವರ ವೈಭವ ಎಷ್ಟು ಅಂತ ಗೊತ್ತಾಗುತ್ತೆ. ಒಬ್ಬನೇ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನು ಎಷ್ಟು ಸರ್ತಿ ಅನಾದಿ ಕಾಲದಿಂದ ಸೃಷ್ಟಿ ಮಾಡೋದು, ಅದನ್ನು ಸಂರಕ್ಷಣೆ ಮಾಡೋದು, ಅದನ್ನು ಲಯ ಮಾಡೋದು. ಸೃಷ್ಟಿ ಮಾಡೋದು ಭಾರಿ ಕೆಲಸದ ಕೆಲಸ, ಸ್ಥಿತಿ ಇನ್ನೂ ಕಷ್ಟ. ಲಯ ಅಂತೂ ಎಷ್ಟೋ ಸರ್ತಿ ಅಡುಗೆ ಮಾಡಿಬಿಡ್ತಾರೆ, ಬಡಿಸಿ ಮೇಲೆ ಕ್ಲೀನ್ ಮಾಡೋದು ಭಾರಿ ಕಷ್ಟದ ಕೆಲಸ ಆಗಿಬಿಡುತ್ತೆ. ಲಯ ಅಂತ ಹೇಳಿ ಅದು ಆಗೋವರೆಗೆ ಮುಂದೆ ಬರಹಾಗಿಲ್ಲ. ಸೆಕೆಂಡ್ ಬ್ಯಾಚ್ ಬರಬೇಕಾದ್ರೆ ಕ್ಲೀನ್ ಆಗಬೇಕು. ಫಸ್ಟ್ ಬ್ಯಾಚ್ ಕೈ ತೊಳ್ಕೊಂಡು ಹೊರಟೋಗ್ಬಿಡ್ತಾರೆ, ಇರೋದೇ ಇಲ್ಲ. ಅದರಿಂದಾಗಿ ಭಾರಿ ಪ್ರಾಬ್ಲಮ್ ಅದು. ಅದಕ್ಕೆ ಯಾವಾಗಲೂ ಕೂಡ ಫ್ಯಾಕ್ಟ್ರಿಗಳಲ್ಲಿ ಫಾರಿನ್ಗಳಲ್ಲೆಲ್ಲ ಹೇಗೆ ಮಾಡ್ತಾರಂತೆ, ಅವರೆಲ್ಲ ಏನು ಉಪಯೋಗಿಸಿರ್ತಾರೆ, ನೀರನ್ನು ಶುದ್ಧ ಮಾಡೋ ವ್ಯವಸ್ಥೆ ಇಲ್ಲದೆ ಹೋದರೆ ಅವ್ರು ನೀರೇ ಕೊಡೋದಿಲ್ಲ ಫಸ್ಟ್. ಅವರಿಗೆ ಅದನ್ನೆಲ್ಲ ತೋರಿಸ್ಬೇಕದ್ರೆ ಹೇಗೆ ಇವತ್ತು ಉರಿತಿರ್ಬೇಕಾದ್ರೆ ಔಟ್ಲೆಟ್ ಆಗಿರಬೇಕು, ಹಾಗೊಂದು ಔಟ್ಲೆಟ್ ಇರಲೇಬೇಕು, ಲಯದ ವ್ಯವಸ್ಥೆ ಬೇಕು. ಇದೆಲ್ಲದನ್ನು ಪರಮಾತ್ಮ ಒಬ್ಬನೇ ಪರಮಾತ್ಮ ಮಾಡ್ತಾನಲ್ಲ, ಎಷ್ಟು ದೊಡ್ಡವನು. ಬ್ರಹ್ಮದೇವರು ಒಬ್ಬರೇ ಮಾಡೋದಿಲ್ಲ, ಈ ಕಲ್ಪಕ್ಕೆ ಮಾಡ್ತಾರೆ, ಮುಂದೆ ಕಲ್ಲು ಮುಕ್ತಿಗೆ ಹೋಗಿಬಿಡ್ತಾರೆ, ಇನ್ನೊಬ್ಬ ವಾಯುದೇವರು ಬ್ರಹ್ಮದೇವರಾಗ್ತಾರೆ, ಇನ್ನೊಬ್ಬರು ಮತ್ತೆ ಬರ್ತಾರೆ. ಎಲ್ಲ ಪದವಿಗೂ ಬರತಕ್ಕಂಥವರು ಕೂಡ ಅನಂತಾನಂತ ಸಂಖ್ಯೆಯಲ್ಲಿದ್ದಾರೆ, ಅವರು ಬರ್ತಾನೆ ಇರ್ತಾರೆ. ದೇವರು ಮಾತ್ರ ಒಬ್ಬನೇ ಎಲ್ಲವನ್ನೂ ಮಾಡ್ತಾನೆ. ಆಗ ಒಂದು ಕಲ್ಪಕ್ಕೆ ಎಲ್ಲವನ್ನೂ ಮಾಡಿದ್ರೇ ಅಷ್ಟು ದೊಡ್ಡವರಾಗೋದಾದರೆ, ಪ್ರತಿ ಕಲ್ಪದಲ್ಲೂ ಧಾತ ಯಥಾಪೂರ್ವ ಅಕಲ್ಪಯತೆ. ಮತ್ತೆ ಮತ್ತೆ ದೇವರು ಹಾಗೆ ಮಾಡ್ತಾನೆ ಅಂದರೆ ಜನ್ಮಾದ್ಯಸ್ಯ ಯತಃ, ಸೂತ್ರಕ್ಕೆ ವಿಶೇಷವಾದ ಅರ್ಥ. ಸೃಷ್ಟಿಯಷ್ಟೇ ಮಾಡ್ತಾನೆ ಅಂತ ಕೆಲವು ತಿಳ್ಕೊಂಡಿದ್ರು, ಸ್ಥಿತಿ ಅಷ್ಟೇ ಅಂತ ಕೆಲವು ತಿಳ್ಕೊಂಡ್ರು, ಲಯ ಅಷ್ಟೇ ಅಂತ ಕೆಲವು ತಿಳ್ಕೊಂಡ್ರು. ಆಚಾರ್ಯ ಹೇಳ್ತಾರೆ ಬರೀ ಸೃಷ್ಟಿ ಸ್ಥಿತಿ ಲಯ ಅಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟನ್ನೂ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಒಬ್ಬನೇ ದೇವರು ಮಾಡ್ತಾನೆ. ಎಷ್ಟು ದೇವರ ಹಿರಿಮೆ ಆಗುತ್ತೆ ಯೋಚನೆ ಮಾಡಿ. ಅಂದ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸತ್ಯ ಮನುಷ್ಯರಿಗೆ ಕೆಲಸ ಮಾಡ್ತಾನೆ ಕಷ್ಟಪಟ್ಟು, ಒಂದು ಮನೆಯೇ ಕಟ್ಟಿಸ್ತಾನೆ ಕಷ್ಟಪಟ್ಟು, ಭಾರಿ ಅಭಿನಂದನೆ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಏನೋ ಹೇಳ್ತೀರಿ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಹೇಳ್ತಾರೆ. ನಾನು ತೀರ್ಮಾನ ಮಾಡಿದ ಇನ್ನೊಮ್ಮೆ ಇಂಥ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಒಂದು ಮನೆ ಕಟ್ಟಿಸಿ ಸುಸ್ತು ಹೊಡೆದು ಬಿಟ್ಟಿರ್ತಾನೆ. ಇಡೀ ಜಗತ್ತನ್ನು ಈಗೆಲ್ಲ ಪರಮಾತ್ಮ ಮಾಡ್ತಾನಲ್ಲ, ಎಷ್ಟು ದೊಡ್ಡವನು. ಅವ್ರು ಎಷ್ಟು ಶಕ್ತಿ ಉಪಯೋಗಿಸ್ತಾನೆ ಪರಮಾತ್ಮ ಅಂದರೆ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಬರೀ ಸಂಕಲ್ಪ ಅಷ್ಟೇ. ಈಗ ಹರಿಯ ಮಹಿಮೆ ಅಂದರೆ ಇದು. ಆಗ ಭಕ್ತಿ ಜಾಸ್ತಿ ಆಗುತ್ತೆ. ಒಬ್ಬನೇ ಎಲ್ಲನೂ ಮಾಡಿಸಿದ್ದಾರಾ? ಪ್ರತಿಯೊಂದು ಸೇವಾಕರ್ತನ ಅವನೇನಾ? ಪ್ರತಿ ದಿವಸ ಅವರೇ ಮಾಡ್ತಾನ? ಹಬ್ಬ ಆಗ ಗೌರವ ಜಾಸ್ತಿ ಆಗ್ತಾ ಬರುತ್ತೆ. ಇವತ್ತು ಭಗವಂತನ ಹಿರಿಮೆಯನ್ನು ಈ ರೀತಿ ತಿಳ್ಕೊಳ್ಳೋದಕ್ಕೋಸ್ಕರನೇ ಮರುತಃ ಕಥಾಪರಸ್ಯ. ದೇವರ ಮಹಿಮೆಯ ಪರಿಜ್ಞಾನದ ಒಟ್ಟು ಪ್ರಯೋಜನ ಅಂದರೆ ಜ್ಞಾನ ವೃದ್ಧಿಯಾಗಬೇಕು. ಜ್ಞಾನ ವೃದ್ಧಿಯ ಪ್ರಯೋಜನ ಅಂದರೆ ಭಕ್ತಿ ವೃದ್ಧಿಯಾಗಬೇಕು. ಅದರ ಪರಿಣಾಮ ಅಂದರೆ ದೇವರ ಅನುಗ್ರಹ ಮಾಡಬೇಕು, ಅದರಿಂದ ಮುಕ್ತಿ ನಾವು ಸಂಪಾದನೆ ಮಾಡಬೇಕು. ಇದು ನಮ್ಮ ಜೀವನದ ಸಾಧನ ಕ್ರಮ ಎಂಬುದನ್ನು ಸ್ಪಷ್ಟ ತಿಳಿಸ್ತಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಒಂದು ಹಂತದಲ್ಲಿ ಆರಂಭದಲ್ಲಿ ಮೊದಲಾಗಿದ್ದು ಬಹಳ ಜನ ತಿಳ್ಕೊಂಡಿರ್ತಾರೆ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ದಶಾವತಾರಗಳು. ನಾವು ಹೇಳೋ ಕ್ರಮ ಹೀಗೆ, ಅವತಾರ ಮೊದಲಾಗಿದ್ದು ಮತ್ಸ್ಯಾವತಾರ ಅಲ್ಲ, ವರಾಹಾವತಾರ ಫಸ್ಟ್ ಆಗಿದೆ. ವರಾಹಾವತಾರ ಎಂದ ಪರಮಾತ್ಮ ಎಲ್ಲಿಂದ ಶುರುವಾಯಿತು ಅಂದರೆ ಮುಂದೆ ಸೃಷ್ಟಿಯೆಲ್ಲ ಮುಂದುವರಿಬೇಕಾಗಿದೆ ಬ್ರಹ್ಮದೇವರಿಂದ. ಆಗ ಸ್ವಯಂಭೂವನು ಶತರೂಪಾದೇವಿ ಇಬ್ಬರನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಆ ಸೃಷ್ಟಿ ಮಾಡಿದ ಹಂತದಲ್ಲಿ ಮಕ್ಕಳೇ ನೀವು ಸೃಷ್ಟಿ ಮುಂದುವರಿಸಬೇಕು ಅಂತ ಹೇಳುತ್ತಾರೆ. ಆಗ ಸ್ವಯಂಭೂವನು ಶತರೂಪಾದೇವಿ ಪ್ರಾರ್ಥನೆ ಮಾಡ್ತಾನೆ, ನಾವು ಸೃಷ್ಟಿ ಮಾಡಿದ ಮೇಲೆ ನಮ್ಮಿಂದ ಸೃಷ್ಟರಾಗತಕ್ಕಂಥ ಪ್ರಜೆಗಳು ವಾಸ ಮಾಡಲಿಕ್ಕೆ ಜಾಗ ಬೇಕು, ಭೂಮಿ ಎಲ್ಲಿದೆ ಆಗ ಅಂತ ಕೇಳಿದರೆ ಅದು ಲಯ ಪ್ರಯೋಜಕದಲ್ಲಿ ಮುಳುಗೋಗಿಬಿಟ್ಟಿದೆ, ಅದರ ಮೇಲೆ ಎತ್ತಿಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರಾಗ ದೇವರ ಧ್ಯಾನವನ್ನು ಮಾಡ್ತಾರೆ. ಆಗ ಪರಮಾತ್ಮ ಅವತಾರವನ್ನು ಮಾಡ್ತಾರೆ, ಅದು ವರಾಹ ಅವತಾರ ಅಂದರೆ ಫಸ್ಟ್ ಆಗಿದ್ದ ವರಾಹ ಅವತಾರ ಮೊದಲಾಯಿತು. ಅಂಥ ವರಾಹ ಅವತಾರದಿಂದ ಪರಮಾತ್ಮ ಭೂಮಿಯ ಮೇಲೆ ಎತ್ತಾ ಇರಬೇಕಾದ್ರೆ ಒಬ್ಬ ರಾಕ್ಷಸ ಬರ್ತಾನೆ. ಅಥೋ ಹಿರಣ್ಯಾಕ್ಷ ಉದಾರ ವಿಕ್ರಮ, ಭಯಂಕರ ದೈತ್ಯವು ಎತ್ತದಂತೆ ಮಾಡಲಿಕ್ಕೆ ಅಂತ ಅಡ್ಡಿ ಮಾಡ್ತಾನೆ. ತಕ್ಷಣ ಪರಮಾತ್ಮ ಅವನನ್ನು ತನ್ನ ವರಾಹ ರೂಪದ ಸಂಹಾರವನ್ನು ಮಾಡ್ತಾನೆ. ಆ ಹಿರಣ್ಯಾಕ್ಷನಿಗೆ ಆದಿ ಹಿರಣ್ಯಾಕ್ಷ ಅಂತ ಹೆಸರು, ಆದಿ ಹಿರಣ್ಯಾಕ್ಷ. ಮುಂದೆ ಅವನೇ ಸತ್ತು ಮತ್ತೊಮ್ಮೆ ಹುಟ್ಟಿ ಬರ್ತಾನೆ. ಆ ಸಮಯದಲ್ಲಿ ಆ ಹಿರಣ್ಯಾಕ್ಷನೊಳಗೆ ವಿಜಯನ ಆವೇಶ ಇರ್ತದೆ. ಮೊದಲನೇ ಹಿರಣ್ಯಾಕ್ಷ ವಿಜಯನ ಆವೇಶ ಇಲ್ಲ, ಅವನೇ ಮತ್ತೊಮ್ಮೆ ಹುಟ್ಟಿ ಬರ್ತಾನಲ್ಲ, ಅಷ್ಟೊತ್ತಿಗೆ ಏನು ಮಾಡ್ತಾನೆ ಗೊತ್ತಾ? ಪ್ರಾಣಿ ಭೂಮಿ ಎತ್ತಿ ಆಗಿಬಿಟ್ಟಿದೆ ಈಗಾಗಲೇ, ಆ ಭೂಮಿನ ಮುಳುಗಿಸ್ಲಿಕ್ಕೆ ಅಂತ ಬರ್ತಾನವನು. ಆ ಸಮಯದಲ್ಲಿ ಪರಮಾತ್ಮ ಬಂದು ಅವನನ್ನು ಸಂಹಾರ ಮಾಡ್ತಾನೆ. ಇದನ್ನೆಲ್ಲ ಆಚಾರ್ಯ ವ್ಯತ್ಯಾಸಗಳನ್ನು ನಿರ್ಧರಿಸ್ತಾ ಹಿರಣ್ಯಾಕ್ಷ ಎರಡು ಸರ್ತಿ ಹುಟ್ಟುತ್ತಾನೆ. ಆದಿ ಹಿರಣ್ಯಾಕ್ಷ ಬೇರೆ, ದೈತ್ಯ ಹಿರಣ್ಯಾಕ್ಷ ಬೇರೆ. ಇಬ್ಬರೂ ದೈತ್ಯರೇ. ಆದಿ ಹಿರಣ್ಯಾಕ್ಷ ಬ್ರಹ್ಮದೇವರ ಮಗ, ಬ್ರಹ್ಮದೇವರ ಮಗ. ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾಹತಃ. ದ್ವಿತೀಯ ಇವನು ದ್ವಿತೀಕಶ್ಯಪರ ಮಗ, ಇವನು ಅವನೇ ಸತ್ತು ಹುಟ್ಟಿದ್ದು. ಆದರೆ ಈ ಮೊದಲನೇ ಜನ್ಮ ಎರಡನೇ ಜನ್ಮ, ಅದು ಎರಡು ಜನ್ಮದ ಹಿರಣ್ಯಾಕ್ಷ ಅಂತಲೇ ಹೆಸರು. ಎರಡನೇ ಜನ್ಮದಲ್ಲಿ, ಮೊದಲನೇ ಜನ್ಮದಲ್ಲಿ ಅವನಿಗೆ ವಿಜಯನ ಆವೇಶ ಇಲ್ಲ. ದ್ವಿತೀಯ ಪಾರ್ಷದಾವಿಷ್ಟ, ದ್ವಿತೀಯ ಮಗನಾಗಿ ಹುಟ್ಟಿದಾಗ ಅವನಿಗೆ ವಿಜಯನ ಆವೇಶ ಇದೆ. ಮೊದಲನೇವನು ದೇವರು ಎತ್ತಬೇಕಾದ್ರೆ ಅಡ್ಡಿ ಮಾಡಿದವನು, ಇವನು ತಾನೇ ಮುಡಿಸ್ಲಿಕ್ಕೆ ಹೋದವನು. ಇಷ್ಟೆಲ್ಲ ವ್ಯತ್ಯಾಸಗಳು. ಪರಮಾತ್ಮ ಇವನನ್ನೂ ಸಂಹಾರವನ್ನು ಮಾಡ್ತಾನೆ. ಆ ಹಿರಣ್ಯಾಕ್ಷನೂ ಹೋದ, ಈ ಹಿರಣ್ಯಾಕ್ಷನೂ ಹೋದ. ವರಾಹ ಅವತಾರದಿಂದ ಎರಡು ಸತ್ಯ ಸಂಹಾರ ಆಗಿದೆ. ಹಿರಣ್ಯಾಕ್ಷರ ಸಂಹಾರ, ಇಬ್ಬರು ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ್ದು ವರಾಹ ರೂಪದಿಂದನೇ. ಅಲ್ಲಿಗೆ ವರಾಹ ರೂಪ ಆದಮೇಲೆ ಮತ್ಸ್ಯರೂಪವನ್ನು ಹೇಳ್ತಾರೆ. ವೇದವನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಆಗ ಒಬ್ಬ ಹಯಗ್ರೀವ ಅಂತದ ರಾಕ್ಷಸ ಬಂದು ವೇದಗಳನ್ನು ಕದ್ದುಬಿಟ್ಟ ಅಂತ ಹೇಳಿದ್ದಾರೆ. ನಮಗಿವೆಲ್ಲ ತಮಾಷೆಯಾಗಿ ಕಾಣುತ್ತೆ. ಏನು ವೇದಗಳನ್ನು ಕದಿಲಿಕ್ಕೆ, ಏನದು ಪುಸ್ತಕ ಕದ್ಕೊಂಡೋದ್ರ ಅಂತ ಕೇಳಿದರೆ, ವೇದಗಳನ್ನು ಪುಸ್ತಕ ರೂಪದಲ್ಲಿ ಕದಿಯೋ ಚಾನ್ಸೇ ಇಲ್ಲ. ಯಾತಕ್ಕೆ ಅಂದರೆ ವೇದರು ಪುಸ್ತಕ ರೂಪದಲ್ಲಿ ಬರಲೇಬಾರದು ಅಂತ ಹೇಳಿದ್ದಾರೆ. ಅವು ಶ್ರುತಯ, ಕೇಳಿ ಕೇಳಿ ಬಾಯಿಂದ ಬಾಯಿಗೆ ಹೋಗಬೇಕು. ಬಾಯಿಂದ ಕಿವಿಗೆ, ಕಿವಿಯಿಂದ ಮತ್ತೆ ಕಿವಿಗೆ, ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ ಹೊರತು ಅದೆಂದೂ ಕೂಡ ಪುಸ್ತಕದಲ್ಲಿ ವೇದಗಳನ್ನು ಓದಬಾರದು. ಕಲಿಯುಗದಲ್ಲಿ ಪ್ರಿಂಟ್ ಆಗಿದ್ದು ವೇದಗಳು ಹೊರತು, ಮೊದಲು ಅವೆಲ್ಲ ಪ್ರಿಂಟೆಡ್ ಫಾರ್ಮ್ ಅವೆಲ್ಲ ಇರ್ತಿರಲಿಲ್ಲ. ಭಾರಿ ವೇದಗಳು ಬರೆದು ಸಿಗೋದೇ ಭಾರಿ ಕಷ್ಟ, ಬರ್ಕೊಡಬಾರದು. ಹಾಗಿಂದ ಬಾಯಿಂದ ಬಾಯಿಗೆ ಹೋಗಬೇಕು ಹೊರತು ಬೇರೆ ರೀತಿ ಇಲ್ಲ. ಅದಕ್ಕೆ ಶ್ರುತಿ ಅಂತ ಅವಕ್ಕೆ ಹೆಸರು. ಶ್ರುತಿ ಅಂದ್ರೇನು? ಯತಸ್ತಾ ಹರಿಣಾ ದೃಷ್ಟಾಹ ಶ್ರುತಾಯೇವ ಅಖಿಲೈರ್ಜನೈಹಿ ಶ್ರುತಯೋ ದೃಷ್ಟಯಶ್ಚೇತಿ ತೇನೋಚ್ಯಂತೆ ಪುರಾತನೈಹಿ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೋಟ್ ಮಾಡಿ ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಅವಕ್ಕೆ ಶ್ರುತಿ ಅಂತ ಕರೆಯಲಿಕ್ಕೆ ಅದೇ ಕಾರಣ. ಶ್ರವಣ ಮಾಡಿ ಮಾಡಿ ಬರಬೇಕು. ಅದನ್ನು ಕದಿಯೋದು ಅಂದ್ರೇನು ಹಾಗಿದ್ರೆ ಅರ್ಥ ಆಗುತ್ತೆ. ಕದಿಯೋದು ಅಂದ್ರೇನು? ಯಾರು ಅರ್ಹತೆ ಇಲ್ಲ ಅವರು ಅದನ್ನು ಕೇಳಿಸ್ಕೊಂಡ್ಬಿಟ್ರೆ ಕದ್ದಾಗಲೆಕ್ಕ ಅಂತ. ಪಾಠ ಮಾಡ್ತಿರೋದು ಕಿಡಿಕೇರಿ ಕೇಳಿಬಿಡ್ತಾನೆ ಕದ್ದು, ಯಾವುದೋ ಒಂದು ಇಂಪಾರ್ಟೆಂಟ್ ಪಾಠನ, ಆಗ ಅದು ಕದ್ದಾಗಲೆಕ್ಕ. ಅವ್ರು ಸ್ಟೂಡೆಂಟ್ ಆಗಲಿಕ್ಕೆ ಇಷ್ಟ ಇಲ್ಲ ಅವನಿಗೆ, ವಿಷಯ ಬೇಕು, ಕದ್ದು ಬಿಡ್ತಾನೆ. ಅದಕ್ಕೆ ಅಂದ ಕಳ್ತಾನ ಅಂತ ಕರೀತಾನೆ. ಇವತ್ತು ಕಳ್ತಾನ ಭಾರಿ ಸುಲಭ. ಪುಸ್ತಕ ಗ್ರಂಥಚೋರರು ಅಂತ ಇದ್ದೇ ಇರ್ತಾರೆ. ಅವ್ರು ಬರೋದು ಇನ್ವೇಟ್ ಕಾಪಿ ಹೊಡೆದು ಬಿಡೋದು. ಇವತ್ತಂತೂ ಕ್ಯಾಸೆಟ್ಗಳು ಬಂದಮೇಲೆ ಅಂತೂ ಹೊಡ್ಕೊತಿರ್ತಾರೆ ಅವರೆಲ್ಲ. ಎಲ್ಲ ಒಂದು ಮಾಡೋದು ಬೇಕಾದಷ್ಟು ಕಾಪಿ ಮಾಡಿಬಿಡೋದು, ಅವೆಲ್ಲ ಮಾಡ್ತಿರ್ತಾರೆ. ಅವೆಲ್ಲ ಏನವು ಒಂದು ರೀತಿ ಕದ್ದಾಗಲೆಕ್ಕ. ಕ್ಯಾಸೆಟ್ ಮಾಡುವ, ಸಿ ಡಿ ಮಾಡುವ ಅಂತ ಹೇಳಿಲ್ಲ. ಅದು ಅನುಮತಿ ಬೇಕು, ಅದು ಪರ್ಮಿಷನ್ ಬೇಕು. ಇಲ್ಲದೆ ಹೋದರೆ ಅನಧಿಕೃತವಾಗಿ, ಲೈಸೆನ್ಸ್ ಇಲ್ಲದೆ ಅಂಗಡಿ ಇಟ್ಟರೆ ಹೇಗೋ ಹಾಗೆ. ಅಂಗಡಿ ಇಟ್ಟರು ಮತ್ತೆ ತೊಗೊಳ್ಳೋದು ಇಡೋದು ಅಷ್ಟೇ. ಆದರೆ ಒಪ್ಪಿಗೆ ಇಟ್ಕೊಂಡು ಮಾಡಿದಾಗ ಅಕೌಂಟಬಿಲಿಟಿ ಬರುತ್ತೆ, ಎಲ್ಲರೂ ಬರೋದಿಲ್ಲ. ಅದು ಕದ್ದಾಗಲೆಕ್ಕ. ವೇದಗಳನ್ನು ಕದಿಯೋದು ಅಂದರೆ ಮಂತ್ರೋಪದೇಶ ಮಾಡ್ಕೊಳ್ತಾ ಯಾರೋ ಬಂದಿರ್ತಾರೆ, ಮಂತ್ರ ಹೇಳ್ತಿರ್ತಾರೆ, ಇನ್ನೊಬ್ರು ಕೇಳಿಸ್ಕೊಂಡು ತಾನು ಮಂತ್ರ ಜಪ ಶುರು ಮಾಡ್ತಾನೆ. ಆದರೆ ಅವನಿಗೆ ಸಿದ್ಧಿ ಬರೋದಿಲ್ಲ. ಯಾತಕ್ಕೆ? ಅವನು ಗುರು ಅಂತ ಒಪ್ಕೊಂಡು ಕೇಳ್ತಾ ಇಲ್ಲ. ಅವನು ಈ ಫಾರಂಬ್ಲ ಕದೀತಾರೆ ಅಂತಾರಲ್ಲ, ಹಾಗೆ ಸೈಂಟಿಸ್ಟ್ಗಳು ಫಾರಂಬ್ಲ ಮಾಡಿದ್ದು ಇನ್ನೊಬ್ಬ ದೇಶದವ್ರು ಕದ್ದು ಬಿಡ್ತಾರಲ್ಲ, ಆ ರೀತಿ ಕದಿಯೋ. ಅದನ್ನು ಆ ಕೆಲಸವನ್ನು ವೇದಗಳ ಬಗ್ಗೆ ಮಾಡಿದ ಹಯಗ್ರೀವಾಸುರ. ಶಿಷ್ಯನಾಗಲಿಲ್ಲ, ಬ್ರಹ್ಮದೇವರು ವೇದೋಚ್ಚಾರಣೆ ಮಾಡ್ತಾ ಇದ್ದಾರೆ, ಅದನ್ನು ಕೇಳಿಸ್ಕೊಂಡ. ಅದರಿಂದ ಅನಾಹುತವಾಗುತ್ತೆ. ಯಾತಕ್ಕೆ? ಗುರುವನುಗ್ರಹ ಇಲ್ಲದೆ ಹೋದರೆ ಬಂದ ವಿದ್ಯೆಗೆ ಅಧಿಕೃತತೆ ಇರೋದಿಲ್ಲ. ಮನೆಯಲ್ಲೇ ಎಲ್ಲ ಪುಸ್ತಕ ಓದ್ಕೊಂಡ್ಬಿಡ್ತಾನೆ. ನಾನು ಡಾಕ್ಟ್ರ್ ಅಂತ ಕರ್ಕೊಂಡ್ರೆ ನೀನು ಔಷಧಿ ತಗೋ, ನಿಮ್ಮ ಮನೆಯವ್ರಿಗೆ ಕೊಡು, ಉಳಿದವ್ರಿಗೆ ಕೊಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ದಾನೆ. ಯಾತಕ್ಕೆ? ಅನಧಿಕೃತ. ಪುಸ್ತಕ ಓದ್ಕೊಂಡು ಡಾಕ್ಟರ್ ಆಗ್ಲಿಕ್ಕೆ ಬರೋದಿಲ್ಲ. ಅದನ್ನು ಅದು ಓದಬೇಕು, ಅವ್ನು ಕಾಲೇಜುಗಳಲ್ಲೇ ಓದಬೇಕು. ಅದು ಕಾಲೇಜ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ನೇ ಆಗಿರಬೇಕು. ಅದು ನಿಯಮಗಳು ಉಂಟದು. ಅಷ್ಟು ನಿಯಮಗಳಿದ್ದೇ ಎಷ್ಟೋ ಜನ ಮೋಸಗಾರ ಹುಟ್ಟಿ ಬರ್ತಾರೆ. ಅಂದರೆ ನಿಯಮಗಳೇ ತೆಗೆದಾಕ್ಬಿಟ್ರೆ ಏನಾಗುತ್ತೆ ಯೋಚನೆ ಮಾಡಿ. ನಿಯಮಗಳನ್ನು ಫಾಲೋ ಮಾಡೋದು ನಮ್ಮ ಕರ್ತವ್ಯ. ಅವನು ಹಾಗೆ ಮಾಡಲಿಲ್ಲ. ಅದಕ್ಕೆ ರಾಕ್ಷಸರು ಅಂತ ಕರೀತಾರೆ. ರಾಕ್ಷಸರು ಅಂದರೆ ಏನು ಗೊತ್ತಾ? ನಿಯಮಗಳನ್ನು ವೈಲೇಟ್ ಮಾಡೋರು, ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರಲ್ಲ ಅವರೇ ರಾಕ್ಷಸರು. ನೀತಿ ನಿಯಮಗಳಿಗೆ ಶರಣಾಗಿ ಬದುಕ್ತಾರಲ್ಲ ಅವರು ದೇವತೆಗಳು. ಕಾನೂನು ಅಂದಮೇಲೆ ಅದು ಒಪ್ಪಬೇಕನ್ನ ಒಪ್ಪದೆ ಹೋದ್ರೆ ಕಾನೂನಿನ ಉದ್ದೇಶ ಏನು ಹಾಕಿದ್ರೆ? ದೇವರು ಕಾನೂನನ್ನು ಎಷ್ಟು ತೋರಿಸ್ತಾನೆ ಅಂದರೆ ತಾನು ನಡೆಸಿ ತೋರಿಸ್ತಾನಂತೆ. ದೇವರಿಗೇನೂ ಬೇಕಿಲ್ಲ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನೇ ತನ್ನ ನಿಯಮವನ್ನು ಅನುಸರಿಸಿ ತೋರಿಸ್ಬೇಕಾದ್ರೆ ಉಳಿದವರು ಬಿಟ್ಟರೆ ಎಷ್ಟು ತಪ್ಪಾಗುತ್ತೆ? ದೈತ್ಯರೆಲ್ಲ ಅಂಥವು. ಅದನ್ನು ಕದ್ಕೊಂಡು ಹೋಗಿಬಿಟ್ನಂತೆ ತಕ್ಷಣ. ಅಂದರೆ ಕಿವಿಯಿಂದ ಕೇಳಿದ, ಅಲ್ಲಿಂದ ಎಸ್ಕೇಪ್ ಆದ. ಯಾರು ಕೀ ಎಲ್ಲಿಟ್ಟಿದ್ದೀರಿ ಅಂತ ಹೇಳ್ತಿದ್ರು ಪಾಪ. ಕೇಳಿಸ್ಕೊಂಡ, ಅವ್ನು ಕೀ ಹರಿಸ್ಬಿಟ್ಟ. ಕಡ್ದು ಎಂಥ ಕಡ್ತಾನ ಅಂತ ಯೋಚನೆ ಮಾಡಿ. ಅವ್ನು ಯಾರೋ ಮಗನೇ ಹೇಳ್ತಿದ್ದಾನೆ ಕೀ ಎಲ್ಲಿಟ್ಟಿನ ತೊಗೊಂಡು ಬಾ ಅಂತೇಳಿ. ಕೇಳಿಸ್ಕೊಂಡು ಮೊದಲೇ ಹೋದ, ತೊಗೊಂಡು ಹೋಗಿಬಿಟ್ಟ. ಅದು ಕಡತನ ಆಯ್ತಲ್ಲ. ಆ ರೀತಿ ವೇದಗಳನ್ನು ಆ ರೀತಿ ಕಲಿಬಾರದು. ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಹೋಗಬೇಕು, ಸಾಷ್ಟಾಗ ನಮಸ್ಕಾರ ಹಾಕಬೇಕು, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಬೇಕು, ಸೇವೆ ಮಾಡಬೇಕು. ಅದರಿಂದ ವಿದ್ಯೆ ಬರುತ್ತಲ್ಲ, ಅದು ಮೋಚಕವಾದ ವಿದ್ಯೆ, ತಾರಕವಾದ ವಿದ್ಯೆ ಹೊರತು ಬೇರೆ ಹೋದರೆ ಅಲ್ಲ. ಆಗ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ವೇದಗಳು ಈ ರೀತಿ ಅಪಹರಣವಾದಾಗ ದೇವರನ್ನು ಯಾತಕ್ಕೆ ಸ್ತೋತ್ರ ಮಾಡಿದರು ಅಂದರೆ, ವೇದ ಪ್ರತಿಪಾದ್ಯ ಪರಮಾತ್ಮ, ವೇದ ಪ್ರತಿಪಾದ್ಯರಿಂದ ವೇದ ಸಂರಕ್ಷಣೆ ಆಗುತ್ತದೆ. ತಕ್ಷಣ ಪರಮಾತ್ಮ ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿ ಹೈಗ್ರೀವಾಸನ ಸಂಹಾರವನ್ನು ಮಾಡ್ತಾರೆ. ಆ ಮತ್ಸ್ಯರೂಪದ ವೈಶಿಷ್ಟ್ಯದ ಮತ್ಸ್ಯಕ ರೂಪ ಲಯೋದ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ, ದ್ವಾದಶ ಸ್ತೋತ್ರ ಅರ್ಥ ಆಗಿದೆ. ಇಷ್ಟೆಲ್ಲ ಕಥೆ ಕೇಳಿದಾಗ ವೇದ ವಿನೇತೃ ಚತುರ್ಮುಖ ವಂದ್ಯ, ವೇದಗಳನ್ನು ತಂದುಕೊಟ್ಟವನು, ಬ್ರಹ್ಮದೇವರಿಂದ ವಂದಿತನಾದವನು. ಲಯೋದ ವಿಹಾರಿನ್, ಪರಮಾತ್ಮ ಪ್ರಳಯೋದಕದಲ್ಲಿ ವಿಹಾರ ಮಾಡ್ತಾನಂತೆ ಮೀನಾಗಿ. ಆ ಯಾವ ಮೀನುಗಳಿಲ್ಲ, ಪರಮಾತ್ಮ ಒಬ್ಬನೇ ಒಂದೇ ಮೀನಾಗ, ಇನ್ಯಾವ ಮೀನೂ ಇಲ್ಲ. ಪ್ರಳಯೋದಕದಲ್ಲಿ ಎಲ್ಲವೂ ನಾಶ ಆಗಿರುತ್ತೆ, ದೇವರಿಗೆ ಎಂದೆಂದೂ ಯೋಚನೆ ಇಲ್ಲ, ಆದ್ದರಿಂದ ವಿಹಾರ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ದ್ವಾದಶ ಸ್ತೋತ್ರದ ಇನ್ನೊಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಇಲ್ಲಿ ಹೇಳಿದ್ದು ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಅಲ್ಲಿ ಹೇಳ್ತಾರೆ ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಮಮ ಶರಣಂ. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವಮಮ ಶರಣಂ. ಇಲ್ಲ ಲಯಜಲ, ಪ್ರಚಲಿತ ಲಯಜಲ, ಜೋರಾಗಿ ಸಮುದ್ರದ ಅಲೆ ನೋಡಿದ್ರೇ ಸುನಾಮಿ ಬಂದಾಗ ಯಾರು ಸ್ನಾನಕ್ಕೆ ಹೋಗಲು ಸಾಧ್ಯ ಇಲ್ಲ. ಆಗ ಪ್ರಳಯೋದಕದ ಒಂದು ಜಸ್ಟ್ ಒಂದು ಇದ್ದ ಟ್ರೇಸ್ ಇದ್ದಾಗಷ್ಟೇ. ಪ್ರಳಯೋದಕ ಅಂದರೆ ಏನು ಕಿಲೋಮೀಟರ್ ಗಟ್ಟಲೆ ಅಂತ ಹೇಳ್ತೀರಲ್ಲ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇಡೀ ಬ್ರಹ್ಮಾಂಡ ಮುಳುಗಿಸ್ತಕ್ಕಂಥ ನೀರು ಅಂದರೆ ಹೇಗಿರಬೇಕು. ಅದರಲ್ಲಿ ಪರ್ವತ ವಿಹಾರ ಮಾಡ್ತಾನೆ ಅಂದರೆ ಪರಮಾತ್ಮ ಯಾವ ರೀತಿಯಲ್ಲೂ ಕೂಡ ಅಪ್ರಾಕೃತನ ನಿದರ್ಶನ ಆದ ಸಂಪೂರ್ಣ ಶಕ್ತ ಸರ್ವಶಕ್ತ ಆ ರೀತಿ ನಡೀತು. ಮುಂದೆ ಅನೇಕ ಹಂತದಲ್ಲಿ ಆ ರೂಪದಿಂದ ಪರಮಾತ್ಮ ಇನ್ನೊಂದು ಕೆಲಸವನ್ನು ಮಾಡ್ತಾನೆ. ವೈವಸ್ವತಾಯ ಉತ್ತಮ ಸಂವಿದಾತ್ಮ ವಿದ್ಯಾಮದಾತ್ ಮನವೇ ದೇವದೇವ ಮನ್ವಂತರ ಪ್ರಳಯ ಮತ್ಸ್ಯರೂಪಿ. ಒಂದು ಮನ್ವಂತರ ಪ್ರಳಯ ಬಂತು, ಅಷ್ಟಮ ಸ್ಕಂದದ ಕೊನೆಯ ಭಾಗ. ಸತ್ಯವ್ರತ ರಾಜ ಮೀನಿನ ಕಥೆ ಬರುತ್ತೆ, ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮೀನಿನ ಕಥೆಯಲ್ಲಿ ಆತನ ದರ್ಶನ ಕೊಟ್ಟು ಉದ್ಧಾರ ಮಾಡೋಕ್ಕೆ ಬಂದಿದ್ದೇನೆ ಅಂತ ಉಪದೇಶವನ್ನು ಮಾಡ್ತಾನೆ. ಏಳನೇ ದಿವಸಕ್ಕೆ ಪ್ರಳಯವಾಗುತ್ತೆ, ಆಗ ನೀನು ಋಷಿಗಳೆಲ್ಲ ಬರ್ತಾರೆ, ನೀನು ಎಲ್ಲ ಮುಂದಿನ ಮನ್ವಂತರ ಮುಂದುವರೆಸಲಿಕ್ಕೆ ಏನೇನು ಬೇಕಲ್ಲ ಅದರ ಬೀಜಭೂತ ಸಾಮಗ್ರಿಯನ್ನು ಸಂಗ್ರಹ ಮಾಡಿಟ್ಕೊಂಡಿರು, ಆಗ ನಾನು ಇದರಲ್ಲಿ ಬರ್ತೇನೆ. ನಾವೆಯಲ್ಲಿ ನಾವೇ ಬರ್ತದೆ, ನೀವು ನಾವೆಯಲ್ಲಿ ಋಷಿಗಳು ಕೂತಿರ್ತಾರೆ ಸಪ್ತ ಋಷಿಗಳು, ನೀನು ನಾವೆಯನ್ನು ಏರು, ನಾನಾಗ ಮತ್ಸ್ಯರೂಪನಾಗಿ ಕಾಣಿಸಿಕೊಡುತ್ತೇನೆ. ನನ್ನ ತಲೆಮೆ ದೊಡ್ಡ ಶೃಂಗ ಇರುತ್ತೆ, ಅದಕ್ಕೆ ನೀವು ಕಟ್ಟಿಕೊಳ್ಳಿ, ಪ್ರಳಯ ಕಾಲ ಪೂರ್ತಿ ನಿಮ್ಮನ್ನು ಸಂರಕ್ಷಣೆ ಮಾಡ್ತೇನೆ, ಮುಂದಿನ ಮನ್ವಂತರಕ್ಕೆ ನೀನೇ ಅಧಿಪತಿ ಅಂತ ಹೇಳಿದ್ದಾನೆ. ಆತ ವೈವಸ್ವತ ಮನುವಾಗಿ ಬರ್ತಾನೆ. ಇದೇ ವೈವಸ್ವತ ಮನು ಅಂತ ನಾನು ಹೇಳ್ತಿರೋ ವೈವಸ್ವತ ನಂತರ ಇದೇನು. ಆ ಸಮಯಕ್ಕೆ ವೈವಸ್ವತಾಯ ಉತ್ತಮ ಸಂವಿದಾತ್ಮ ವಿದ್ಯಾಮದಾನ್ ಮನವೇ ದೇವದೇವ. ಆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಏನು ಮಾಡ್ತಾನೆ ಗೊತ್ತಾ, ಉಪದೇಶ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಗೀತೋಪದೇಶ ಮಾಡಿದ, ರಣರಂಗದೊಳಗೆ ಗೀತೋಪದೇಶವನ್ನು ಮಾಡ್ತ, ಇಲ್ಲಿ ಪ್ರಳಯೋದಕದಲ್ಲಿ ಉಪದೇಶವನ್ನು ಮಾಡ್ತಾನೆ. ಪರಮಾತ್ಮನ ಯಾವ ದೇಶ ಕಾಲ ಅತೀತ ಪರಮಾತ್ಮ, ಕಾಲಾಂತರ್ಗತ ಕಾಲ ನಿಯಾಮಕ. ಉಪದೇಶ ಮಾಡಿದ ಪುರಾಣಕ್ಕೆ ಮತ್ಸ್ಯ ಪುರಾಣ ಅಂತ ಹೆಸರಾಯಿತು. ಮತ್ಸ್ಯರೂಪದಿಂದ ಉಪದೇಶ ಮಾಡಿದ್ದಕ್ಕೇನೆ ಮತ್ಸ್ಯ ಪುರಾಣ. ಸ್ವಲ್ಪ ಗಲಾಟೆ ಆದರೆ ಸಾಕು, ಶಾಲಾ ಕಾಲೇಜು ಬಂದು ಅಂತ ಅನೌನ್ಸ್ ಮಾಡಿಬಿಡ್ತ, ನಾಲ್ಕು ಕಡೆ ಕಲ್ಲು ಹೊಡೆದ ಶಾಲಾ ಕಾಲೇಜು ಬಂದು. ಪ್ರಳಯೋದಕದಲ್ಲಿ ಪರಮಾತ್ಮ ಉಪದೇಶ ಮಾಡ್ತಾನೆ ಅಂದರೆ ಎಂಥ ಸಾಮರ್ಥ್ಯ ಪರಮಾತ್ಮನದು, ಅದನ್ನೇ ಮಹಾಮಹಿಮ ಅಂತ ಕರೀತಾರೆ. ಆಗ ನಮಗೆ ಅನುಸಂಧಾನ ಏನು ಅಂದರೆ, ಇಂಥ ಕಲಿಯುಗದಲ್ಲೂ ಕೂಡ ದೇವರನ್ನು ಆರಾಧನೆ ಮಾಡಿದರೆ ನಮಗೆ ಇಂಥ ಜ್ಞಾನ ಬಂದೇ ಬರುತ್ತೆ. ಉದ್ಧಾರವಾದ ಜ್ಞಾನ, ಉದ್ಧಾರವಾಗ್ತಕ್ಕಂಥ ಜ್ಞಾನ ಸಿಗೋದು ಭಾರಿ ಕಷ್ಟ. ದೇವರನ್ನು ಆಶ್ರಯಿಸಿದರೆ ಏನೂ ಕಷ್ಟ ಅಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ದೇವರು ಒಲಿದ್ರೆ ಎಂಥ ದಿವ್ಯ ಜ್ಞಾನವನ್ನು ಕೊಡ್ತಾನೆ ಎಂಬುದಕ್ಕೆ ನಿದರ್ಶನ ಅದು. ಅನಂತರ ಕೂರ್ವರೂಪ ದೇವತೆಗಳೆಲ್ಲ ಸುರಾಸುರಾಣಾಂ ಉದಧಿಂ ವಿಮಥತಾಂ, ದೇವತೆಗಳೆಲ್ಲ ಬಂಧನ ಮಾಡ್ತಾ ಇದ್ದಾರೆ ಕ್ಷೀರ ಸಮುದ್ರವನ್ನು. ಆಗ ಮುಳುಗಲು ಶುರುವಾಯಿತದು. ಆಗ ಪರಮಾತ್ಮ ತಾನು ಕೂರ್ವರೂಪದಿಂದ ಅದನ್ನು ಎಲಿಕೆತ್ತಾ ಇದ್ದಾರೆ. ಕೂರ್ವರೂಪದ ಪರಸ ಬಂದರ ಗಿರಿಧರ ಅಂತ ಹೇಳ್ತಾರಲ್ಲ ಆ ರೂಪ, ಕೂರ್ವರೂಪದಿಂದ ಎರಡು ಸತ್ಯ ಪರಮಾತ್ಮ ಕೆಲಸ ಮಾಡ್ತಾರೆ. ಒಂದು ಮಂದರ ಪರ್ವತವನ್ನು ಬೆನ್ನ ಮೇಲೆ ಹೊತ್ತಿತ್ತು, ಕೊಟ್ಟದನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕ, ಬೆಟ್ಟ ಬೆನ್ನೊಳು ಹರಿಸಿದವರೊಳು ಸಿಟ್ಟು ಮಾಡಿದನೇನು ಹರಿ, ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದನಹಿತರನು. ಆ ರೂಪ ಒಂದು. ಇನ್ನೊಂದು ಕೂರ್ಮರೂಪ, ಪರವಾದ ರೂಪರೂಪಗಳಿಗೆ ಭೇದ ಇಲ್ಲ, ಅಭಿವ್ಯಕ್ತಿಯಾಗ ಕಾಲದ ವ್ಯತ್ಯಾಸ ಅಷ್ಟೆ. ಪರಮಾತ್ಮ ಆ ರೂಪದಿಂದ ಇಡೀ ಬ್ರಹ್ಮಾಂಡ ಹೊತ್ತಿದ್ದ, ಇಡೀ ಬ್ರಹ್ಮಾಂಡ. ನಿನ್ನೆ ಹೇಳಿದೆ, ಶೇಷದೇವರು ತಮ್ಮ ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಇಡೀ ಭೂಮಿಯನ್ನು ಒಂದು ಸಾಸಿವೆ ಕಾಳಿನಂತೆ ಹೊತ್ತಿದ್ದರೆ, ಇಡೀ ಶೇಷದೇವರನ್ನು ಭೂಮಿಯ ಸಮೇತ ವಾಯುದೇವರು ತಮ್ಮ ಬೆನ್ನ ಮೇಲೆ ಹೊತ್ತಿದ್ದ. ವಾಯುದೇವರ ಕೂರ್ವರೂಪ ಅದು. ಅಂಥ ಕೂರ್ವರೂಪದ ವಾಯುದೇವರನ್ನು ಪರಮಾತ್ಮ ತಾನು ಹೊತ್ತಿದ್ದಾನೆ ಕೂರ್ವರೂಪದಿಂದ. ಅದು ವಿಷ್ಣು ಕೂರ್ಮ ಅಂತ ಕರೀತಾರೆ. ವಾಯುದೇವರ ಕೂರ್ವರೂಪವನ್ನು ಹೊತ್ತ ಕೂರ್ಮ ವಿಷ್ಣು ಕೂರ್ಮ. ತನ್ನನ್ನು ತಾನೇ ಇನ್ನೊಂದು ವಿಷ್ಣುಕುರ್ಮ, ಮತ್ತೆ ಬ್ರಹ್ಮಾಂಡದ ಒಳಗೊಂದು ವಿಷ್ಣುಕುರ್ಮ, ಬ್ರಹ್ಮಾಂಡದ ಹೊರಗೊಂದು ವಿಷ್ಣುಕುರ್ಮ, ಎರಡು ವಿಷ್ಣುಕುರ್ಮಗಳಲ್ಲಿ. ಅದಕ್ಕೆ ಬೃಹದಂಡ ಓಢ ಅಂತ ಕರೀತಾರೆ. ಬೃಹದಂಡ ಅಂದರೆ ಬ್ರಹ್ಮಾಂಡ, ಬ್ರಹ್ಮಾಂಡ ಹೊತ್ತ ಕೂರರೂಪವನ್ನು ಚಿಂತನೆ ಮಾಡಬೇಕು. ದಶಾವತಾರ ಸ್ತುತಿ ಹೇಳಬೇಕಾದ್ರೆ ಇವೆಲ್ಲ ಜ್ಞಾಪಕ ಬಂದರೆ ಆಗ ಸ್ಪಷ್ಟಲಾಸ ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಬರುತ್ತೆ. ಅದೆಲ್ಲ ಮುಗಿಸಿ ಮುಂದಿನ ಹಂತದಲ್ಲಿ ಮತ್ಸ್ಯ ಆಯಿತು, ಕೂರ್ಮ ಆಯಿತು, ವರಾಹ ಆಯಿತು, ನರಸಿಂಹ ರೂಪದಿಂದ ಪ್ರಾದುರ್ಭೂತನಾಗ್ತಾನೆ ಒಬ್ಬ ಚಿಕ್ಕ ಮಗು ಪ್ರಹ್ಲಾದ, 5 ವರ್ಷದ ಹುಡುಗ. ಆದರೆ ವಿಶಿಷ್ಟವಾದ ಭಗವದ್ಭಕ್ತ ಕೃಷ್ಣಗ್ರಹ ಗೃಹೀತಾತ್ಮ ಜಡವತ್ ತನ್ಮನಸ್ತಯ ವರ್ಣನೆ ಮಾಡ್ತಾ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ, ನೆಸ್ತ ಕ್ರೀಡನಕೋ ಬಾಲ, ಆಟ ಪಾಠ ಎಲ್ಲ ಬಿಟ್ಟು ಹರಿರೇವ ಪರಹ ಅಂತ ಹೇಳಿ 5 ವರ್ಷದ ಹುಡುಗನಾಗಿದ್ದ ಪ್ರಹ್ಲಾದ ದೇವರನ್ನು ಆರಾಧನೆ ಮಾಡಿದ. ಹಿರಣ್ಯಕಶಿಪು ಭಾರಿ ಉಗ್ರ ರೀತಿಯಲ್ಲಿ ಅದನ್ನು ವಿಘ್ನ ಮಾಡಲಿಕ್ಕೆ ಬಂದ. ಯಾವ ವಿಘ್ನವಿಲ್ಲದೆ ಹೋದರೂ ನಾವು ಮಾಡೋದಿಲ್ಲ, ಅಷ್ಟು ವಿಘ್ನ ಇದ್ದರೂ ಪ್ರಹ್ಲಾದ ಮಾಡಿದ, ಅದು ಆಶ್ಚರ್ಯ. ವಿಘ್ನ ಇಲ್ಲದೆ ಹೋದರೂ ನಾವು ಮಾಡೋದಿಲ್ಲ, ಹುಡುಗರು ವಿಘ್ನ ಮಾಡ್ತೇವೆ, ಅದು ಕೆಲಸ ಫಸ್ಟ್ಲಾಸ ಮಾಡ್ಬೋದು. ಸಂಧ್ಯಾನ ಮಾಡಿ ಬಿಡಿಸಿಬಿಡೋದು, ದೇವ್ರ ಪೂಜೆ ಮಾಡೋದು ಬಿಡಿಸಿಬಿಡೋದು, ದೊಡ್ಡ ಸಾಧನೆ ಇದ್ದಾಗ ನೋಡಿರಿ ಸಂಧ್ಯಾನ ಮಾಡಿ ಬಿಡಿಸೇ ಬಿಟ್ಟೆ ನಾನು ಜೋರಾಗಿ ಹೇಳ್ಕೊಳ್ಳೋದು, ಅವೆಲ್ಲ ಅಲ್ಲ. ನಾ ಮಾಡಬೇಕು, ಇನ್ನೂ ಮಾಡಿಸ್ಬೇಕು, ಕನಿಷ್ಠ ಪಟ್ಟು ಉಳಿದವರು ಮಾಡೋದು. ವಿಘ್ನಾರು ಮಾಡಬಾರದು ಕೊನೆ ಪಕ್ಷ, ಅದರಿಂದ ಅವರಾರು ಉದ್ಧಾರ ಆಗ್ತಾರೆ. ಇವನು ಹಾಡಾದರೂ ಕೂಡ ಅಂತ ಮಹಾ ಹಿರಣ್ಯಕಶಿಪು ಉಗ್ರ ರೂಪದ ಮಹಾರಾಕ್ಷಸ, ಒಳಗೆ ಜಯನ ಆವೇಶ ಬೇರೆ. ಪ್ರಹ್ಲಾದ ರಾಜ ಅತ್ಯಂತ ಸಾತ್ವಿಕ, 5 ವರ್ಷದ ಮಗು, ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಪ್ರಹ್ಲಾದನ ಕೈಯಿಂದ ಭಗವತ್ ಆರಾಧನೆ ಬಿಡಿಸಲಿಕ್ಕೆ ಹಿರಣ್ಯಕಶಿಪುಗೆ ಆಗಲೇ ಇಲ್ಲ. ಸಂಪೂರ್ಣವಾಗಿ ಪರಾಭೂತನಾದ ನರಸಿಂಹದೇವ ರೂಪದಿಂದ ಪರಮಾತ್ಮ ಬಂದು ಹಿರಣ್ಯಕಶಿಪುವನ್ನು ಸೀಡಿ ಸಂಹಾರವನ್ನು ಮಾಡ್ತಾನೆ. ನರಸಿಂಹ ರೂಪ, ನರ ಅಲ್ಲ ಸಿಂಹ ಅಲ್ಲ, ಅಥವಾ ನರ ಹೌದು ಸಿಂಹ ಹೌದು, ಎರಡು ಲೆಕ್ಕದಲ್ಲಿ. ಮುಖನು ಮುಂಡ ನೋಡಿದರೆ ನರ, ಮುಖ ನೋಡಿದರೆ ಸಿಂಹ, ಒಟ್ಟು ನೋಡಿದರೆ ನರನೂ ಅಲ್ಲ ಸಿಂಹನೂ ಅಲ್ಲ. ನಾ ಮೃಗ ನ ಮಾನುಷಂ ಅಂತ ಹೇಳುತ್ತಾರೆ. ಆ ರೂಪದಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಒಳಗಿದ್ದ ಜಯ ಮುಂದೆ ರಾವಣನಾಗಿ ಹುಟ್ಟುತ್ತಾನೆ. ಈ ಸತ್ತಂತಹ ಹಿರಣ್ಯಾಕ್ಷ ಅವನು ಕುಂಭಕರ್ಣನಾಗಿ ಹುಟ್ಟುತ್ತಾನೆ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಈ ಮಧ್ಯೆ ರಾಜರುಗಳೆಲ್ಲ ದಾರಿ ತಪ್ಪುತ್ತಾರೆ, ಕ್ಷತ್ರಿಯರೆಲ್ಲ. ಇವತ್ತೊಮ್ಮೆ ಗೊತ್ತು, ದಾರಿ ತಪ್ಪಿರೋದೆಲ್ಲ ಗೊತ್ತಲ್ಲ, ದಾರಿ ತಪ್ಪಿರೋದು ಹೊಸ್ತೇನಲ್ಲ, ಎಲ್ಲ ಭ್ರಷ್ಟಾಚಾರ ಶುರುವಾಗುತ್ತೆ. ಎಂಥ ಭ್ರಷ್ಟಾಚಾರ ಅಂದರೆ ಏನಿದ್ರು ತಮಗೆ ಮಾಡ್ಕೊಂಬಿಡೋದು ಅಷ್ಟೇ, ಪ್ರಜೆಗಳೆ ಮಾಡೋದಲ್ಲ, ಕಂಡದೆಲ್ಲ ತಾವೇ ಮಾಡ್ಕೊಂಬಿಡೋದು. ನಮಗೀಗ ಅನಿಸುತ್ತೆ ಇಂಥ ಆಪತ್ತು ಪರಿಹಾರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಪರಶುರಾಮ ದೇವನ ಸ್ಮರಣೆ ಮಾಡಿದ್ರೆ ಪರಿಹಾರವಾಗುತ್ತೆ. ಎಲ್ಲರಿಗಲ್ಲ, ಪರಿಹಾರ ಮಾಡಿದವರಿಗೆ ಸ್ಮರಣೆ ಆಗ್ತದೆ. ಯು ಪಿ ಎಸ್ ಹಾಕ್ಕೊಂಡ್ರೆ ಅವ್ರ ಮನೆಗೆ ಕರೆಂಟ್ ಬರುತ್ತೆ, ಪಕ್ಕದ ಮನೆ ಬರೋದಿಲ್ಲ. ಆ ಟೈಪ್ ಇವತ್ತು ಕತ್ತಲಲ್ಲೂ ಕೂಡ ಕರೆಂಟ್ ಹೋದಾಗ ಯು ಪಿ ಎಸ್ ಹಾಕ್ಕೊಂಡಾಗ ನಮ್ಮ ಮನೆಗೆ ಹೇಗೆ ಬೆಳಕಿರುತ್ತೋ ಹಾಗೆ ಪರಮಾತ್ಮನ ಸ್ಮರಣೆ ಮಾಡಿದರೆ ನಮ್ಮ ಮಟ್ಟಿಗೆ ದುಷ್ಟರಾಜರ ಒಂದು ಆಕ್ರಮಣ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಪರಶುರಾಮ ರೂಪದಿಂದ ಪರಮಾತ್ಮ ಅವತಾರವನ್ನು ಮಾಡ್ತಾನೆ, ದುಷ್ಟಕ್ಷತ್ರಿಯ ಸಂಹಾರ ಮಾಡ್ತಾನೆ. ದುಷ್ಟಕ್ಷತ್ರಿಯರ ನೇತೃತ್ವ ವಹಿಸಿದ ರಾಜ ಅಂದರೆ ಕಾರ್ತವ್ಯರಾಜನ, ಭಾರಿ ಒಳ್ಳೆಯವನು ಕಾರ್ತವ್ಯರಾಜನ. ಭಗವದ್ಭಕ್ತ 100 ಮಹಾರಾಜರುಗಳು ಸಾಲಿ ಸೇರ್ತಾನೆ ಆತ ಪಾಪ. ಅದರ ಅಧಿಕ ಪುಣ್ಯವಶದಿಂದಾಗಿ ದಾರಿ ತಪ್ಪಿ ಅಸುರಾವೇಶ ಬಂದು ದಾರಿ ತಪ್ಪಿ ಹೋಗ್ತಾನೆ. ಮೊದಲ ಹಂತದಲ್ಲಿ ಎಷ್ಟು ಒಳ್ಳೆಯವನಾಗಿದ್ದ ಕಾರ್ತವ್ಯರಾಜನ ಅಂದರೆ ಅತ್ಯಂತ ಆದರ್ಶಪ್ರಾಯರಾದ ರಾಜ. ಅವರ ರಾಜ್ಯದಲ್ಲಿ ಕಳ್ಳತನ ಸುಡುತನ ಆಗ್ತಿರಲಿಲ್ಲ, ಅಲ್ಲ ಆಗ ಚಾನ್ಸೇ ಇರಲಿಲ್ಲ. ಯಾರಾದರೂ ಕಳ್ಳತನ ಸುಡುತನ ಮಾಡಲಿಕ್ಕೆ ಹೋದ್ರಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕಂತೆ ಮನಸ್ಸೊಳಗೆ ಕಾಣ್ತಿದ್ದಂಥವ್ನು ಯೋಗಿಯವರು, ಅಲ್ಲೇ ಶೂಟ್ ಮಾಡೋಕೆ ಹೋಗ್ತಿದ್ದ ತಕ್ಷಣ ಅವರು ಸರೆಂಡರ್ ಆಗಿಬಿಡ್ತಿದ್ದಾರೆ. ಅದಕ್ಕೆ ಕಾರ್ತವಿರಾಜನ ಕಾಲದೊಳಗೆ ಆಚಾರ್ಯ ಬರೀತಾರೆ, ವಿಷ್ಣೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್. ಅವನು ಯೋಗ ವೀರ್ಯ ಹೊಂದಿದ್ದಂಥ ಮಹಾರಾಜ. ಅವನ ಹೆಸರು ಆಗೆಷ್ಟು ಮುಖ್ಯ ಅಲ್ಲ, ಇವತ್ತೆಷ್ಟು ಮುಖ್ಯ ಅಂತ ಹೇಳುತ್ತಾರೆ. ಗತಂ ನಷ್ಟಂಚ ಲಭ್ಯತೆ, ಕಾರ್ತವಿರಾಜನ ಅಂತ ಹೇಳಿದರೆ ಕಳೆದು ಸಿಕ್ಕಿಬಿಡುತ್ತಂತೆ. ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸಿಗೋ ಗ್ಯಾರಂಟಿ ಇಲ್ಲ, ಅವರಿಗೆ ಸಿಕ್ಕರು ನಮಗೆ ಸಿಗೋ ಗ್ಯಾರಂಟಿ ಇಲ್ಲ, ಆಮೇಲೆ ಅವರಿಗೆ ಸಿಕ್ಕರು ಸಿಗಬಹುದು ನಮಗೆ ಸಿಗೋ ಗ್ಯಾರಂಟಿ ಇರೋದಿಲ್ಲ. ಸಿಗೋತಿ ಯಾಕಾದ್ರು ಕಂಪ್ಲೇಂಟ್ ಕೊಟ್ಟವ್ರ ಸ್ಥಿತಿ ಎಷ್ಟೋ ದಿನ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹೋದ್ರೆ ಹೋಗಲಿ, ಕೊಟ್ಟು ಒದ್ದಾಡೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಕರ್ತವ್ಯ ಮನಸ್ಸು ಇವತ್ತಂದ್ರೆ ಕೆಲಸ ಆಗುತ್ತಂತೆ, ಕಳೆದು ತಕ್ಷಣ ಸಿಕ್ಕಿಬಿಡುತ್ತಂತೆ. ಎಂಥ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ಈ ನಮಗೆ ಆಶ್ಚರ್ಯ. ಕಾರ್ತವ್ಯರಾಜನ ಸ್ತೋತ್ರ ನಿತ್ಯ ಹೇಳಬೇಕು ತಪ್ಪಲ್ಲ. ಆದರೆ ಕಾರ್ತವ್ಯರಾಜ್ಯರು ಆತ ಸರ್ವೋತ್ತಮನಲ್ಲ, ಜೀವೋತ್ತಮನಲ್ಲ, ದೇವತೆ ಕೂಡ ಅಲ್ಲ. ಆತ ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಅಂಥವನ ಸ್ಮರಣೆಗೆ ಶಕ್ತಿ ಇದ್ದರೆ ವಿಷ್ಣು ಸಹಸ್ರಮ ಹೇಳಿದರೆ ಏನಾಗುತ್ತೆ, ಗಾಯತ್ರಿ ಮಂತ್ರ ಹೇಳಿದರೆ ಏನಾಗುತ್ತೆ, ವಾಯುಸ್ತುತಿ ಹೇಳಿದರೆ ಏನಾಗುತ್ತೆ, ಅದನ್ನು ಯೋಚನೆ ಮಾಡಬೇಕು. ಇವತ್ತು ನಮಗೆ ಕಳೆದಿದ್ದು ಸಿಗಬೇಕು, ಕಳಿಲೇಬಾರದು. ಎರಡಕ್ಕೂ ಕೂಡ ಹರಿನಾಮವೇ ದೊಡ್ಡ ಔಷಧಿ. ಅಂತಹ ಕಾರ್ತವ್ಯರಾಜನ ತನ್ನ ಉತ್ತರ ಜೀವನದಲ್ಲಿ ತುಂಬ ಭ್ರಷ್ಟರಾಜನಾಗಿ ಬಿಡ್ತಾನೆ, ಭ್ರಷ್ಟರಿಗೆಲ್ಲ ಕೂಡ ನಾಯಕನಾಗಿ ಬಿಡ್ತಾನೆ. ಪರಶುರಾಮ ರೂಪದಿಂದ ಪರಮಾತ್ಮ ಅವನನ್ನು ಸಂಹಾರವನ್ನು ಮಾಡ್ತಾನೆ. ಅವನಿಗೆ 1000 ಕೈ ಇದ್ದಂಥವನಿಗೆ ಭ್ರಷ್ಟಾಚಾರ ಕೈಗಳು ಜಾಸ್ತಿ ಅಂತ ಅರ್ಥ. ಸ್ಟೇಟು ಸೆಂಟ್ರಲ್ಲು ಎಲ್ಲಿ ಬೇಕಾದ್ರೂ ಹರಿಸ್ತಿರ್ತಾರೆ, 100 ಕೈಗಳು ಭ್ರಷ್ಟಾಚಾರಕ್ಕೆ. 1000 ಕೈಗಳ ರಾಜ ಅವರು, ತಲೆ ಮಾತ್ರ ಒಂದೇ. ಇವನಿಗೆ 20 ಕೈ 10 ತಲೆ ಇದ್ವಲ್ಲ ಹಾಗಲ್ಲ, ಅದು ಒಂದೇ ತಲೆ 1000 ಕೈ ಇದ್ದು ಅವನಿಗೆ. ರಾವಣನಿಗಿಂತ ಘೋರ ಅವನು, ಯಾತಕ್ಕೆ ರಾವಣನೇ ಹಿಡಿದಾಕ್ಬಿಡ್ತಾನೆ. ಕಾರ್ತವ್ಯರಾಜ ರಾವಣನ ಸೆರೆ ಹಿಡಿದುಬಿಟ್ಟು ಜೈಲಲ್ಲಿ ಹಾಕಿ ಕೈಕಾಲು ಕಟ್ಟಿ ಹಾಕಿಬಿಡ್ತಂತೆ. ಕಾರಣ ಅಂದರೆ ಅದಕ್ಕೆ ವಿಷ್ಣೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್. ರಾವಣನಿಗೆ ಬ್ರಹ್ಮದೇವರ ವರ, ಇವರಿಗೆ ಪರಬ್ರಹ್ಮನ ವರ ಇದು. ದತ್ತಾತ್ರೇಯ ರೂಪದ ಶಿಷ್ಯ, ದತ್ತಾತ್ರೇಯ ರೂಪದ ಬಗ್ಗೆ ಆಚಾರ್ಯ ಬಹಳ ಪೂರ್ವ ಮಾಹಿತಿಯನ್ನು ಕೊಡ್ತಾರೆ. ಯಾರು ಯೋಗಿಗಳಾಗಬೇಕು ಅಂತ ಇರ್ತಾರೋ ದತ್ತಾತ್ರೇಯ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ತರ್ಕತಾಂಡವ ವ್ಯಾಖ್ಯಾನ ಬರೀಬೇಕಾದ್ರೆ ಅನಸೂಯ ಗರ್ಭರತ್ನ ಅಂತ ಕರೀತಾರೆ. ಪರಮಾತ್ಮ ಗರ್ಭವಾಸವೆಲ್ಲ ಇಲ್ಲ, ಹೆಸರಿ ಹೇಳಿದ್ದಷ್ಟೇನೆ. ಯಾರು ದತ್ತಾತ್ರೇಯ, ಅದಕ್ಕೆ ರಾಯರ ದೊಡ್ಡ ಯೋಗಿಗಳು, ದತ್ತಾತ್ರೇಯನ ಉಪಾಸನೆ ಮಾಡ್ತಕ್ಕಂಥ ಯೋಗಿಗಳಾಗ್ತಾರೆ. ಈ ದತ್ತಾತ್ರೇಯ ಮತ್ತು 3 ತೈ 3 ಕೈ 6 ತಲೆ 4 ನಾಯಿ ಈ ದತ್ತಾತ್ರೇಯ ಅಲ್ಲ. ವಿಷ್ಣೋ ದತ್ತಾತ್ರೇಯ ನಾಮ್ನ, ದತ್ತಾತ್ರೇಯ ವಿಷ್ಣುವಿನ ಸ್ಮರಣೆ ಮಾಡಿದವರಿಗೆ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಕಪಿಲಾಭಕ ಸ್ಮರಣ ಪರಮಾತ್ಮ ಸ್ಮರಣೆ ಮಾಡಿದ್ರೆ ಸಾಂಖ್ಯ ತತ್ವ ಬರುತ್ತೆ, ಅದು ಸಾಂಖ್ಯ ಇದು ಯೋಗ ಅಂತ. ಆ ಕರ್ತವ್ಯರಾಜನನ್ನ ಪರಮಾತ್ಮ ತಾನು ದತ್ತಾತ್ರೇಯ ರೂಪದ ತನ್ನ ಶಿಷ್ಯ ಪರಶುರಾಮದ ಪರಮಾತ್ಮ ಕೊಲ್ತಾನೆ. ಯಾ ಶಿಷ್ಯ ಇದರೊಳಗೆ ಕಲ್ದು ಸಂಹಾರ ಮಾಡ್ತಾನೆ, ಅಲ್ಲಿಗೆ ಒಂದು ಹಂತ ಮುಗಿದು ಪರಶುರಾಮ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಾನೆ ಭಗವಂತ. ಪರಮಾತ್ಮ ರೂಪದಿಂದ ತೋರಿಸ್ತಾನೆ ಬ್ರಾಹ್ಮಣ ರೂಪ. ಇದರ ಅರ್ಥ ಏನು ಅಂದರೆ, ಕ್ಷತ್ರಿಯರು ದಾರಿ ತಪ್ಪಿದರೆ ಬ್ರಾಹ್ಮಣ ದಾರಿ ತರಬೇಕು ಅಂತ ಅರ್ಥ. ಕ್ಷತ್ರಿಯರು ದಾರಿ ತಪ್ಪಿದರೆ ಬ್ರಾಹ್ಮಣ ದಾರಿ ತರಬೇಕು, ಇಬ್ಬರು ದಾರಿ ತಪ್ಪಿದರೆ ಗೋವಿಂದ. ಬ್ರಾಹ್ಮಣರು ದಾರಿ ತಪ್ಪಿ ಕ್ಷತ್ರಿಯರು ದಾರಿ ತಪ್ಪಿಟ್ಬಿಟ್ರೆ ಅಲ್ಲಿಗೆ ಜಗತ್ತು ಹಾಳಾದಂತೆ. ಉಳಿದವರು ಎಷ್ಟಿದ್ರು ಪ್ರಯೋಜನ ಇಲ್ಲ, ಇಬ್ಬರು ಮುಖ್ಯ ನಮಗೆ. ಬ್ರಾಹ್ಮಣರು ಅಂದರೆ ಹೇಳೋರು, ಕ್ಷತ್ರಿಯ ಅಂದರೆ ಕೇಳೋರು. ಯಾಕೆ ಹೀಗೆ ಮಾಡಿದಿ, ಅವನು ಕ್ಷತ್ರಿಯ, ಯಾಕೆ ಹೀಗೆ ಮಾಡಬೇಕು, ಅವನು ಬ್ರಾಹ್ಮಣ. ಅದಕ್ಕೆ ಗುರು, ಇವನು ರಾಜ. ಗುರು ಅಂದರೆ ಹೇಳ್ತಾನೆ, ರಾಜ ಅಂದರೆ ಕೇಳ್ತಾನೆ, ಕೇಳ್ತಾನೆ ಅಂದರೆ ವೈ ಅಂತ ಆಸ್ಮ ಲೇಟಾಗಿರೋ ಆಸ್ಮಿತಾರೆ ಕೇಳ್ತಾರೆ ಅಂತಾರಲ್ಲ ಆ ಥರ. ಅದರಿಂದ ಆ ಸಮಯದಲ್ಲಿ ಬ್ರಾಹ್ಮಣ ರೂಪದಿಂದ ಸಿದ್ಧಿ ಮಾಡ್ತಾನೆ. ಆ ಪರಮಾತ್ಮ ದುಷ್ಟರಕ್ಷರನ್ನು ಕೊಂದು ಬಿಡೋದು, ಆಮೇಲೆ ರಾಜ್ಯವನ್ನು ತಗೊಳ್ಳೋದು. ಬ್ರಾಹ್ಮಣ ಇಟ್ಕೋಬಾರ್ದು. ಪರಮಾತ್ಮ ಎಲ್ಲ ಜಗತ್ತು ತಂದೇನೆ, ಲೋಕಕ್ಕೆ ತೋರಿಸ್ತಾನೆ, ಬ್ರಾಹ್ಮಣ ದಾನ ಮಾಡಬೇಕು ಅಂತೇಳಿ ಎಲ್ಲ ಕೊಟ್ಬಿಡ್ತಾನೆ, ದಾನ ಮಾಡ್ತಾ ಇದ್ದಂತೆ. ಎಲ್ಲ ದಾನ ಮಾಡಿದ ಮೇಲೆ 21 ಸತಿ ಸುತ್ತಾನೆ ಪರಮ. 21 ಸಲ ಜಗತ್ತನ್ನು ಪ್ರದಕ್ಷಿಣೆ ಮಾಡಿ ಭೂಮಿಯನ್ನು ಎಲ್ಲರನ್ನು ಕೊಂದಾಕ್ತಾನೆ, ದುಷ್ಟರನ್ನು ಶಿಷ್ಟರನ್ನು ಉಳಿಸ್ತಾನೆ. ಆಮೇಲೆ ಕೊಟ್ಟ ಜಾಗದಲ್ಲೇ ತಾನು ವಾಸ ಮಾಡಬಾರ್ದು, ದತ್ತಾಪರಣ ಮಾಡಿ ದೋಷ ಬರುತ್ತೆ. ದಾನ ನೋಡಿ ಅಲ್ಲೇ ಇದ್ದುಬಿಟ್ಟರೆ ದತ್ತಾಪರಣ ಬರುತ್ತೆ, ಆದ್ದರಿಂದಾಗಿಯೇ ಅಲ್ಲಿ ವಾಸ ಮಾಡೋದಿಲ್ಲ. ಮತ್ತೇನು ಮಾಡಬೇಕೀಗ, ಹೊಸದು ಕ್ರಿಯೇಟ್ ಮಾಡ್ತಾನೆ ಪರಮಾತ್ಮ ಭೂಮಿನ. ಸಮುದ್ರ ಹಿಂದಕ್ಕೆ ಸರಿಸಿದನಂತೆ. ಕರ್ಣೇ ಪದನ್ಯಸ್ತ ರುಚಿರಿ ರಂಸುಹು ವಾರಾಸಿ ವಸ್ತ್ರಂ ಜಗನಾಧಿ ಯಶ್ಯಾಹ ಅಮೂಮುಚದ್ ಬಾಣಕರೇಣ ಭೂಮೇಹೆ ಸಾ ಭಾರ್ಗವಕ್ಷ ಜಯತಿ ಕ್ಷಿತಿರ್ನಹ. ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ, ಒಂದು ಬಾಣ ಹೊಡೆದ್ರಂತೆ ರಾಮ ಪರಶುರಾಮದೇವರು ಸಮುದ್ರಕ್ಕೆ ಹೇಳ್ತಾರೆ, ಬಾಣ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹಿಂದಕ್ಕೆ ಸರಿಬೇಕು ಅಂತ ಹೇಳ್ತಾರೆ. ಬಾಣ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹಿಂದಕ್ಕೆ ತೆಗಿಬೇಕು. ಅದು ಸರಿಯಾಗಿ ಬಾಣ ಬಿಟ್ಟರೆ ಸಮುದ್ರ ಒಣಗೋಗ್ಬಿಡ್ತಿತ್ತು ಪೂರ್ತಿಯಾಗಿ. ಎಷ್ಟು ಬೇಕೋ ಅಷ್ಟೇ ಮಿನಿಮಮ್ ತಗೋತಾರೆ. ಇವತ್ತು ಕನ್ಯಾಕುಮಾರಿಯಿಂದ ಅಲ್ಲಿವರೆಗೆ ಹೋಗ್ತೇವೆ, ಅದಿಷ್ಟು ಪರಶುರಾಮ ಕ್ಷೇತ್ರ ಅಂತ ಹೆಸರು. ಈ ಕಥೆಗೆ ಎಷ್ಟು ಮಹತ್ವ ಇದೆ ಯೋಚನೆ ಮಾಡಿ. ಇವತ್ತು ಜಗತ್ತಿನ ಯಾವ ಭಾಗದಲ್ಲೂ ಕೂಡ ಇಂಥ ಭೂಮಿ ಇಲ್ಲ. ಮತ್ತೆ ಇವತ್ತು ಮದ್ರಾಸ್ ಸಮುದ್ರ ತೀರೆಯಲ್ಲಿ ಹೋಗಿ ಸೀದಾ ಸಮುದ್ರಕ್ಕೆ ಹಾಗೆ ಹೋಗ್ಬೋದು. ಈ ಕಡೆ ಹೋಗಕ್ಕೆ ಬರೋದಿಲ್ಲ, ಘಾಟ್ ಹಿಡಿದು ಹೋಗಬೇಕು. ಯಾಕೆ? ಸಮುದ್ರ ಹಿಂದೆ ಸರದ ಜಾಗ, ಹಿಂದೆ ಸರದ ಜಾಗ. ಅದರಿಂದಾಗಿನೇ ಅಂಥ ಭಾಗ ಮತ್ತೆ ಸಿಗೋದೇ ಇಲ್ಲ. ಅಂದರೆ ಇವತ್ತು ಏನು ಪುರಾಣ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ, ಅದು ಕಣ್ಣಾರೆ ನಾವು ಕಾಣಬಹುದು. ವಿಶಿಷ್ಟವಾದ ಭೂಮಿ ಅದು. ಪರಶುರಾಮ ಕ್ಷೇತ್ರ ಅಂತಾನೆ ಅದಕ್ಕೆ ಹೆಸರು. ರಾಮಕ್ಷೇತ್ರ ಅದು, ಪರಶುರಾಮ ಕ್ಷೇತ್ರ. ರಾಮನು ತಾನೆ, ಪರಶುರಾಮನು ತಾನೆ, ಅದು ಎಲ್ಲವೂ ಭಗವಂತನ ಕ್ಷೇತ್ರ ಅಂತ ಹೆಸರು. ಪರಮಾತ್ಮ ಅಲ್ಲಿ ವಾಸ ಮಾಡಿದ ಭೂಮಿ ಇದು ಮಾಡಿಬಿಟ್ಟ. ಮುಂದೆ ಅಲ್ಲಿ ಅವತಾರ ಮಾಡಿ ಮಧ್ವಾಚಾರ ಅವತಾರ ಮಾಡ್ತಕ್ಕಂಥ ಜಾಗ ಅದು. ಪರಶುರಾಮ ಕ್ಷೇತ್ರದಲ್ಲಿ ಮಧ್ವಾಚಾರ ಅವತಾರ ಮಾಡ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಯಿತು ಯಾತು ಪರಶುರಾಮ ಕ್ಷೇತ್ರ ಪರಶುರಾಮದೇವರು ಮಾಡಿದರು ಅಂದರೆ, ಮಗನಿಗೆ ಆಸ್ತಿ ಮಾಡೋ ಅಭ್ಯಾಸ ಇದೆಯಲ್ಲ, ಪರಶುರಾಮದೇವರು ಮಗನಿಗೆ ಆಸ್ತಿ ಮಾಡಿಬಿಟ್ರು. ಎಂತಿಂಥ ಆಸ್ತಿ ಬರ್ತಾ 10x20x60 ಹಾಗೆಲ್ಲ ಮಾಡಲಿಲ್ಲ, ಇಡೀ 1000 ಕಿಲೋಮೀಟರ್ ಅಷ್ಟು ಜಾಗ. ಎಂಥ ಮಗ ಅವತಾರ ಮಾಡಿದ್ದಾನೆ ಅಂದರೆ, ಅವರಂಥದ್ದೇ ಮಗ, ಅಭಾಸಕೋಶ್ಯ ಪವನಃ, ಅಪ್ಪನಂಥ ಮಗ. ಅಪ್ಪ ಶಸ್ತ್ರ ಹಿಡಿದ, ಮಗ ಶಾಸ್ತ್ರ ಹಿಡಿದ. ಅವ್ರು 21 ಸಲ ಭೂಮಿ ಸುತ್ತಿದ್ರು, 21 ದುರ್ಭಾಷ್ಯ ಖಂಡನೆ ಮಾಡಿದರು. ಇವರು ಎಲ್ಲ ಮ್ಯಾಚಿಂಗ್ ಅಪ್ಪ ಮಾಡಿದಾಗೆ ಮಾಡ್ತಾರೆ. ಆಭಾಸಕೋಶ್ಯ ಪವನಃ, ನಮ್ಮ ಮಕ್ಕಳು ಅಪ್ಪ ಜೂಜಾಡ ಮಗನು ಜೂಜಾಡೋದು, ಅಪ್ಪ ಸಂದೆ ಮಗನೂ ಸಂದೆ ಅಂದು ಬಿಡೋದು, ಅಂಥದ್ದನ್ನ ಆಗಬಾರದು. ಸತ್ಕಾರ್ಯಗಳನ್ನು ಹೇಗೆ ಮಾಡಿ ಪರಮಾತ್ಮ ತೋರಿಸಿಕೊಡ್ತಾನೆ. ಅದಕ್ಕೆ ಪ್ರಾಣಾದ್ ವಾಯುರಜ ಆಯತ, ಪರಮಾತ್ಮನ ಪ್ರಾಣದಿಂದ ಪರಮ ವಾಯುದೇವರು ಅವತಾರ ಮಾಡಿ ಬಂದರಂತೆ. ಪ್ರಾಣಪ್ರಿಯರು, ಯಸ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ತಮಸ್ಸದ. ಪರಶುರಾಮ ಕ್ಷೇತ್ರ ಅಂದರೆ ನಾವು ಪರಶುರಾಮದೇವರ ಸ್ಮರಣೆ ಮಾಡೋದು. ಪರಶುರಾಮ ಬೆಟ್ಟ ಅಲ್ಲಿದೆ, ದುರ್ಗಾದೇವಿ ಇದ್ದಾರೆ, ಮಧ್ವಾಚಾರ್ಯರಿದ್ದಾರೆ. ಎಂಥ ಪಾದಕ ಕ್ಷೇತ್ರ ಯೋಚನೆ ಮಾಡಬೇಕಂತ ಇಷ್ಟು ಮಾಡಿ ಇವತ್ತಿಗೂ ಇರತಕ್ಕಂಥ ರೂಪ ಪರಶುರಾಮ ರೂಪ. ಪರವಾಗಿ ಎಲ್ಲರೂ ಎಲ್ಲ ಕಾಲಕ್ಕೂ ಇರುತ್ತೆ, ಲೋಕದೃಷ್ಟಿಯಲ್ಲೂ ಕೂಡ ಇವತ್ತು ದರ್ಶನ ಕೊಡ್ತಕ್ಕಂಥವ್ರಿಗೂ ಪರಶುರಾಮ ರೂಪ, ಸಾಧನೆ ಮಾಡಿದವರಿಗೆ ಅಂತ ಅರ್ಥ. ಅಷ್ಟು ಮಾಡಿ ಮುಂದೆ ರಾಮಾವತಾರವಾಗಬೇಕು. ರಾವಣ ಕುಂಭಕರ್ಣರ ನೇತೃತ್ವದಲ್ಲಿ ಇಡೀ ಜಗತ್ತು ನಾಶ ಕಾಣ್ತಾ ಇದೆ. ರಾವಣನಿಗೆ ಬ್ರಹ್ಮದೇವರ ವರ, ಕುಂಭಕರ್ಣನಿಗೂ ವರ, ಇನ್ನೊಂದು ವರ ಇತ್ತು ಅವರಿಗೆ. ಪರಮಾತ್ಮ ಅಲ್ಲೇ ವರ ಕೊಟ್ಬಿಟ್ಟಿದ್ದಾನೆ, ನಾನೇ ಕೊಲ್ತೇನೆ ಅಂತ ಹೇಳಿದ್ದಾನಲ್ಲ ಅದೊಂದು ವರ ಇತ್ತು ಅವರಿಗೆ. ಮಯೈವ ವಧ್ಯವು ಭವತಂ ತ್ರಿಜನ್ಮಸು ಅಂತ ಹೇಳಿದ್ರೆ ಅದೊಂದು ಇಂಡೈರೆಕ್ಟ್ಲಿ ದೊಡ್ಡ ವರ ಆಗಿಬಿಟ್ಟಿದೆ. ಲೋಕನಾಶ ಮಾಡ್ತಾ ಇದ್ದ. ಯೋಗ್ಯರಿಗೆ ವರ ಸಿಕ್ಕರೆ ಲೋಕ ಉದ್ಧಾರ ಮಾಡ್ತಾರೆ, ಅಯೋಗ್ಯರಿಗೆ ವರ ಸಿಕ್ಕರೆ ಲೋಕನಾಶವನ್ನು ಮಾಡ್ತಾರೆ. ಅದೇ ಶಾಸ್ತ್ರದಲ್ಲಿ ಹೇಳ್ತಾರೆ, ಜ್ಞಾನಿಗಳಿಗೇನಾದರೂ ಒಳ್ಳೆ ವಿದ್ಯಾ ಬಂದರೆ ಉಪದೇಶ ಮಾಡ್ತಾರಂತೆ, ಶಕ್ತಿ ಇದ್ದರೆ ಲೋಕ ರಕ್ಷಣೆ ಮಾಡ್ತಾರೆ. ಇವರು ಹಾಗಲ್ಲ, ವಿದ್ಯಾ ವಿವಾದಾಯ, ಅಯೋಗ್ಯರಿಗೆ ಏನಾದರೂ ಜ್ಞಾನ ಬಂದರೆ ಎಲ್ಲರೂ ಮಾನಭಂಗ ಮಾಡ್ತಾರೆ, ನಿಮಗೆ ಗೊತ್ತಾ ನಿಮಗೆ ಗೊತ್ತಾ ಅಂತೇಳಿ ಅವಮಾನ ಮಾಡ್ತಾನೆ ಇನ್ನೊಬ್ಬರನ್ನು. ಆಮೇಲೆ ಧನಂ ಮದಾಯ, ಯೋಗ್ಯನಿಗೆ ದಾನ ಬಂದರೆ ಧನ ಬಂದರೆ ದಾನ ಮಾಡಿಬಿಡ್ತಾನೆ, ಇವನು ಅಹಂಕಾರ ಪಡ್ತಾನೆ, ಧನಮದ ಅಂತಾನೆ ಕರೀತಾನೆ. ಶಕ್ತಿ ಹಿ ಪರೇಶಾಂ ಪರಿಪೀಡನಾಯ, ಶಕ್ತಿ ಇದ್ದರೆ ಗುಂಡಗಳು ಬರ್ತಾರೆ ಒಂದೇ ತಾರೀಕು ಕೊಟ್ಟು ಬಿಡಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ಆತ ಇಲ್ಲದ್ರೆ ಹೊಡೆದಾಕ್ಬಿಡ್ತೇನೆ. ಇದು ಗುಂಡಾಗಿರಿಗಳು, ಗುಂಡಾದ ಒಂದು ಬಲ ಇದ್ದಾಗ ಲೆಕ್ಕ. ರಾವಣಾದಿಗಳಲ್ಲಿ ಅಂಥವರಾದ್ದರಿಂದ ಲೋಕನಾಶ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವರು ಪ್ರಾರ್ಥನೆ ಮಾಡೋದು ಲೋಕದೃಷ್ಟಿಯಿಂದ, ಏಕೆಂದರೆ ಅವರಿಗೆ ಗೊತ್ತು ದೇವರು ಏನು ಮಾಡ್ತಾನೆ ಅಂಥೇಳಿ. ರುದ್ರಾದಿ ದೇವತೆಗಳು ಹಿಂದೆ ಬರ್ತಾರೆ, ಬ್ರಹ್ಮದೇವರು ಹೋಗಿ ಪರಮಾತ್ಮ ಸ್ತೋತ್ರ ಮಾಡ್ತಾರೆ, ದೇವರ ಅವತಾರವನ್ನು ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ, ಕಾಳಿದಾಸ ಶಿವಭಕ್ತ. ಕಾಳಿದಾಸರ ಹೆಚ್ಚು ಕೃತಿಗಳು ಶುರುವಾಗೋದೆಲ್ಲ ಈಶ್ವರ ಸ್ತೋತ್ರದಿಂದನೇ. ರಘುವಂಶದಲ್ಲಿ ರಾವಣಾದಿಗಳ ಕಾಟದಿಂದ ಜಗತ್ತು ತಲ್ಲಣಿಸಿ ಹೋಗಿದೆ, ಅದನ್ನು ಕಾಪಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಹೋದರೂ ಅಂತೂ ಬರಬಿಡ್ತಾನೆ ಕಾಳಿದಾಸ. ಅಂದಮೇಲೆ ಕಾಳಿದಾಸನ ಪ್ರಕಾರ ಯಾರು ಸರ್ವೋತ್ತಮರಾಗ್ತಾರಾಗ? ಇಷ್ಟದೈವ ಶಿವ ಆಗಿರಬಹುದು, ಸರ್ವೋತ್ತಮ ವಿಷ್ಣುವೇ ಆಗಬೇಕೇ ಹೊರತು ಒಳ್ಳೆ ಸ್ತೋತ್ರವನ್ನು ಮಾಡ್ತಾರೆ. ಅಂದರೆ ಎಲ್ಲರೂ ಒಪ್ಪಲೇಬೇಕಾದ ವಿಚಾರ ಅಂತ ಅರ್ಥ. ಇವತ್ತು ಯಾರೇ ಒಪ್ಪಲಿ ಬಿಡಲಿ, ರಾವಣನ ಒಪ್ಪಿದ ಮೇಲೆ ಕೊಂದಿದ್ದು ರಾಮ ಅಂತ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಮಹಾ ಕೌರವರು ಅಂತ ಹೇಳಿದ್ರೆ ಭೀಮಸೇನ ಕೊಂದಿದ್ದು ಬೇರೆ ಒಪ್ಪಲೇಬೇಕು, ಬೇರೆ ದಾರಿನೇ ಇಲ್ಲ. ಇದು ನಿದರ್ಶನ ಇದೆ. ಆಗ ಪರಮಾತ್ಮ ಅವತಾರ ಮಾಡಕ್ಕೆ ಅನುಮತಿ ಕೊಡ್ತಾರೆ. ಅದೆಲ್ಲ ದೊಡ್ಡ ರಾಮಾಯಣ ಅಂದರೆ ದೊಡ್ಡ ರಾಮಾಯಣನೇ, ಇಲ್ಲಿ ಮುಖ್ಯ ವಿಚಾರ ಮಾತ್ರ ಹೇಳಿದುಕೊಟ್ಟಿರೋದು. ಬ್ರಹ್ಮದೇವರು ಅಪ್ಪಣೆ ಮಾಡ್ತಾ ಇದ್ದಾರೆ, ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ, ಎಂಥ ಸುಯೋಗ ಇದು, ಎಲ್ಲ ಉಪಯೋಗ ಮಾಡಿಕೊಳ್ಳಿ, ನೀವೆಲ್ಲರೂ ಆತನ ಸೇವೆಗೆ ಅವತಾರ ಮಾಡಿ ಅಂತ ಹೇಳ್ತಾರೆ. ಸಹಾಯಕ್ಕೆ ಅವತಾರ ಮಾಡಿ ಅನ್ನಬಾರ್ದು, ಸೇವೆಗೆ ಅವತಾರ ಮಾಡಿ ಅಂತ ಹೇಳಬೇಕು. ಪರಮಾತ್ಮನ ಸಹಾಯ ಅನ್ನೋ ಪದ ಉಪಯೋಗಿಸ್ಬಾರ್ದು. ಗೌರ್ಮೆಂಟ್ ಸರ್ವೆಂಟ್ಸ್ ಅಂತಾರೆ, ಗೌರ್ಮೆಂಟ್ ಹೆಲ್ಪರ್ಸ್ ಅಂತ ಕರೆಯೋದಿಲ್ಲ, ಗೌರ್ಮೆಂಟ್ ಸರ್ವೆಂಟ್ಸ್ ಅನ್ನ ಕ್ಲಾಸ್ ಒನ್ನು ಸರ್ವೆಂಟೇ, ಮತ್ತೆ ಕ್ಲಾಸ್ ಫೋರು ಸರ್ವೆಂಟು, ಕ್ಲಾಸ್ ಒನ್ನು ಸರ್ವೆಂಟೇನೆ. ಭಗವಂತನ ಎಲ್ಲರೂ ಸೇವಕರೇ. ಭೂಪಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಮ್ಯ ಮಾರುತಿ. ಬ್ರಹ್ಮದೇವರು ಹೇಳಿದ ತಕ್ಷಣ ಎಲ್ಲ ದೇವತೆಗಳು ಕೂಡ ಸಾಲು ಸಾಲು ಅವತಾರ ಮಾಡ್ತಾ ಇದ್ದಾರೆ. ಇದನ್ನೇ ಹೇಳಿದ್ದು, ಬೇರೆ ಅವತಾರಗಳಲ್ಲಿ ಪರಮಾತ್ಮ ಈ ಅವಕಾಶ ಅವರಿಗೆ ಕೊಟ್ಟಿಲ್ಲ, ಈ ಅವತಾರದಲ್ಲಿ ಮಾತ್ರ ಕೊಡ್ತಿರೋದು. ಆಸೆ ಅವತಾರ ಮಾಡಿದವರಲ್ಲಿ ಸಾಕ್ಷಾತ್ ಇಂದ್ರದೇವರು ವಾಲಿಯಾಗಿ ಹುಟ್ಟುತ್ತಾರೆ, ಸೂರ್ಯ ಸುಗ್ರೀವನಾಗಿ ಅವತಾರವನ್ನು ಮಾಡ್ತಾನೆ, ವರುಣ ಸುಷೇಣನಾಗಿ ಅವತಾರ ಮಾಡ್ತಾನೆ, ಅಶ್ವಿನಿ ದೇವತೆಗಳು ಮಹಿಂದ ವಿವಿಧರಾಗಿ ಅವತಾರ ಮಾಡ್ತಾರೆ, ಚಂದ್ರ ಅಂಗದನಾಗಿ ಅವತಾರ ಮಾಡ್ತಾನೆ, ವಾಲಿಯ ಮಗನಾಗಿ ಹುಟ್ಟುತ್ತಾನೆ. ಆಮೇಲೆ ಶಚಿದೇವಿ ತಾರಿಯಾಗಿ ಹುಡ್ತಾಳೆ, ಆತ ಇಂದ್ರ ತಾರ ಅಂತಕ್ಕಂಥ ಕಪಿ ಬೃಹಸ್ಪತಿ ಆಚಾರ್ಯರೇ ತಾರನಾಮಕರಾಗಿ ಹುಟ್ಟುತ್ತಾರೆ. ಅದೇ ರೀತಿಯಲ್ಲಿ ನೀಲನಾಮಕ ಒಬ್ಬ ಕಪಿಯಾಗಿ ಸಾಕ್ಷಾತ್ ಅಗ್ನಿದೇವರು ಹುಟ್ಟುತ್ತಾರೆ, ವಿಶ್ವಕರ್ಮ ನಳನಾಮಕ ಕಪಿಯಾಗಿ ಹುಟ್ಟುತ್ತಾನೆ, ಸಾಕ್ಷಾತ್ ವಾಯುದೇವರು ಹನುಮಂತ ದೇವರಾಗಿ ಅವತಾರವನ್ನು ಮಾಡುತ್ತಾರೆ. ಈ ರೀತಿ ಅವತಾರ ದೃಷ್ಟೇ ಕೊಡ್ತಾ ಹೋಗ್ತಾರೆ. ಪುಂಜಕಸ್ಥರಿ ಎಂಬ ಅಪ್ಸರೆ ಅಂಜನಾದೇವ ಅವತಾರ ಮಾಡ್ತಾಳೆ, ಕೇಸರಿ ನಾಮಕ ಒಬ್ಬ ಮರುತ್ತು ಕೇಸರಿ ನಾಮಕ ಕಪಿಯಾಗಿ ಅವತಾರವನ್ನು ಮಾಡ್ತಾನೆ. ಹೀಗೆಲ್ಲ ಅವತಾರ ದೊಡ್ಡ ಲಿಸ್ಟ್ ಕೊಟ್ಟು ಬಿಡ್ತಾರೆ. ಇದು ಬಹಳ ಮುಖ್ಯ. ಇದು ರಾಮಾಯಣದಲ್ಲಿ ಯಾರ್ಯಾರು ಯಾರ ಅವತಾರ, ಮಹಾಭಾರತದಲ್ಲಿ ಯಾರ್ಯಾರು ಅವತಾರ ಅನ್ನೆಲ್ಲ ಹೇಳ್ತಾರೆ. ಈ ಅವತಾರದ ಒಂದು ವಿಚಾರವನ್ನು ಬಿಟ್ಟು ಮಹಾಭಾರತ ವಿಮರ್ಶೆ ಮಾಡಲಿಕ್ಕೆ ಬರೋದಿಲ್ಲ, ರಾಮಾಯಣ ವಿಮರ್ಶೆ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತಿನ ಜನ ಎಲ್ಲ ರಾಮಾಯಣ ಮಹಾಭಾರತಗಳನ್ನು ಮನುಷ್ಯರ ಕಥೆ ಬರುತ್ತೆ ವಿಮರ್ಶೆ ಮಾಡ್ತಾರೆ, ದೇವತೆಗಳ ಕಥೆಯನ್ನು ಮರೆತು ಬಿಡ್ತಾರೆ. ಮೊದಲನೇ ದೇವರ ಕಥೆ, ಆಮೇಲೆ ದೇವತೆಗಳ ಕಥೆ, ಇನ್ನೊಂದು ಕಡೆಗೆ ರಾಕ್ಷಸರ ಕಥೆ. ಅದು ಮನುಷ್ಯರ ಕಥೆ ಅಲ್ಲ. ಇವರಿಗೆ ರಾಮದೇವರು ಮನುಷ್ಯನಾಗೇ ಕಾಣೋದು, ಇವರಿಗೆ ಹನುಮಂತನು ಮನುಷ್ಯನಾಗೇ ಕಾಣೋದು. ಹನುಮಂತ ಸಮುದ್ರ ಹಾರಿದ ಅಲ್ಲ, ಈಜು ಹೊಡ್ಕೊಂಡು ಹೋಗಿಬಿಟ್ಟ ಅಂತ ಹೇಳಿಬಿಟ್ಟ. ಹನುಮಂತ ಈಜು ಹೊಡ್ಕೊಂಡು ದಾಟ್ಕೊಂಡು ಹೋಗಿಬಿಟ್ಟ. ತಮಗೇನು ಬೇಕೋ ತಮಗಾಗತ್ತನ್ನು ಹೇಳ್ಬಿಡೋದು ಅಷ್ಟೇ. ಅದು ತಪ್ಪದು. ಅವರು ಮಾಡಿದ್ದನ್ನು ಹೇಳಬೇಕೇ ಹೊರತು ನಾವು ನಮಗೆ ತೋಚದಂತೆ ಅವ್ರ ಮಟ್ಟವನ್ನು ಕೆಳಗೆ ಇಡಿಸ್ಲಿಕ್ಕೆ ಬರೋದಿಲ್ಲ. ಆಚಾರ ಬರ್ತಾರೆ, ಪಟ್ಟಿಯನ್ನೆಲ್ಲ ಕೊಡ್ತಾರೆ. ಇದನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ, ಇವತ್ತು ಸುಗ್ರೀವ ಸಾಧನೆ ಮಾಡೋದಾದರೆ ಸೂರ್ಯನ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ, ವಾಲಿ ಸಾಧನೆ ಮಾಡಿದರೆ ಇಂದ್ರದೇವರ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳೋ ದೇವತೆಗಳ ಸಾಮರ್ಥ್ಯ ಬೇಕು. ಈ ಸಿನಿಮಾ ನಾಟಕಗಳಲ್ಲಿ ಮೊದಲು ಸ್ಟಾರಿಂಗ್ ಅಂತ ಹಾಕಿಬಿಡ್ತಾರೆ, ಯಾರ್ಯಾರು ಯಾರೋ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ. ಈ ಪದ್ಧತಿ ಹಾಕಿದ್ದೆ ವೇದವ್ಯಾಸ ದೇವರು. ಯಾವ್ಯಾವ ದೇವತೆಗಳು ಏನೇನು ಅವತಾರ ಮಾಡಿದ್ದಾರೆ, ಯಾವ್ಯಾವ ರಾಕ್ಷಸರು ಏನೇನು ಅವತಾರ ಮಾಡ್ತಾರೆ. ವಿಲನ್ಸ್ ಇರಬೇಕಲ್ಲ, ವಿಲನ್ ಯಾರು ಸಿನಿಮಾಕ್ಕೆ ಹೋಗೋದಿಲ್ಲ ಯಾರು ಕೂಡ. ವಿಲನ್ ಇರಬೇಕು, ಒಳ್ಳೆ ಫೈಟಿಂಗ್ ಜೋರು ವಿಲನ್ ಇರಬೇಕು. ವಿಲನ್ನು ಹೀರೋ ಸ್ಟ್ರಾಂಗ್ ಆಗಿಬಿಟ್ರೆ ಕಲೆಕ್ಷನ್ ಹುಚ್ಚಾಬಿಟ್ಟೆ ಕಲೆಕ್ಷನ್ ಆಗುತ್ತೆ. ಇಬ್ಬರು ಬೇಕಾದರೆ ಯಾರು ಅವರೇ ಅದೇ ಪತ್ತಿಲ್ದೆ ಹೋಗಿಬಿಡುತ್ತೆ. ಆವಾಗ ರಾಮಾಯಣ ಮಹಾಭಾರತಗಳ ನಾಯಕರು ಅಂದರೆ ಮಹಾಮಹಾ ದೇವತೆಗಳು, ಕಡದಾಯ ಕರೆದರೆ ಮಹಾಮಹಾ ರಾಕ್ಷಸರುಗಳು. ಅದಕ್ಕೆ ಭಾರಿ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಒಂದು ಕಾರಣ ಆಯಿತು. ಇದೇ ಸಮಯದಲ್ಲಿ ಸಾಕ್ಷಾತ್ ಭಗವಂತನಾದ ನಾರಾಯಣ ಶ್ರೀರಾಮನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಭಗವಂತನ ಸಾಕ್ಷಾತ್ ರಾಮದೇವರು, ರಾಮದೇವರು ಲಕ್ಷ್ಮಣ ಶೇಷದೇವರು, ಲಕ್ಷ್ಮಣ ಕಾಮ ಇಂದ್ರಕಾಮರು ಸಮ, ಆ ಕಾಮನೇ ಸಾಕ್ಷಾತ್ ಭರತ, ಕಾಮಪುತ್ರ ಅನಿರುದ್ಧನೇ ಶತ್ರುಘ್ನ. ಈಗ ನಾಲ್ಕು ಜನ ಅವತಾರವನ್ನು ಮಾಡ್ತಾರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಆ ರಾಮ ಸಾಕ್ಷಾತ್ ನಾರಾಯಣ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಆಚಾರ್ಯ ಹೇಳ್ತಾರೆ, ಕೆಲವು ಪುರಾಣಗಳಲ್ಲಿ ಪರಮಾತ್ಮನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನೋ ನಾಲ್ಕು ರೂಪಗಳೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಬಂದ್ಬಿಡುತ್ತೆ ಕೆಲವು ಪುರಾಣದಲ್ಲಿ. ಇದು ಏನಿದು ಆಶ್ಚರ್ಯ, ನಾವು ಅಂದ್ಕೊಂಡಿದ್ದೇನೆ ಆಗಿದ್ದೇನೆ ಅಂತ ಕೇಳಿದರೆ ಅದು ಸರಿಯಾಗೇ ಇದೆ. ಹೀಗೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ವಾಸುದೇವ ರೂಪ ಅಂದರೆ ರಾಮ, ವಾಸುದೇವ ರಾಮ, ಆದರೆ ಲಕ್ಷ್ಮಣ ಶೇಷದೇವರು. ಒಳಗೆ ಸಂಕರ್ಷಣ ಭಗವಂತನ ಆವೇಶ ಅಷ್ಟೇ, ಅವತಾರ ಅಂದರೆ ಅಷ್ಟೇ ಇದೆ. ಆದರೆ ಭರತನಲ್ಲಿ ಪ್ರದ್ಯುಮ್ನಾಮಕ ಭಗವಂತನ ಆವೇಶ, ಶತ್ರುಘ್ನನಲ್ಲಿ ಅನಿರುದ್ಧನಾಮಕ ಭಗವಂತನ ಆವೇಶ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮೊನ್ನೆ ಕೇಳಿದ್ದೇವೆ. ಆ ರೂಪಗಳಲ್ಲಿ ವಾಸುದೇವ ಸಾಕ್ಷಾತ್ ರಾಮನೇ, ಕೃಷ್ಣನೂ ರಾಮ ವಾಸುದೇವನೂ ರಾಮ. ಚೆನ್ನಾಗಿ ಗಮನಿಸ್ಬೇಕು ಅದನ್ನು. ಅದಕ್ಕೆ ಆಚಾರ್ಯ ದ್ವಾದಶ ಸ್ತೋತ್ರವನ್ನು ಶುರು ಮಾಡ್ತಾರೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ವಾಸುದೇವಂ ನಿರಂಜನಂ, ಕೃಷ್ಣನ ಸ್ತೋತ್ರ ಅದು. ಮುಂದೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾರೆ, ಪೂರ್ಣಾನಂದಸ್ಯ ರಾಮಸ್ಯ ಸಾನರಾಗಾವಲೋಕನಂ ಅಂತ ಹೇಳಿಬಿಡ್ತಾರೆ. ರಾಮದೇವರ ಸ್ತೋತ್ರ ಶುರು ಮಾಡಿಬಿಡ್ತಾರೆ. ಇದಕ್ಕಿಂತ ರಾಮದೇವರು ಯಾತಕ್ಕೆ ಬಂದರು ಅಂದರೆ ವಾಸುದೇವನೇ ರಾಮ, ಆದ್ದರಿಂದಾಗಿನೇ ವಾಸುದೇವ ರಾಮ ವಾಸುದೇವನೇ ಕೃಷ್ಣ. ರಾಮಾವತಾರ ವಾಸುದೇವ ಅವತಾರ, ಕೃಷ್ಣ ವಾಸುದೇವನೇ. ಇದನ್ನು ಅರ್ಥ ಮಾಡಿಕೊಂಡಾಗ ದ್ವಾದಶ ಸ್ತೋತ್ರಕ್ಕೂ ತಾತ್ಪರ್ಯಗಳ ಸಂಬಂಧ ಗೊತ್ತಾಗುತ್ತೆ. ಇಲ್ಲದವ್ರು ಏನಂದರೆ ಆಚಾರ ಬರ್ತಾ ಬರ್ತಾ ಭಕ್ತಿಯಿಂದ ಉದ್ರೇಕ ಆಗಿಬಿಟ್ಟು ಎಕ್ಸೈಟ್ ಆಗಿಬಿಟ್ರು ಅಂದರೆ ನಮ್ಮ ಆಚಾರ ಅಂಥ ಆಚಾರ್ಯರಲ್ಲ. ಅವರು ಪೂರ್ಣ ಪ್ರಜ್ಞರು, ಅವರು ಡಿವೋಷನಲ್ ಆಚಾರ್ಯ ಹೊರತು ಎಮೋಷನಲ್ ಆಚಾರ್ಯರಲ್ಲ. ಅವರು ಎಮೋಷನ್ ಬಂದರೆ ಕುಮಾರವ್ಯಾಸಾದಿಗಳೆಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಮರ್ತೇ ಬಿಡ್ತಾರೆ ಏನು ಹೇಳ್ತೀವಿ ಅಂತ ಹೇಳಿಬಿಟ್ಟು. ಇವರು ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ಕೂಡ ಪ್ರಳಯಕಾಲದಲ್ಲೂ ಜ್ಞಾನ ಇರತಕ್ಕಂಥ ಮಹಾನುಭಾವರು. ವಾಸುದೇವನೇ ರಾಮ ಇದು ನೆನ್ಪಿಟ್ಕೊಂಡ್ರೆ ಮುಂದೆ ದೊಡ್ಡ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸಾಕ್ಷಾತ್ ವಾಸುದೇವನೇ ರಾಮ ಅಂತ ಗೊತ್ತಾದಾಗ ರಾಮಾಯಣದ ಒಂದು ದೊಡ್ಡ ಸಮಸ್ಯೆಗೆ ಉತ್ತರ ಬರುತ್ತೆ. ಅದರಲ್ಲಿ ಬಂದಾಗ ನೋಡೋಣಂತೆ. ಸಾಕ್ಷಾತ್ ಶ್ರೀರಥ ಶ್ರೀರಥ ಏವ ಜಾತ ಶ್ರೀಹಿ ಮಹಾಲಕ್ಷ್ಮೀ ದೇವಿ ಸೀತಾರೂಪದ ಅವತಾರವನ್ನು ಮಾಡ್ತಾ ಇದ್ದಾರೆ. ಸೀತಾಂತ ಯಾತಿಗೆ ಹೆಸರು ಬಂತವರಿಗೆ ಅಂತ ಪ್ರಶ್ನೆ. ಸೀತಾಂತ ಯಾತಿಗೆ ಹೆಸರು ಬಂತರು ಅಂದರೆ ಶ್ರೀರಥ ಜಾತ ಸೀತಾ, ಶ್ರೀರಥ ಜಾತ ಸೀತಾ. ಶೀರ ಅಂದರೆ ಏನು ಗೊತ್ತಾ, ನೇಗಿಲು ಅಂತ ಅರ್ಥ. ನೇಗಿಲಿಂದ ಭೂಮಿ ಉಳಬೇಕಾದ್ರೆ ಅವತಾರ ಮಾಡಿದ್ರಿಂದ ಸೀತಾ ಅಂತಾಯ್ತು. ಶೀರ ಶೀರ ಜಾತ ಸೀತಾ, ಶೀರ ಜಾತ ಶೀರ ಜಾತ ಶೀರ ಜಾತ. ಮೊದಲನೇದು ಸಿ, ಕೊನೆಯದು ತ, ಸೀತಾ. ಈ ರೀತಿ ಕಂಪೋ ಯು ಎಸ್ ಎ ಅಂದ್ಬಿಡ್ತಾರೆ, ಮೊದಲನೇದೆಲ್ಲ ಸೇರಿಸಿಬಿಟ್ಟು ಯು ಎಸ್ ಎ ಬಿ ಎಮ್ ಎಲ್ ಉಪಯೋಗಿಸ್ತು ಬಿ ಇ ಎಲ್ ಅಂತ ಕರೆದ ಹಾಗೆ ಸಂಸ್ಕೃತದಲ್ಲಿ ಪದ್ಧತಿ ಇದೆ. ಸೀತಾ ಅಂತ ಬರಲಿಕ್ಕೆ ಅದೇ ಕಾರಣ, ಶತಕ್ರತು ಇಂದ್ರದೇವರಿಗೆ ಶತಕ್ರತು ಅಂತ ಹೆಸರು. ಶಾರ್ಟ್ ಫಾರಮ್ ಏನು ಗೊತ್ತಾ, ಶಕ್ರ ಶಾಕ್ರ ಶಕ್ರ ಶತಕ್ರತು ಶಕ್ರ. ಇದೆಲ್ಲ ಇವೇನು ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ ಇವೆಲ್ಲ ಕೂಡ, ಅದೆಲ್ಲ ಶಾಸ್ತ್ರೀಯ ಪದ್ಧತಿಗಳೇ. ಶಾಸ್ತ್ರಕ್ಕೋಸ್ಕರ ಅವರು ಮಾಡ್ತಾರೆ, ಲೋಕಕ್ಕೋಸ್ಕರ ಇವರು ಮಾಡ್ತಾರೆ ಅಷ್ಟೇ. ಅಂತೂ ಸೀತಾದೇವಿ ಅವತಾರವನ್ನು ಮಾಡಿದ್ದಾರೆ. ರಾಮದೇವರಾಗಲಿ ಸೀತಾದೇವಿ ಆಗಲಿ ಪ್ರಾಕೃತ ದೇಹದವರಲ್ಲ, ಅವರ ಅವತಾರ ಅಷ್ಟೇ ಹೊರತು. ಲಕ್ಷ್ಮಣ ಹುಟ್ಟಿದ ಅಂದರೆ ಹುಟ್ಟಿದ, ಭರತ ಹುಟ್ಟಿದ, ಶತ್ರುಘ್ನ ಹುಟ್ಟಿದ, ಆದರೆ ರಾಮ ಹುಟ್ಟಿದ ಅಂತ ಹೇಳಬಾರದು, ಸೀತಾದೇವಿ ಹುಟ್ಟಿಲ್ಲ ಅಂತ ಹೇಳಬಾರದು. ಪ್ರಾದುರ್ಭಾವ ಅಷ್ಟೇ. ಸೀತಾರೂಪ ಅನಾದಿ ನಿತ್ಯವಾದ ರೂಪ, ಮಹಾಲಕ್ಷ್ಮಿ ಅನಂತ ರೂಪಗಳು ನಿತ್ಯ, ಪರಮಾತ್ಮ ಅನಂತ ರೂಪಗಳು ನಿತ್ಯ, ಕಾಣಿಸ್ಕೊಡ್ತಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಈ ರೀತಿ ಕಾಣಿಸ್ಕೊಂಡಿದ್ರೆ ಹುಟ್ಟಿದ ಅಂತ ಕರೀತಾರಲ್ಲ, ಸರಿಯಾ ಅಂದರೆ ಏನು ತಪ್ಪಲ್ಲ. ಸೂರ್ಯನ ಹುಟ್ಟಿದ ಅಂತ ಕರಿತೇವೆ ನಾವು, ಸೂರ್ಯ ಹುಟ್ಟತಾನ? ಯಥೋದಯ ರವೇರ್ ಭವೇತ್, ಸೂರ್ಯ ಹುಟ್ಟೋದಿಲ್ಲ, ನಮ್ಮ ಕಣ್ಣಿಗೆ ಕಂಡಾಗ ಹುಟ್ಟಿದ ಅಂತ ಹೇಳ್ತೇವೆ, ಕಾಣದೆ ಹೋದ ಮುಡಿದ ಅಂತ ಹೇಳ್ತೇವೆ ಅಷ್ಟೇ. ಆದರೆ ದಿವಸ ನಾವೇ ವಾಸಿ, ಸೂರ್ಯನಿಗಿಂತ ದಿವಸ ಹುಟ್ಟಿ ಸಾಯ್ಬೇಕು ಸೂರ್ಯ ಆ ಲೆಕ್ಕದೊಳಗೆ. ದಿವಸ ಹುಟ್ಟಿ ಸಾಯ್ತಾನೆ, ಇವತ್ತು ಸೂರ್ಯ ಇಲ್ಲಿ ಇಲ್ಲಿಲ್ಲ, ಬೇರೆ ಕಡೆ ಇದ್ದಾನೆ ಈಗಾಗಲೇ. ಸೂರ್ಯ ಉದಯ ಅಂದರೆ ನಮ್ಮ ಕಣ್ಣಿಗೆ ಕಾಣೋದು, ಸೂರ್ಯ ಅಸ್ತಮಾನ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು. ದೇವರು ಎಲ್ಲ ರೂಪಗಳು ಹಾಗೇನೆ, ನಮಗೆ ಕಣ್ಣಿಗೆ ಕಂಡಾಗ ಅವತಾರ ಮಾಡ್ದ, ಕಾಣದೆ ಹೋದಾಗ ಪರಂಧಾಮಕ್ಕೆ ಹೋದ ಅಷ್ಟೇ ಹೊರತು ಎಲ್ಲ ರೂಪಗಳು ಯಾವಾಗಲೂ ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡ್ರೆ ಅದು ರಾಮಾಯಣ ಹೊರತು ಇಲ್ಲಿ ಹೋದ ರಾಮಾಯಣ ಅಲ್ಲ. ಈ ಹಂತದಲ್ಲಿ ಅಥಾಭ್ಯವರ್ಧನ್ ಚತುರಾಹ್ ಕುಮಾರಾಹ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಹ ನಿತ್ಯ ಪ್ರವೃದ್ಧಸ್ಯ ಚತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಮಂದ ದೃಷ್ಟಿಂ. ರಾಮಾಯಣವನ್ನು ಮುಂದುವರಿಸ್ತಾ ಇದ್ದಾರೆ ಆಚಾರ್ಯ ನಾಲ್ಕನೇ ಅಧ್ಯಾಯದಿಂದ. ಬರೀ ನಿರ್ಣಯ ಹೇಳ್ತಾ ಹೋಗ್ತಾರೆ. ನಾಲ್ಕು ಜನ ದಶರಥರ ಮಕ್ಕಳು ಬೆಳೆದರು, ನಾಲ್ಕು ಜನ ದಶರಥ ಮಕ್ಕಳು ಹುಟ್ಟಿದ್ರು ಬೆಳೆದರು, ಇದು ಎಲ್ಲರಿಗೆ ಕಥೆ ಗೊತ್ತು. ತಕ್ಷಣ ಹೇಳ್ತಾರೆ ರಾಮದೇವರು ಬೆಳೆದರು ಅಂತ ಹೇಳಬಾರ್ದು. ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಮಂದ ದೃಷ್ಟಿಂ. ಪರಮಾತ್ಮನ ಬೆಳವಣಿಗೆ ಅಂದರೆ ನಮ್ಮ ಕಣ್ಣಿಗೆ ಹಿಡಿತೇ ಹೊರತು ದೇವರಿಗೆ ಬೆಳವಣಿಗೆ ಇಲ್ಲ. ಸೂರ್ಯನ ಹಿಡಿತೇವೆ ನಾವು, ಸೂರ್ಯ ಬಾಲ ಸೂರ್ಯ ಅಂತೇವೆ, ತರುಣ ಸೂರ್ಯ ಅಂತೇವೆ, ವೃದ್ಧ ಸೂರ್ಯ ಅಂತೇವೆ. ಸೂರ್ಯ ಏನು ಆಗ ಹಾಗೆ ಇರ್ತಾನೆ, ನಮ್ಮ ಕಣ್ಣಿಗೆ ಯಾವ ರೀತಿ ಕಾಣ್ತಲ್ಲ ಆ ರೀತಿ ಹಿಡಿತೇವೆ. ಸೂರ್ಯ ಕೆಂಪಾಗಿ ಕಾಣ್ತಾನೆ, ಕೆಂಪಿಲ್ಲ ಸೂರ್ಯ ಆಗಲಿರೋದು ಹಾಗೇನೆ. ನಮ್ಮ ಕಣ್ಣಿಗೆ ಅಟ್ಮಾಸ್ಫಿಯರಿಕ್ ಇದರಿಂದ ಕೆಂಪು ಕಾಣಿಸ್ತಾನೆ ಅಷ್ಟೇ. ಸೂರ್ಯ ಸೂರ್ಯ ಆಗಲೂ ಅಷ್ಟೇ ಬೆಳಗಿರೋದು, ಸೂರ್ಯೋದಯ ಕಾಲಕ್ಕೂ ಬೆಳಗ್ಗೆ ಇರ್ತಾನೆ, ನಮ್ಮ ಕಣ್ಣಿಗೆ ಹಾಗೆ ಕಾಣಿಸ್ತಾನೆ ಅಷ್ಟೇ. ಆದ್ದರಿಂದ ಪರಮಾತ್ಮನ ಎಂದು ಹುಟ್ಟೂ ಇಲ್ಲ, ಬೆಳವಣಿಗೆ ಇಲ್ಲ. ನಕರ್ಮಣ ವರ್ಧತೆ ನೋಕನೀಯಾನ್, ಪರಮಾತ್ಮನ ಬೆಳವಣಿಗೆ ಇಲ್ಲ, ಅವನು ಎಂದೂ ಕೂಡ ಒಂದು ಸಾವು ನೋವು ಯಾವ್ಯಾವುದು ಪರಮಾತ್ಮನೇ ಇಲ್ಲ, ಅವನು ಪೂರ್ಣ. ಮುಂದೆ ವಿಶೇಷ ಕೆಲಸ ನಡೀತಾ ಇದೆ, ರಾಮಾಯಣ ಅಲ್ಲಲ್ಲಿ ಪ್ರಶ್ನೆ ಅಂತ ಹೇಳಿದ್ದೆ. ಮುಂದೆ ರಾಮದೇವರು ವಿಶ್ವಾಮಿತ್ರರ ಪ್ರಾರ್ಥನೆಯಂತೆ ದಶರಥ ರಾಮದೇವರನ್ನು ಕಳಿಸಿಕೊಡ್ತಾನೆ. ವಿಶ್ವಾಮಿತ್ರ ಮುನಿಗಳು ಬರ್ತಾರೆ. ವಿಶ್ವಾಮಿತ್ರ ಮುನಿಗಳು ಅಂದ ತಕ್ಷಣ ನಮಗೊಂದು ಕೆಟ್ಟ ಕಲ್ಪನೆ ಇರುತ್ತೆ. ನಾರದರು ಅಂದ ತಕ್ಷಣ ಚಾಡಿಕೋರರು, ನಾರದರ ಬಗ್ಗೆ ನಮ್ಮ ಅರ್ಥಗಳು, ಚಾಡಿಕೋರರು ಕಲಹಪ್ರಿಯರು ಅವ್ರ ಬಗ್ಗೆ. ಮತ್ತು ಒಬ್ಬೊಬ್ಬರು ಭೀಮಾಸೇನ ಅಂತ ಹೇಳಿದ ತಕ್ಷಣ ಪಠ್ಯಪಾಕ, ನಮ್ಮದೇ ಅರ್ಥಗಳು ಅದಕ್ಕೆಲ್ಲ ಕೂಡ. ಅದೇ ರೀತಿ ದುರ್ಯೋಧನ ಅಂದರೆ ಭಾರಿ ಭಾರಿ ಜಂಟ್ಲು ಬಂದವ್ರ ಪ್ರಕಾರ ದುರ್ಯೋಧನ ಅಂದರೆ ಚರದೊಳು ದುರ್ಯೋಧನ. ಒಳ್ಳೆಯ ಪಾತ್ರಗಳೆಲ್ಲ ಕೆಟ್ಟ ಹೋಗಿರುತ್ತೆ, ಕೆಟ್ಟದ್ರೆ ಒಳ್ಳೆ ಕೆಳದು ಮಾಡಿಬಿಡ್ತಾರೆ. ವಿಶ್ವಾಮಿತ್ರ ಶಬ್ದವನ್ನು ಜನ ಏನು ತಿಳ್ಕೊಂಡಿರ್ತಾರೆ, ಭಾರಿ ಕೆಟ್ಟ ಮನುಷ್ಯ, ನಕ್ಷತ್ರಕ ಹರಿಶ್ಚಂದ್ರನ ಕಾಡಿಬಿಟ್ಟ ಪುಣ್ಯಾತ್ಮ, ಕಾಡ ಋಷಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ವಿಶ್ವಾಮಿತ್ರ ಅನ್ನೋ ಶಬ್ದ ಅರ್ಥ ಮಾಡ್ಕೊಂಡು ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವಿಶ್ವ ಆ ವಿಶ್ವ ಅಮಿತ್ರ ವಿಶ್ವಾಮಿತ್ರ ಅಂತ ಬಿಡಿಸಿಬಿಡ್ತಾರೆ. ವಿಶ್ವ ಅಮಿತ್ರ ವಿಶ್ವಾಮಿತ್ರ, ಮಿತ್ರ ಅಂದರೆ ಫ್ರೆಂಡು, ಅಮಿತ್ರ ಅಂದರೆ ಎನಿಮಿ, ವಿಶ್ವಕ್ಕೆ ಎನಿಮಿ ಅಂತ ಅರ್ಥ ಮಾಡಿಬಿಟ್ಟಿರ್ತಾರೆ. ಆಚಾರ್ಯ ಹೇಳ್ತಾರೆ ಹಾಗೆ ಬಿಡಿಸಬಾರ್ದು ಅದನ್ನು. ವಿಶ್ವಶ್ಯ ಮಿತ್ರಂ ಇಹ ಆ ಜಗಾಮ, ವಿಶ್ವಕ್ಕೆ ಮಿತ್ರರೇ ಹೊರತು ಅಮಿತ್ರರಲ್ಲ ಅವರು, ವಿಶ್ವಕ್ಕೆ ಮಿತ್ರರು ಅಮಿತ್ರರಲ್ಲ. ವಿಶ್ವಶ್ಯ ಆ ಮಿತ್ರಂ ವಿಶ್ವಾಮಿತ್ರಂ, ಅಮಿತ್ರಮಲ್ಲ ಆ ಮಿತ್ರಂ, ಸಮ್ಯಕ್ ಮಿತ್ರಂ. ಅದು ಹೇಗೆ ಹೇಳ್ತೀರಿ ಅಂದರೆ, ಇನ್ನೂ ಹೇಳಬೇಕಾ ನಿಮಗೆ, ಇವತ್ತು ಗಾಯತ್ರಿ ಮಂತ್ರ ಹೇಳಿದ್ರೆ ಬ್ರಾಹ್ಮಣರೆಲ್ಲ ನಾವು, ಗಾಯತ್ರಿ ಮಂತ್ರ ದಷ್ಟಾರ ಮುನಿಗಳೇ ವಿಶ್ವಾಮಿತ್ರರು, ಇವರು ಅನುಗ್ರಹ ಮಾಡೋರು ಶತ್ರುಗಳು ಲೆಕ್ಕ ಹಾಕಿರೋಡಿ ಅಂತ ಹೇಳ್ತಾರೆ. ನಮಗೆ ಬಹುಶಃ ಗಾಯತ್ರಿ ಮಂತ್ರ ಯಾಟಕ್ಕೆ ಜನ ಬಿಟ್ಟಿರ್ತಾರೆ ಅಂತ ಕೇಳಿದರೆ, ವಿಶ್ವೇಶ್ಯ ಅಮಿತ್ರ ಮಂತ್ರ ಬಿಡಿಸಿಕೊಂಡು ಅವ್ರ ಶತ್ರುಗಳು ಕಂಡು ಹಿಡಿದ ಮಂತ್ರ ಯಾಕೆ ಹೇಳಬೇಕು ಅಂತ ಬಿಟ್ಟಿರ್ಬೇಕು ಜನಗಳೆಲ್ಲ. ಪಾಪ, ಆ ರೀತಿ ಅರ್ಥ ಹೇಳಬಾರ್ದು. ವಿಶ್ವೇಶ್ಯ ಮಿತ್ರಂ, ಮಿತ್ರನ ಅಂದರೆ ಸೂರ್ಯನ ಹೆಸರು ಮಿತ್ರ ಅನ್ನೋದು. ಮಿತ್ರ ದೇವತಾಕವಾದಂತಹ ಲೋಕದಲ್ಲಿ ಸೂರ್ಯ ಲೋಕ ಜನ ತಿಳ್ಕೊಂಡಿದ್ದಾರೆ. ಆ ಮಂತ್ರವನ್ನು ಕಂಡು ಮೈತ್ರ ಅಂಥೇಳಿ ಗಾಯತ್ರಿ ಮಂತ್ರಕ್ಕೆ ಹೆಸರು, ಆ ಮಂತ್ರವನ್ನು ಕಣ್ಣಾರೆ ಕಂಡ ಮುನಿಗಳು, ಅದಕ್ಕೆ ವಿಶ್ವಾಮಿತ್ರ ಅನ್ನೋ ಹೆಸರು ಸಾರ್ಥಕ. ವಿಶ್ವಾಮಿತ್ರ ಹೆಸರಿದ ಸಂಧ್ಯಾ ವಂದನೆ ಮಾಡಲಿಕ್ಕೆ ಬರೋದಿಲ್ಲ. ಯಶ್ಯ ಶ್ರೀ ಗಾಯತ್ರಿ ಮಹಾಮಂತ್ರ ಯಶ್ಯ ವಿಶ್ವಾಮಿತ್ರ ದಿವಸ ಹೇಳಬೇಕು ಅವರ ಹೆಸರನ್ನು, ಮೂರು ಸರ್ತಿ ಹೇಳಬೇಕು. ಅದು ಪ್ರತಿ ಹೇಳದೆ ದಾರಿನೇ ಇಲ್ಲ ಅಂತ ಮಹಾನುಭಾವರು ಬಂದರು, ರಾಮದೇವರನ್ನು ಕೇಳಿಕೊಂಡ್ರು. ದಶರಥ ರಾಜ ಭಾಡಿ ಭಯಾದ್ ವಿಸೃಷ್ಟ, ಅದು ಒಪ್ಪಲಿಲ್ಲ ಆತ. ಕೊನೆಗೆ ವಶಿಷ್ಠರ ಮಾತನ್ನು ಕೇಳಿ ಒಪ್ತಾನೆ. ರಾಮದೇವರು ವಿಶ್ವಾಮಿತ್ರರಿಂದ ಹೊರಡುತ್ತಾರೆ, ಲಕ್ಷ್ಮಣ ತಾನು ಹೊರಡುತ್ತಾನೆ. ಒಂದು ಕಡೆ ಸಮಸ್ಯೆ ಶುರುವಾಗುತ್ತೆ. ಏನು ಸಮಸ್ಯೆ ಅಂದರೆ, ವಿಶ್ವಾಮಿತ್ರರ ಮುನಿಗಳು ರಾಮಲಕ್ಷ್ಮಣರಿಗೆ ಬಲ ಅತಿಬಲ ಅಂತಕ್ಕಂತಹ ಎರಡು ವಿದ್ಯೆಗಳನ್ನು ಹೇಳಿಕೊಟ್ರು, ಇನ್ನೊಂದು ಕಡೆಗೆ ಅಸ್ತ್ರಗಳನ್ನು ಉಪದೇಶ ಮಾಡಿದರು ಅಂತ ಬರೋದು. ನಮಗಾಗ ಸಂಶಯ ಶುರು. ರಾಮ ನಾರಾಯಣ ಅಂತೀರಿ, ಲಕ್ಷ್ಮಣ ಕೇಳಿಸ್ಕೊಂಡ್ರೆ ಹೋಗಲಿ ಬಿಡಿ, ರಾಮದೇವರು ಕೇಳಿಸ್ಕೊಂಡ್ರೆ ಏನರ್ಥ? ವಿಶ್ವಾಮಿತ್ರರು ಗುರುಗಳಾಗ್ತಾ ರಾಮ ಶಿಷ್ಯನಾಗಿ ಬಿಡ್ತಾನೆ. ಅಂದಮೇಲೆ ರಾಮ ಮನುಷ್ಯನೋ ದೇವರೋ ಅಂತ ಪ್ರಶ್ನೆ. ಇದನ್ನೆಲ್ಲ ಮೊದಲೇ ಹೇಳಿದೆ, ಚಿಕ್ಕ ಮಕ್ಕಳಿಗೆ ತಕ್ಷಣ ಇಂಥ ಪ್ರಶ್ನೆ ಅರ್ಥ ಆಗುತ್ತೆ. ರಾಮದೇವರು ದೇವರಾಗಿದ್ದರೆ ಹೇಳ್ಕೋಬಾರ್ದಾಗಿತ್ತು, ಹೇಳ್ಕೊಂಡಿದ್ದು ದೇವರಲ್ಲ ಅಂತ ಯಾಕೆ ಹೇಳಬಾರ್ದು? ಇದು ಒಳ್ಳೆಯ ಪ್ರಶ್ನೆ, ತಕ್ಷಣ ಉತ್ತರ ಕೊಡ್ತಾರೆ. ಇದು ರಾಮಾಯಣ ನೋಡಿದರೆ ಸಂಶಯ ನಿಮಗೆ ಬರೋದೇ ಇಲ್ಲ. ಅಲ್ಲೇನಾಯಿತು ನೋಡಿ ಅಂತ ಆಚಾರ ಹೇಳುತ್ತಾರೆ. ಏನಾಯ್ತಾಗ ಬ್ರಹ್ಮಾಸ್ತ್ರವನ್ನು ಹೇಳುತ್ತಾರೆ ವಿಶ್ವಾಮಿತ್ರ ಮುನಿಗಳು, ಆಗ ರುದ್ರಾಸ್ತ್ರವನ್ನು ಹೇಳುತ್ತಾರೆ, ಇಂದ್ರಾಸ್ತ್ರವನ್ನು ಹೇಳುತ್ತಾರೆ. ಏನಾಯಿತು ಗೊತ್ತಾ ಅಲ್ಲಿ? ವವಂದಿರೇ ಬ್ರಹ್ಮಮುಖ ಸಮಸ್ತಾ ಸಮಸ್ತ್ರ ರೂಪಾ ಪ್ರಕಟಾ ಸಮೇತ್ಯ. ರಾಮಾಯಣ ನೋಡಿ ಗೊತ್ತಾಗುತ್ತೆ ನಿಮಗೆ, ಬ್ರಹ್ಮಾಸ್ತ್ರ ಹಿಡಿತಿರ್ಲಿಕ್ಕೆ ಬ್ರಹ್ಮದೇವರೇ ಬಂದ್ರಂತ ಅಲ್ಲಿಗೆ. ನಮಸ್ಕಾರ ಮಾಡ್ತಾರೆ ರಾಮದೇವರಿಗೆ, ರುದ್ರದೇವ ನಮಸ್ಕಾರವನ್ನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ರಾಮ ಇಮೇಚ ಪರಮೋದಾರ ಕಿಂಕರಾಸ್ತವ ರಾಘವ, ರಾಮ ವಾಲ್ಮೀಕಿಗಳ ಮಾತಿದ್ರು, ನಾವು ನಿನ್ನ ದಾಸಾನುದಾಸರು, ಏನು ಅಪ್ಪಣೆ ಅಂತ ಕೇಳಿದ್ರೆ ಅಸ್ತ್ರೋಪದೇಶನೋ ಏನಿದೆ ಲೆಕ್ಕ ಹಾಕಿ ನೋಡಂತೆ. ಈಗ ಅಸ್ತ್ರೋಪದೇಶ ಎಂಬುದು ಲೋಕದೃಷ್ಟಿಯಲ್ಲಿ ಮಾಡಿದ ಒಂದು ವಿಡಂಬನೆ, ನಿಜವಾಗಲೂ ಕೂಡ ಬ್ರಹ್ಮಾದಿ ದೇವತೆಗಳು ಆಗಲೇ ಬಂದು ನಮಸ್ಕಾರ ಮಾಡ್ತಿದ್ದಾರೆ. ಆದ್ದರಿಂದ ರಾಮದೇವರಿಗೆ ಯಾವ ಅಸ್ತ್ರಗಳೂ ಬೇಕಿಲ್ಲ. ಅದೇ ರಾಮಬಾಣ, ಯಾವ ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡದ್ಯಾವುದು ಅಂದರೆ ರಾಮಬಾಣ. ಅಂತ ರಾಮದೇವರಿಗೆ ಅಸ್ತ್ರ ಬೇಕಾ? ಅಸ್ತ್ರಗಳು ರಾಮದೇವರು ಅಪ್ಪಣೆ ಮಾಡಿದ್ರೆ ಹೋಗ್ತಾ ಇವೆ. ಆದ್ದರಿಂದಾಗಿನೇ ರಾಮದೇವರು ಅಸ್ತ್ರವನ್ನು ಅಭ್ಯಾಸ ಮಾಡಲಿಲ್ಲ. ವಿಶ್ವಾಮಿತ್ರರು ಯಾತಕ್ಕೆ ಹೇಳಿಕೊಟ್ರು ಅಂದರೆ, ಲೋಕಕ್ಕೆ ಒಂದು ಸಂದೇಶ, ಯಾವಾಗಲೂ ಕೂಡ ದೊಡ್ಡವರು ಹೇಳಿದಾಗ ಕೇಳಿಸ್ಕೊಂಡು ಸಂತೋಷ ಪಡಬೇಕು ಅಂತ ಒಂದು ತಿಳಿದಿದ್ದರೂ ಕೂಡ ಕೇಳಿಸೋದು ಸಂತೋಷ ಪಡಬೇಕೇ ಹೊರತು ನಾವು ಅದನ್ನು ಗೊತ್ತಿದೆ ಅಂತ ಹೇಳೋದಕ್ಕೆ ಹೋಗಬಾರದು ಅಂತ ಲೋಕ ನೀತಿ. ಇನ್ನೊಂದು ಅಸುರ ಮೋಹನ, ಅಸುರರಿಗೆ ಓ ರಾಮ ಕೇಳಿಸ್ಕೊಂಡ್ಬಿಟ್ಟ ಆದ್ದರಿಂದ ರಾಮ ಕಡಿಮೆ ಅಂತ ತಿಳ್ಕೊಂಡು ಭ್ರಾಂತರಾಗಲಿ ಅಂತ ಅವ್ರಿಗೆ ಉದ್ದೇಶ. ಈ ಉದ್ದೇಶದ ರಾಮದೇವರು ಮಾಡ್ತಾರೆ ಹೊರತು ಬೇರೆ ಅಲ್ಲ. ಸಂಶಯ ಪರಿಹಾರ ಆಗಬೇಕು ಅಂದರೆ ಉತ್ತರ ಅಲ್ಲೇ ಇದೆ. ಉತ್ತರ ಅಲ್ಲೇ ಇರೋದ್ರಿಂದ ಯಾವ ಗೊಂದಲವೂ ಇಲ್ಲ ಅಂತ ತಿಳಿಸ್ತಾರೆ. ಮುಂದೆ ನಮಗೆ ಕಥೆ ಗೊತ್ತು. ರಾಮದೇವರು ಸುಬಾಹು ಮಾರೀಚನನ್ನು ವಿಶ್ವಾಮಿತ್ರ ಯಜ್ಞರ್ಷಣೆಗೆ ಅಂತ ಹೋಗ್ತಾರೆ. ಕಥೆಯೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಯಜ್ಞರ್ಷಣೆ ಹೊರಟಿದ್ದಾರೆ. ಆ ಸಮಯಕ್ಕೆ ಮಾರೀಚ ಸುಬಾಹು ಇಬ್ಬರು ಬರ್ತಾರೆ. ಇಬ್ಬರೂ ಸಹ ವಿಶ್ವಾಮಿತ್ರ ಮುನಿಗಳ ಯಜ್ಞವನ್ನು ಕೆಡಿಸಲಿಕ್ಕೆ ಅಂಥೇಳಿ ಮಲಮೂತ್ರಗಳನ್ನು ಹಾಕ್ತಾರೆ. ಅದನ್ನು ನೆನ್ಪಿಟ್ಕೋಬೇಕು. ಮಲಮೂತ್ರಗಳನ್ನು ಹಾಕ್ತಾರೆ, ರಕ್ತ ಮಾಂಸಗಳನ್ನು ಹಾಕ್ತಾರೆ. ಹ್ಯಾಗೆ ಕೆಡಿಸಿಬಿಡ್ತಾರೆ ಲೆಕ್ಕ ಹಾಕಿ. ಎಷ್ಟೋ ದಿನ ತೀರ್ಥ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಹೋಗಿರ್ತಾರೆ, ಯಾವನೋ ಬರ್ತಾನಲ್ಲಿ ಹಲ್ಲು ಉಚ್ಚಾರ ನಿಂತ್ಕೊಂಡ್ಬಿಡ್ತಾರೆ. ಎಷ್ಟು ಕಷ್ಟ ಆಗುತ್ತೆ ನೋಡಿದ್ರೆ, ಸಂಧ್ಯಾನು ಎಷ್ಟು ಕಷ್ಟ ಆಗುತ್ತೆ ಇವನಿಗೆ. ಇವರೇ ರಾಕ್ಷಸರಿದ್ದಾಗ ಅವರೇ ರಾಕ್ಷಸರು. ಎಂದು ನದಿಗಳಲ್ಲಿ ಹಲ್ಲು ಉಜ್ಜಬಾರದು, ಹಲ್ಲೇ ಉಜ್ಜಬಾರ್ದು ಅಲ್ಲ, ಮತ್ತೆ ನದಿಗಳಲ್ಲಿ ಹಲ್ಲು ಉಜ್ಜಬಾರದು, ತೀರ್ಥಕ್ಷಗಳಲ್ಲಿ ಹಲ್ಲು ಉಜ್ಜಬಾರದು. ಮತ್ತು ಸರ್ವರು ಹೋಗಿರ್ತಾರೆ, ಬಟ್ಟೆ ಒಗೆಯಲು ಶುರು ಮಾಡ್ತಾರೆ, ಹೋಗ್ಬಿಟ್ಟು ಸ್ನಾನ ಅಲ್ಲಿ ಶವರನ ಸ್ನಾನ ಮಾಡಿರ್ತಾರೆ, ಬಟ್ಟೆ ಇಲ್ಲಿ ಹೋಗಿರ್ತಾರೆ. ಎಷ್ಟು ಪಾಪಿಗಳಿರ್ಬೇಕು ನೀನು ಅರ್ಥ ಮಾಡ್ಕೊಂಡಿರ್ಬೇಕು. ಯಾವುದೇ ನದಿಗಳಲ್ಲಿ ತೀರ್ಥ ಸ್ನಾನ ಮಾಡಬೇಕಾದ್ರೆ ಮೊದಲೊಮ್ಮೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ಲಿ ಫಸ್ಟ್ ಶುದ್ಧ. ಅಲ್ಲಿ ಮಡಿ ಸ್ನಾನಕ್ಕೆ ಪುಣ್ಯ ಬರಲಿಕ್ಕೆ ಸ್ನಾನ ಮಾಡದೆ ಹೊರತು ಈ ದೇಹದ ಕೊಳಕ್ಕೆ ಹೋಗ್ಲಿಕ್ಕಲ್ಲ. ದೇವರಿಗೆ ಅಭಿಷೇಕ ಮಾಡ್ತಾರೆ ನೆನಪಿರ್ಬೇಕು. ಆಮೇಲೆ ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ ನೀರಿನಿಂದ ಒಯ್ದುಬಿಟ್ಟು. ನಮ್ಗೆ ನನಗೆ ಗೊತ್ತೇ ಇಲ್ಲ, ತಮ್ಮ ಕೊಳಕೆಲ್ಲ ಬಿಟ್ಟು ಬಂದು ಎಷ್ಟು ಪಾಪ ಬರುತ್ತೆ ಗೊತ್ತಾ. ಮಹಾಭಾರತದಲ್ಲಿ ಹೇಳ್ತಾರೆ, ಒಂದು ಕಲ್ಪದಲ್ಲಿ ಇಂದ್ರದೇವರು ಉತ್ರಾಸರನ್ನು ಕೊಂದಾಗ ಏನು ಬ್ರಹ್ಮಹತ್ಯ ದೋಷ ಬಂತಲ್ಲ, ಅದನ್ನು ಹಂಚಿದರಂತೆ. ಅದರಲ್ಲಿ ಒಂದು ಭಾಗ ನೀರಿಗೆ ಹಂಚಿದರಂತೆ, ಎಲ್ಲ ನೀರಿಗೂ ಹಂಚಿಬಿಟ್ರಂತೆ. ಆಗ ನೀರಿನ ದೇವತೆಗೆ ಕೇಳ್ಕೊಂಡ್ರೆ ನಮಗತ್ತೆ ಏನಾಗಬೇಕು, ಪಾಪ ಇಟ್ಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ, ಯೋಚನೆ ಮಾಡಬೇಡಿ, ನಿಮ್ಮಲ್ಲಿ ಒಂದು ಕೊಳಕು ಮಾಡ್ತಾರಲ್ಲ ಅವ್ರಿಗೆ ಹೋಗಲಿ ಅಂತ ಹೇಳಿಬಿಟ್ರೆ. ಯಾರು ತೀರ್ಥಗಳಲ್ಲಿ ಕೊಳಕು ಮಾಡ್ತಾರೋ ಅವ್ರು ಬ್ರಹ್ಮಹತ್ಯ ದೋಷ ಶಿಫ್ಟ್ ಆಗುತ್ತೆ ಅವ್ರಿಗೆ. ಆದ್ದರಿಂದ ಎಂದೂ ಕೂಡ ನಾವು ತೀರ್ಥಕ್ಷೇತ್ರಕ್ಕೆ ಹೋದರೆ ಶುದ್ಧವಾಗಿ ಹೋಗಬೇಕು. ಇಲ್ಲದವ್ರು ಇಲ್ಲೇ ಕುದ್ರೆ ಬೆಂಗಳೂರಿಗೆ ಬಂದು ಕೃಷ್ಣಾರ್ಪಣೆ ಕೈ ಮುಗಿಯೋದು ಆಚೆನೇ ಹೊರತು ಅಲ್ಲಿ ಕೊಳಕು ಮಾಡ್ಕೊಂಡು ಬರಲಿಕ್ಕೆ ಹೋಗಬಾರ್ದು. ಈ ಕರೆಂಟ್ ಉಪಯೋಗಿಸ್ಬೇಕಾದ್ರೆ ಹೇಗೋ ಹಾಕಿ, ಕರೆಂಟನ್ನು ಉಪಯೋಗಿಸ್ಬೇಕಾದ್ರೆ ಎಷ್ಟು ನಾವು ಶುದ್ಧವಾಗಿರ್ತೇವಲ್ಲ, ಸ್ವಲ್ಪ ನಾವು ಇದು ಮಾಡಿದರೂ ಕೂಡ ಆ ಪ್ರಾಣಾಪಾಯ ಉಂಟು ಅದರೊಳಗೆ. ತೀರ್ಥಗಳು ಅಂದರೆ ಹಾಗೆ, ಸರಿಯಾಗಿ ಆರಾಧನೆ ಮಾಡಿದರೆ ಪುಣ್ಯದ ರಾಶಿ ಬರುತ್ತೆ, ತಪ್ಪಾಗಿ ಮಾಡಿದರೆ ಪಾಪದ ರಾಶಿ ಬರುತ್ತೆ. ಆದ್ದರಿಂದ ತಪ್ಪು ತಿಳಿಯಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅವರು ಹಾಳು ಮಾಡ್ತಾ ಇದ್ದಾರೆ. ಹಾಳು ಮಾಡಿದ ತಕ್ಷಣ ಯಜ್ಞ ಕೆಟ್ಟು ಹೋಗಿಬಿಡುತ್ತೆ. ಆಗ ರಾಮದೇವರು ಮಾರೀಚನನ್ನು ಒಂದು ಬಾಣದಿಂದ 100 ಯೋಜನ ದೂರ ಸಮುದ್ರದಲ್ಲಿ ಬಿಡಿಸಿಬಿಡ್ತಾರೆ. ಅಲ್ಲೂ ಬಿದ್ದು ಬಿಡ್ತಾರೆ, ದೂರ ಬಿಡ್ತಾರೆ. ಸುಬಾಹವನ್ನು ಕೊಂದು ಹಾಕಿಬಿಡ್ತಾರೆ, ಉಳಿದವ್ರನ್ನ ಕೊಂದು ಹಾಕಿಬಿಡ್ತಾರೆ. ಇದಕ್ಕೆ ನಮಗೆ ಕಥೆ ಗೊತ್ತು. ಇಲ್ಲಿ ಪ್ರಶ್ನೆ, ಈಗ ಮಾರೀಚಸುವ ಇಬ್ಬರು ಜೊತೆ ಬಂದಿದ್ದಾರೆ, ಇಬ್ಬರು ಯಜ್ಞ ನಾಶ ಮಾಡ್ತಿದ್ದಾರೆ, ಇಬ್ಬರನ್ನ ಅವತ್ತೆ ಯಾಕೆ ರಾಮದೇವರು ಕೊಲ್ಲಿಲ್ಲ? ಈ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಸಾಮಾನ್ಯ ಉತ್ತರ ಏನು ಕೊಡಬಹುದು? ಮಾರೀಚಿಗೆ ಹೊಡೆದ, ಮಾರೀಚಿ ಎಸ್ಕೇಪ್ ಆಗಿಬಿಟ್ಟ, ಸುಬಾಹು ಎಸ್ಕೇಪ್ ಆಗಲಿಲ್ಲ, ಸತ್ತೋಗಿಬಿಟ್ಟ. ಬೇರೆಯವರಿಗೆ ಕಥೆ ಹೇಳಿದ್ರೆ ಸಾಕಿದು. ದೇವ್ರ ಹೊಡೆದು ಎಸ್ಕೇಪ್ ಆಗೋದಾದರೆ ದೇವ್ರ ಶಕ್ತಿ ಏನು ಹಾಕಿದ್ರೆ? ಇವತ್ತು ದೇವ್ರ ಕೈಯಲ್ಲಿ ಎಸ್ಕೇಪ್ ಆಗೋದಾದರೆ ದೇವರಿಗಿಂತ ಇವರೇ ದೊಡ್ಡವರಾಗಿಬಿಡ್ತಾರೆ ಆ ಸಮಯದಲ್ಲಿ. ಆ ಉತ್ತರ ಕೊಡಬಾರ್ದು. ಇಬ್ಬರೂ ದುಷ್ಟರು ಕಾಮಾನ್ಯ, ಮಾರೀಚನೂ ದುಷ್ಟ, ಸುಬಾಹುನೂ ದುಷ್ಟ. ರಾಮದೇವ್ ಇಬ್ಬರನ್ನೂ ಕೊಲ್ಲಬೇಕಾಗಿತ್ತು, ಇಬ್ಬರನ್ನೂ ಉಳಿಸ್ಬೇಕಾಗಿತ್ತು. ಒಬ್ಬರನ್ನ ಅವತ್ತು ಕೊಂದಿದ್ದೆ, ಅದಕ್ಕೆ ಮಾರೀಚನ ಮುಂದೆ ರಾಮದೇವರು ಕೊಲ್ತಾರೆ, ಇವತ್ತು ಯಾಕೆ ಕೊಲ್ಲಿಲ್ಲ ಅಂತ ಪ್ರಶ್ನೆ. ತಕ್ಷಣ ಆಚಾರ್ಯ ಹೇಗೆ ಅನಲೈಸ್ ಮಾಡ್ತಾರೆ ಅದನ್ನು, ಆ ಸೂಕ್ಷ್ಮ ವಿಚಾರ ಗೊತ್ತಾದರೆ ನಮಗೆ ನಿರ್ಣಯದ ಮಹತ್ವ ಏನು ಅಂತ ತಿಳಿಯುತ್ತೆ. ಮಾರೀಚನಿಗೂ ವರ ಇತ್ತು, ಸುಬಾಹುವಿಗೂ ವರ ಇತ್ತು. ಮಾರೀಚನಿಗೆ ಬ್ರಹ್ಮದೇವರ ವರ ಇತ್ತು, ಸುಬಾಹುವಿಗೆ ರುದ್ರದೇವರ ವರ ಇತ್ತು. ಸುಬಾಹುವಿಗೆ ರುದ್ರದೇವರ ವರ, ಮಾರೀಚನಿಗೆ ಬ್ರಹ್ಮದೇವರ ವರ. ಇಲ್ಲಿ ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ದೊಡ್ಡವರು? ಬ್ರಹ್ಮದೇವರು ಭಾರಿ ದೊಡ್ಡವರು. ಆದ್ದರಿಂದ ವಚೋ ವಿರಿಂಚಸ್ಯತು ಮಾನಯಾನಃ, ಇಬ್ಬರು ಒಂದೇ ದಿವಸ ಕೊಂದು ಬಿಟ್ಟರೆ ಬ್ರಹ್ಮಾಜಿ ಕೊಟ್ಟು ಶಿವ ಆಗಿಬಿಡೋರು, ಬ್ರಹ್ಮಾಜಿ ಕೊಟ್ಟು ಶಿವ ಆಗದೇ ಇದ್ರು. ಆದ್ದರಿಂದನೇ ಬ್ರಹ್ಮದೇವರು ರುದ್ರ ದೊಡ್ಡವರು ಅಂತ ಯಾವಾಗ ಗೊತ್ತಾಗುತ್ತೆ? ಅವ್ರಿಗೆ ಲೈಫ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಕ್ಕೆ, ಓ ಬ್ರಹ್ಮದೇವರು ವರ ತೊಗೊಂಡ್ರೆ ಸ್ವಲ್ಪ ವಾಸಿ, ಪರ್ಮನೆಂಟ್ ಕೆಲಸ ಸಿಗುತ್ತೆ, ಟೆಂಪ್ರರಿ ಕೆಲಸ ಸಿಗುತ್ತೆ ಅಂತಾರಲ್ಲ, ಹಾಕಿ ಇನ್ಫ್ಲೂಯೆನ್ಸ್ ಮಾಡಿದವರು ಯಾರು ಅನ್ನೋದ್ರ ಮೇಲೆ ನೇಚರ್ ಆಫ್ ವರ್ಕ್ ಗೊತ್ತಾಗುತ್ತೆ. ಇವತ್ತು ಬ್ರಹ್ಮದೇವ್ರ ವರ ತೊಗೊಂಡಿದ್ದಕ್ಕೆ ಮಾರೀಚ ಅವತ್ತು ಸಾಯಲಿಲ್ಲ, ಸುಬಾಹು ರುದ್ರ ವರತ ಅವತ್ತೇ ಸತ್ತ. ಸೊ ತಾರತಮ್ಯ ಜ್ಞಾನ ಗೊತ್ತಾಗುತ್ತೆ. ಆಚಾರ್ಯ ಹೇಳ್ತಾರೆ, ಯಾವುದೇ ಕಥೆ ಕೇಳಬೇಕಾದ್ರೆ ತಾರತಮ್ಯ ಪರಿಜ್ಞಾನೆ ಮಹಾ ತಾತ್ಪರ್ಯ ಮಿಷ್ಯತೆ, ತಾರತಮ್ಯ ಪರಿಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡಿರಬೇಕು. ಎಂದು ತಪ್ಪಬಾರದು ತಾರತಮ್ಯ. ತಾರತಮ್ಯ ತಪ್ಪಿದರೆ ಆಗ ನಮ್ಮ ಸಿದ್ಧಾಂತನೇ ಹೋದಂತೆ ಲೆಕ್ಕ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾರೀಚನನ್ನು ಅವತ್ತು ರಾಮದೇವರು ಕೊಲ್ಲಲಿಲ್ಲ. ಕಾರಣ ಈ ಕಾರಣ ಇತ್ತು, ದೇವರು ಪ್ರಯತ್ನಪಟ್ಟರು ಕೊಲ್ಲಕ್ಕಾಗಲಿ ಅಂತ ಯಾಕೆ ಅರ್ಥ ಮಾಡ್ಕೋಬಾರ್ದು ಅಂದರೆ ಆಚಾರ್ಯ ಎಷ್ಟು ಬರೀತಾರೆ ಯೋಚನೆ ಮಾಡಬೇಕು. ಹೊಡೆಸಿಕೊಂಡವನು ಮಾರೀಚ, ದೂರ ಬಿದ್ದವನು ಅವನು. ಸುಬಾಹು ಅಂತ ಸತ್ಯ ಹೋಗಿದ್ದಾನೆ, ಕೇಳೋ ಪ್ರಶ್ನೆ ಇಲ್ಲ. ಈಗ ಮಾರೀಚನನ್ನೇ ಕೇಳಬೇಕು ನಾವು, ಏನೇ ಎಸ್ಕೇಪ್ ಆಗಿ ಬಂದಿಯೋ, ರಾಮದೇವರು ಬಿಟ್ಟರು ಅಂತ ಅವನು ಕೇಳಬೇಕು. ನಮಗೇನು ಮಾರೀಚ ಸಿಗ್ತಾನೆ ಅಂದರೆ, ನಮಗೆ ಸಿಕ್ಕಿಲ್ಲ, ವಾಲ್ಮೀಕಿಗಳು ಸಿಕ್ಕಿದ್ದಾನಲ್ಲ, ಬರೀತಾರೆ ವಾಲ್ಮೀಕಿಗಳು. ರಾವಣ ಮುಂದೆ ಬರ್ತಾನೆ, ಸೀತಾಹರಣ ಮಾಡೋ ಯೋಚನೆಯಿಂದ ಬರ್ತಾನೆ. ಮಾರೀಚನನ್ನು ಕೇಳ್ತಾನೆ, ಮಾರೀಚ ನನಗೆ ಸಹಾಯ ಮಾಡಬೇಕು ನೀನು, ನಾನು ಸೀತಾಪರಣ ಮಾಡಿ ಕೊಟ್ಟಿದ್ದೇನೆ ಸಹಾಯ ಮಾಡಬೇಕು ಅಂತ ಹೇಳಿದ ತಕ್ಷಣ ಆಗ ಮಾರೀಚ ಹೇಳ್ತಾನೆ, ಏ ರಾವಣ ನಿನ್ನ ಬುದ್ಧಿ ತಲೆ ಕೆಡಿಸಿದವರು ಯಾರು ಅಂತ ಹೇಳ್ತಾರೆ. 10 ತಲೆ ಕೆಡಿಸಿದ್ದಾರೆ, ಉದ್ರೆ 1 ತಲೆ ಕೆಡಿಸಿದ್ರು ಸಾಕು ರಾವಣ, 10 ತಲೆ ಕೆಡಿಸ್ಬೇಕು ಪಾಪ ಅವನಿಗೆ. ಯಾರು ತಲೆ ಕೆಡಿಸಿದ್ದೆ ನಿನಗೆ? ರಾಮನ ಏನು ತಿಳ್ಕೊಂಡಿದ್ದೆ ನೀನು? ಯಾರೋ ತಿಳ್ಕೊಂಡ್ಬಿಟ್ಟಿದ್ದೆ ರಾಮನನ್ನು? ರಾಮ ಯಾರು ಗೊತ್ತಾ? ನಾನು ರಾಮನ ಬಗ್ಗೆ ತಿಳಿದವನು, ಪಡಿಸ್ಕೊಂಡು ಬಂದು ನಾನೇ ಅಂತ ಹೇಳ್ತಾನೆ. ಡೈರೆಕ್ಟ್ ಹೊಚ್ಕೊಂಡ್ಬಂದೆ ರಾಮನ ಹತ್ರ. ಅವತ್ತು ರಾಮನಿಂದ ನಾನು ಉಳ್ಕೊಂಡು ಬಂದಿಲ್ಲ, ರಾಮನನ್ನು ಉಳಿಸಿದ ಅಂತ ಹೇಳ್ತಾನೆ. ನೇಚ್ಛತಾತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತ. ರಾಮದೇವರು ಜೀವದಾನ ಮಾಡಿದ್ದಾರೆ ನನಗೆ, ಅದಕ್ಕೆ ಬದುಕಿದ್ದೇನೆ. ಯಾವ ಕೊಲ್ತಾನೋ ಗೊತ್ತಿಲ್ಲ, ಈಗಲೇ ಕೊಲ್ಲ ಮಾಡಬೇಡ ನನ್ನನ್ನು, ವಾಪಸ್ ಹೋಗು ಅಂತ ಹೇಳ್ತಾನೆ. ವೀರೇಣ ರಕ್ಷಿತ, ರಾಮದೇವರು ಉಳಿಸಿದ್ದಾರೆ, ಉಳಿದಿದ್ದೇನೆ ಹೊರತು ಬೈ ಚಾನ್ಸ್ ಎಸ್ಕೇಪ್ ಆದೆ ಅಂತ ಭಾರೀಚೆ ಹೇಳೋದಿಲ್ಲ. ಅಂದ ಮೇಲೆ ಆಚಾರ್ಯ ನಿರ್ಣಯ ಹೇಗಿದೆ ಲೆಕ್ಕ ಹಾಕಬೇಕು. ದೇವರ ಸಂಕಲ್ಪ ಒಂದು ಕಾರಣ, ಬ್ರಹ್ಮದೇವರ ವರ ಇನ್ನೊಂದು ಕಾರಣ. ಏನು ಅಂದರೆ ಇನ್ನು ಪಾಪದ ಕೂಡ ತುಂಬಬೇಕು ಅವನಿಗೆ, ಇನ್ನೂ ಕೂಡ ಇನ್ನು ಏನೇನೋ ಮಾಡಿ ಸಾಯ್ಬೇಕಾಗಿದೆ. ಅರ್ಥ ಯಾರು ಸೊಳ್ಳೆ ಸೀರಿಯಸ್ ಆಗಿರುತ್ತೆ ಅವರು ಸಾಯೋದಿಲ್ಲ, ಬಂದುಬಿಡ್ತಾರೆ. ಎರಡು ಕಾರಣ ಇರಬೇಕು ಅದರೊಳಗೆ. ಒಳ್ಳೆಯವನಾಗಿದ್ದರೆ ಇನ್ನು ಪುಣ್ಯ ಕೆಲಸ ಏನೋ ಬಾಕಿ ಇದೆ, ಮಾಡೋಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಕೆಟ್ಟವನಾಗಿದ್ದರೆ ಇನ್ನೂ ಪಾಪ ಕಾರ್ಯ ಮಾಡೋ ಪುಣ್ಯಾತ್ಮ ಇದ್ದಾನೆ, ಅದಕ್ಕೆ ಬಿಡಿಸಿದ್ದಾನೆ ದೇವರು ಅಂತ ಅರ್ಥ. ದುರ್ಯೋಧನದಾಗಿದ್ದ ಹಾಗೇನೆ, ದುರ್ಯೋಧನ ಭೀಮಸೇಂದ್ರ ತೊಡೆಬಡದ ತಕ್ಷಣ ಬಿದ್ದ, ಸಾಯೋದಿಲ್ಲ ಅವನು. ಯಾತಕ್ಕೆ ಬದುಕಿದ ಅಂದರೆ ಬಿದ್ದಿದ್ದ ಸಾಯಂಕಾಲ 5 ಗಂಟೆಗೆ, ಸತ್ತಿದ್ದ ರಾತ್ರಿ 12 ಗಂಟೆಗೆ. ಇನ್ನು ಬಿಟ್ಟು ಏನು ಮಾಡ್ತಾರೆ, ಅಶ್ವತ್ಥಾವರಿ ಪಟ್ಟಾಭಿಷೇಕ ಮಾಡಿ ಉಪವಾಡವ್ರು ಕೊಲಿಸಿಬಿಡ್ತಾರೆ. ಎಂಥ ರಾಕ್ಷಸ ಇರಬೇಕು ಅಂದರೆ, ಪಾಪಿಗಳು ಒಂದೊಂದು ಕ್ಷಣ ಬದುಕಿದರೂ ಕೂಡ ಪಾಪ ವೃದ್ಧಿ ಮಾಡಲಿಕ್ಕೆ ಬದುಕಿರ್ತಾರೆ. ಪುಣ್ಯವಂತರು ಒಂದೊಂದು ಕ್ಷಣ ಬದುಕಿದರೂ ಕೂಡ ಪುಣ್ಯವೃದ್ಧಿ ಮಾಡಲಿಕ್ಕೆ ಬದುಕಿರ್ತಾರೆ. ವ್ಯರ್ಥ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀತಿದ್ದಾನೆ ಅಂದರೆ ಮಾರ್ಕ್ಸ್ ತೊಗೋತಿದ್ದಾನೆ ಅಂತ ಅರ್ಥ. ಎದ್ದೋದಾರು ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾನೆ ಅಂತ. ಸುಮ್ಮನೆ ವಿದ್ಯಾರ್ಥಿ ಕೊಡೋದಿಲ್ಲ ಅಲ್ಲಿ, ಪ್ರತಿ ಕ್ಷಣದಲ್ಲೂ ಕೂಡ ಬರೆದು ಬರೆದು ಮಾರ್ಕ್ಸ್ ತೊಗೋತಾ ಇರ್ತಾರೆ. ಆ ರೀತಿಯಲ್ಲಿ ಜ್ಞಾನಿಗಳಾದವರು ಜೀವನದಲ್ಲಿ ಅಲ್ಲಿ ಮಾರ್ಕ್ಸಿನ ಗುಣ ಅಂತ ಕರೀತಾರೆ. ಗುಣ ಅಲ್ಲಿ ಮಾರ್ಕ್ಸಲ್ಲಿ ಗುಣ ಸಂಪಾದನೆ ಮಾಡ್ತಾರೆ ಅಂತ ಅರ್ಥ. ಗುಣ ಸಂಪಾದನೆ ಮಾಡಿದರೆ ಸಾತ್ವಿಕ, ಹಣ ಸಂಪಾದನೆ ಯಾರೂ ಮಾಡ್ತಾರೆ ದೊಡ್ಡದಲ್ಲ. ಗುಣ ಸಂಪಾದನೆ ಮಾಡಲಿಕ್ಕೆ ಪರಮಾತ್ಮ ಕಳಿಸ್ಕೊಟ್ರೆ, ಹಣ ಸಂಪಾದನೆ ಮಾಡ್ಕೊಂಡು ಹೊರಟುಬಿಟ್ರೆ ಏನು ಮಾಡಬೇಕು? ಮಗನ ಸ್ಕೂಲಿಗೆ ಕಳಿಸಿದ್ದ, ಕಾಲೇಜಿಗೆ ಸೇರಿಸಿದ್ದ, ಏನು ತಂದಿ ಅಂತ ಕೇಳಿದ, ಪಿಕ್ ಪಾಕೆಟ್ ಮಾಡ್ಕೊಂಡು ದುಡ್ಡು ತೋರಿಸಿದ, ಅಪ್ಪ 1 ಲಕ್ಷ ರೂಪಾಯಿ ತಂದಿದ್ದೀನಿ ಅಂತೆ. ದಡ್ಡ, ಹಣ ತರಲೆ ಕಳಿಸಿದ್ದೀನಿ, ಗುಣ ತರಲೆ ಕಳಿಸಿದ್ದೆ ಅಂತ ಹೇಳ್ತಾ. ಅವನು ಪಾಸಾಗಿ ಬರೀ ಕೈಲಿ ಬರಲಿ, ಫಸ್ಟ್ ರ್ಯಾಂಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದು ಬಿಟ್ಬಿಟ್ಟು ಹಣ ತರಾಗ ಆಗಬಾರ್ದು, ಅವನು ಕಳ್ಳನಾಗಿಬಿಡಬಾರ್ದು. ಈ ದೃಷ್ಟಿಯಲ್ಲಿ ದೇವರು ನಮ್ಮನ್ನು ಕಳಿಸಿರೋದು ಭೂಲೋಕಕ್ಕೆ ಯಾತಕ್ಕೆ ಅಂದರೆ ಗುಣ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿರೋದು. ಮಾರೀಚ ಆಮೇಲೆ ಸಾಯ್ತಾನೆ, ಸುಭಾವ ಸತ್ತ. ಮುಂದೆ ರಾಮದೇವರು ಯಜ್ಞ ರಕ್ಷಣೆ ಮಾಡಿ ಮಿಥಿರಾಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ದಾರಿ ಅಹಲ್ಯೆಯ ಪ್ರಸಂಗ ಬರುತ್ತಾರೆ. ಅಹಲ್ಯೆಯ ಬಗ್ಗೆ ಭಾರಿ ತಪ್ಪು ಕಲ್ಪನೆ ಉಂಟು ಜನಗಳಿಗೆ. ನಮ್ಮವರೇ ಭಾರಿ ಭಾರಿ ತಪ್ಪಾಗಿ ಹೇಳ್ತಿರ್ತಾರೆ. ಅಹಲ್ಯೆ ಪಾರ್ಥಿವರಷ್ಟ ಭ್ರಷ್ಟಳು, ಅನೇಕರ ವಾದ ಅದು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕ ನಾಶನಂ. ಪ್ರತಿನಿತ್ಯ ಹೇಳಬೇಕಾದ ಶ್ಲೋಕ ಇದೆ. ಅನೇಕರು 5 ಜನರು ಕಾಮೆಂಟ್ ಮಾಡ್ತಾರೆ, ಎಂಥ ಲಿಸ್ಟ್ ಕೊಟ್ಟಿದ್ದೀರಿ ನೀವೆಲ್ಲ ಕೂಡ, ಇವ್ರು ಯಾರು ಒಳ್ಳೆಯವರಲ್ಲ ಅಂತ ಅವ್ರ ವಾದ. ಅಹಲ್ಯಾದೇವಿ ಇಂದ್ರನಿಂದ ವಿಶೇಷವಾಗಿ ಮಾನಭಂಗಕ್ಕೆ ಒಳಗಾದವಳು, ಅವಳು ಸ್ಮರಣೆ ಮಾಡಬೇಕಂತ ನಮ್ಮ ಜನಗಳ ಪ್ರಶ್ನೆ ಇದೆ. ಅದು ಉತ್ತರ ಕೊಡ್ತಾರೆ, ತುಂಬ ಜನ ಓದಿಲ್ಲ ಅದನ್ನೆಲ್ಲ ಕೂಡ. ಅಸೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರಹರ್ಷಣಾತ್ ಇಂದ್ರಕೃತಾಂ ಶಿಲೀಕೃತಾಂ. ಆಚಾರ್ಯ ಒಬ್ಬರೇ ಅಹಲ್ಯೆಗೆ ನ್ಯಾಯ ಸಲ್ಲಿಸಿದ ಗುರುಗಳು ಮಧ್ವಾಚಾರ್ಯ ಒಬ್ಬರೇನೆ, ಉಳಿದೆಲ್ಲರೂ ಕೂಡ ಅಹಲ್ಯೆಯನ್ನು ಪಾತಿವ್ರಷ್ಟ ಭ್ರಷ್ಟರನ್ನಾಗೇ ಮಾಡಿದವರು. ಆಚಾರ್ಯ ಹೇಳ್ತಾರೆ, ಅಹಲ್ಯೆಗೆ ದೋಷ ಇಲ್ಲ, ಯಾತಕ್ಕೆ ಇಂದ್ರದೇವರು ಅಂತ ತಿಳ್ಕೊಂಡು ಆಕೆ ಅವ್ರ ಜೊತೆಗಿದ್ದಿದ್ದಲ್ಲ. ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತಾಂ, ನಿರ್ಣಯದ ಮಾತು. ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನ ಅದಕ್ಕೆ, ಬಲಾತ್ಕಾರೇಣ ರಮಣಾತ್. ಪ್ರದರ್ಶನಾತ್ ಅಂದರೆ ಬಲಾತ್ಕಾರೇಣ ರಮಣಾತ್, ಬಲಾತ್ಕಾರದಿಂದ ಅವರು ರಮಣ ಮಾಡಿದ್ರಿಂದ ಅಹಲ್ಯೆಗೆ ದೋಷ ಇಲ್ಲ. ಮತ್ತು ಕೋರ್ಟ್ ಕಚೇರಿ ಪ್ರಕಾರ ಕೂಡ ಅತ್ಯಾಚಾರಕ್ಕೆ ಒಳಗಾಗಿದ್ದರೆ ಇವಳಲ್ಲಿ ದೋಷ, ಅತ್ಯಾಚಾರಿಗೆ ಶಿಕ್ಷೆ, ಅತ್ಯಾಚಾರಕ್ಕೆ ಒಳಗಾದರೆ ಏನು ಶಿಕ್ಷೆ ಕೊಟ್ಟು ನೋಡಿದ್ದೀರಿ ಎಲ್ಲರೂ ಕೂಡ? ಇಲ್ಲ, ಅತ್ಯಾಚಾರ ಮಾಡಿದವನೇ ಶಿಕ್ಷೆ ಹೊರತು ಇವರಿಗೆ ಶಿಕ್ಷೆ ಅಲ್ಲ. ಅಹಲ್ಯ ಪರಿಶುದ್ಧಳಾಗಿದ್ದಾಳೆ, ಆಕೆಗೆ ದೋಷ ಇಲ್ಲ. ಆಚಾರ್ಯ ವಾದಿರಾಜ ಸ್ವಾಮಿಗಳು ಬರೀತಾರಲ್ಲಿ, ಅನೇನ ಅಹಲ್ಯಾಯಾಹ ನ ಅಪರಾಧೋಸ್ತಿ ಸೂಚಿತಂ, ವಾದಿರಾಜ ಸ್ವಾಮಿಗಳ ಮಾತನ್ನು ಆಚಾರ್ಯ ಮಾತನ್ನು ತಿಳಿಸ್ತಾರೆ. ಎಂದು ಅಹಲ್ಯೆ ಪಾತಿವ್ರಷ್ಟ ಭ್ರಷ್ಟಳಾಗಿಲ್ಲ ಅಂತೇಳಿ. ಅದು ಬಲಾತ್ಕಾರ ರಮಣ ಆಗಿದ್ದು ಹೌದು, ಆದ್ದರಿಂದ ಅದು ದೋಷ ಅಲ್ಲ. ಮುಂದೆ ಉತ್ತರಕಾಂಡ ರಾಮಾಯಣದಲ್ಲಿ ಬರುತ್ತೆ, ಆಚಾರ್ಯ ಹೇಳಿದ ಮಾತು ಬರುತ್ತೆ. ಅವಳು ಹೇಳ್ತಾಳೆ, ಸ್ವಾಮಿ ನನಗೆ ಶಾಪ ಕೊಡ್ತೀರಲ್ಲ ನೀವು ತಪ್ಪು ಮಾಡಿದ್ದೇನೆ ಅಂಥೇಳಿ. ಎಲ್ಲಿ ತಪ್ಪು ಮಾಡಿದ್ದೇನೆ ಅಂತ ಕೇಳ್ತಾಳೆ ಅಹಲ್ಯೆ. ಅಜ್ಞಾನ ಧರ್ಷಿತ ವಿಪ್ರ ತದ್ರೂಪೇಣ ದಿವೌ ಕಸ, ನಿಂದ ರೂಪದಲ್ಲಿ ಇಂದ್ರದೇವರು ಬಂದರು ನನಗೆ ಗೊತ್ತಾಗಲಿಲ್ಲ ಅಷ್ಟೇ, ನಾನು ತಪ್ಪಲ್ಲ ಅಂತ ಹೇಳ್ತಾಳೆ. ಇದು ನಿಜವಾದದ್ದು. ಅಹಲ್ಯರಾದರೂ ಕೆಟ್ಟವಳಾಗಿದ್ದರೆ ಇಂದ್ರದೇವರು ಗೌತಮ ರೂಪದಲ್ಲಿ ಬರಬೇಕಾಗಿದ್ದಿಲ್ಲ, ಇಂದ್ರ ರೂಪದಲ್ಲೇ ಬರ್ತಾ ಇದ್ರು. ಯಾತಕ್ಕೆ ಗೌತಮ ರೂಪದಲ್ಲಿ ಬಂದರು ಅಂತ ಕೇಳಿದರೆ, ತನ್ನ ಗಂಡನ ಹೊರತು ಬೇರೆಯವನು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಗೊತ್ತಿತ್ತು ಅವರಿಗೆ, ಅದಕ್ಕೆ ಗೌತಮ ವೇಷದಲ್ಲೇ ಬಂದರು ಅವರು. ಅಲ್ಲೇ ಉತ್ತರ ಇದೆ, ಅವಳೇನಾದರೂ ಕಾಮುಕಳಾಗಿದ್ದರೆ, ಅವಳು ಜಾರಿಣಿಯಾಗಿದ್ದರೆ ಇಂದ್ರದೇವರ ರೂಪದಲ್ಲಿ ಬಂದು ಇನ್ನೂ ಖುಷಿಯಾಗ್ತಿತ್ತು ಅವಳಿಗೆ. ಆದ್ದರಿಂದ ಆ ರೀತಿ ಮಾಡಿಲ್ಲ, ಅವಳು ಪತಿವ್ರತೆ ಆಗಿದ್ದಾಳೆ ಅಂತ ಆಚಾರ ಹೇಳಿದ್ದಾರೆ. ಇಂದ್ರದೇವರು ತಪ್ಪು ಮಾಡಿದರು, ಇಲ್ಲ ಇನ್ನೊಂದು ಯಾರು ಬೈಬೇಕಲ್ಲ, ಅವ್ರು ಸಮಾಧಾನ ಆಗಲಿಲ್ಲ ಹೋದರೆ. ಅಹಲ್ಯಾನಾರು ಬೈಬೇಕು, ಬೈಬಾರ್ದು ಅಂತೀರಿ. ಇಂದ್ರದೇವರು ಬೈಬೇಡ ಆಗಿದ್ದರು ಅಂತ ಕೇಳಿದರೆ, ಅವರು ನಮ್ಮನ್ನು ಬೈಕೋಬೇಕು ಹೊರತು ಅವರನ್ನೆಲ್ಲ ಬೈಬಾರ್ದು. ಇಂದ್ರದೇವನು ಯಾತಕ್ಕೆ ಬೈಬಾರ್ದು ಅಂದರೆ, ಅವರು ಬಂದಿದ್ದು ಅಹಲ್ಯ ಬೇಕು ಅಂತ ಬರಲಿಲ್ಲ ಅವರು. ಶಚಿದೇವಿ ಅಂತ ಹೆಂಡತಿ ಇದ್ದಾರೆ ಗೊತ್ತಾ ಅವರಿಗೆ, ಅಹಲ್ಯ ಬೇಕು ಅಲ್ಲ, ಇನ್ನು ಮೊದಲೇ ಹೇಳಿದ್ದೇನೆ. ನಾರದರು ಚಾಡಿಕೋರರು, ವಿಶ್ವಾಮಿತ್ರರು ಛಳವಾದಿಗಳು ಅಂತ ಹೆಸರು ಕಟ್ಟಿದ್ದೇವಲ್ಲ. ಇಂದ್ರದೇವರು ಒಂದು ಜಾರರು, ಕಂಡು ಕಂಡು ಹೆಂಗಸರು ಹಾಳು ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಪುರಾಣ ಪುಣ್ಯಕತೆ ಕೆಡದವರೆಲ್ಲ ತಪ್ಪು ತಪ್ಪಾಗಿ ಹೇಳ್ಬಿಟ್ಟು ಇಂದ್ರದೇವರು ಒಂದು ಯಾವ ಕಣ್ಣಾಗ್ತಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಮಹಾಮೂರ್ಖರು ಇಂದ್ರದೇವರು, ದೊಡ್ಡ ಗೊತ್ತಾವರು. ಇಂದ್ರಂ ಇಂದ್ರಿಯ ಕಾಮಸ್ತು ಭಾಗವತಲ್ಲಿ ಹೇಳ್ತಾರೆ, ಯಾರು ತಮ್ಮ ಜೀವನದಲ್ಲಿ ಹಣ್ಣು ಮುದುಕರಾಗೋವರೆಗೂ ಕೂಡ ಕೈಕಾಲು ಗಟ್ಟಿಯಾಗಿರಬೇಕು, ಎಲ್ಲ ಇಂದ್ರಿಯ ಸರಿಯಾಗಿರಬೇಕು ಅಂತಿದ್ದು ಇಂದ್ರದೇವರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅಂತ ಇಂದ್ರದೇವರೇ ಜೈತೀರ್ಥರು. ಸುಧಾ ಓದಿ ಅಂತ ಅರ್ಥ, ಅದಕ್ಕೆ ಸುಧಾ ಗ್ರಂಥ ಓದಿದರೆ ಜನ್ಮಪೂರ್ತಿ ಸುಖವಾಗಿರ್ತೀರಿ ಅಂತ ಅರ್ಥ. ಇಂದ್ರದೇವರ ಬಗ್ಗೆ ಸುಧಾದ್ರೆ ಟೀಕಾರ ಬರೀತಾರೆ ಗೀತಾಪಾಠ ಪ್ರಮೇಯ ದೀಪಿಕಾದಲ್ಲಿ. ಇಂದ್ರದೇವರಿಗೆ ಕೂದಲೂ ಕೊಂಕಲಿಲ್ಲ, ಯಾವ ಪಾಪನೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದ್ಯಾವ ಗ್ರಹಚಾರ, ಅವರಿಗೂ ಪಾಪ ಇಲ್ಲ ಇವರಿಗೂ ಪಾಪ ಇಲ್ಲ ಅಂತೇಳಿ ಯಾತಕ್ಕೆ ಅಂತ ಕೇಳಿದರೆ, ಅವರು ಬಂದಿದ್ದು ಅಹಲ್ಯಬೇಕು ಅಂತ ಬರಲಿಲ್ಲ ಅವರು. ಗೌತಮರಿಗೆ ಪುಣ್ಯ ಜಾಸ್ತಿ ಆಗಿತ್ತು, ಅಧಿಕ ಪುಣ್ಯ ಬಂದಿತ್ತು, ಆ ಪುಣ್ಯ ಕಳಿಬೇಕಾಗಿತ್ತು. ದೇವತೆಗಳ ಸಭೆಯಲ್ಲಿ ಮೀಟಿಂಗ್ ನಡೆಯುತ್ತೆ, ಒಂದು ವಾಲ್ಮೀಕಿಗಳು ಬರೀತಾರೆ, ಸಂಗ್ರಹ ಮಾಡಿದ್ರೆ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ಮೀಟಿಂಗ್ ನಡೆಯುತ್ತೆ. ಗೌತಮರು ತುಂಬ ಒಳ್ಳೆಯವರು ಪಾಪ, ಆದರೆ ಅಧಿಕ ಪುಣ್ಯ ಮಾಡ್ತಿದ್ದಾರೆ ಅವರಿಗೆ. ಅಧಿಕ ಪುಣ್ಯ ಅಂದ್ರೆ ಏನು? ಆಚಾರ್ಯ ಮೊದಲೇ ಅಧ್ಯಾಯ ಹೇಳಿದ್ದಾರೆ, ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ನ ಸಂಶಯ. ಪ್ರತಿಯೊಂದು ಕೂಡ ಒಂದು ಪದವಿಗಳಿಗೆ ಆಯಾ ಜೀವರು ಫಿಕ್ಸ್ ಆಗಿರ್ತಾರೆ. ಕೆಲವು ಪೋಸ್ಟ್ ಕೊಡಬೇಕು, ಲೆಕ್ಚರರಿಗೆ ಒಂದು ಕ್ವಾಲಿಫಿಕೇಶನ್ ಇದೆ, ಟೀಚರ್ಗೆ ಒಂದು ಕ್ವಾಲಿಫಿಕೇಶನ್ ಇದೆ, ಆ ರೀತಿ ಕ್ವಾಲಿಫಿಕೇಶನ್ ಇರುತ್ತೆ. ಅದಕ್ಕೆ ಅಪ್ಲೈ ಮಾಡಬೇಕು. ಬಿ ಎ ಆದವನು ಲೆಕ್ಚರ್ ಪೋಸ್ಟ್ಗೆ ಅಪ್ಲೈ ಮಾಡಿದರೆ ತಪ್ಪಾಗುತ್ತೆ, ಯೋ ಅರ್ಹತೆ ಇಲ್ಲ ಅವನಿಗೆ. ಇವರು ಒಳ್ಳೆ ಕೆಲಸ ಮಾಡಿದರೂ ಕೂಡ ತಮಗಿಂತ ಮೇಲೆ ಋಷಿಗಳಾಗ್ಬೋದು ಟ್ರೈ ಮಾಡ್ತಾ ಇದ್ದಾರೆ. ಪುಣ್ಯ ಬಂದುಬಿಟ್ಟಿದೆ, ಅಲ್ಲಿ ಪದವಿ ಸಿಗೋದಿಲ್ಲ, ಅದಕ್ಕೆ ಅಂದರೆ ಯೋಗ್ಯತೆ ಇಲ್ಲ. ಏನು ಮಾಡಿದ್ರು ಹೆಚ್ಚಿನ ಪುಣ್ಯ ಏನಾಗಬೇಕೀಗ? ಅದು ಹೋಗಬೇಕು, ಹೆಚ್ಚಿನ ಪುಣ್ಯ ಹೋಗಬೇಕು. ಹೆಚ್ಚಿನ ಪುಣ್ಯ ಹೋಗ್ಬೇಕಾದ್ರೆ ಏನು ಮಾಡಬೇಕು ಋಷಿಗಳಿಂದ ಅಂದರೆ ಶಾಪ ಕೊಟ್ಟರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ಇದೊಂದು ಒಳ್ಳೆಯ ಮಾತಿದು. ಇನ್ನೊಬ್ಬರು ಬೈದ್ರೆ ನಮ್ಮ ಪುಣ್ಯ ಹೋಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪುಣ್ಯ ಹೋಗೋದಿಲ್ಲ, ಯಾತಕ್ಕೆ ಅಂದರೆ ಪುಣ್ಯ ಇದ್ರೆ ತಾನೇ ಹೋಗೋದು, ಪುಣ್ಯ ಇರೋದು ಇದ್ರೆ ಮಾತ್ರ ಹೋಗ್ಬೇಕಷ್ಟೇ. ಆದ್ದರಿಂದ ನಮ್ಮ ಇನ್ನೊಬ್ಬರು ಬೈಕೊಂಡ್ರೆ ನಮ್ಮ ಪುಣ್ಯ ಹಾಳಾಗಿ ಹೋಗುತ್ತೆ, ಅದಕ್ಕೆ ಶಾಪ ಕೊಡೋದು ಅಂದರೆ ಅರ್ಥ. ಶಾಪ ಯಾವಾಗ ಕೊಡ್ತಾರೆ? ಕೋಪ ಬಂದರೆ ಕೊಡ್ತಾರೆ. ಕೋಪ ಯಾವಾಗ ಬರುತ್ತೆ? ತಾಪ ಆದರೆ ಬರುತ್ತೆ. ತಾಪ ಯಾವಾಗತ್ತೆ? ತಮ್ಮ ಹೆಂಡತಿ ಮೇಲೆ ಅತ್ಯಾಚಾರವಾದಾಗ ತಾಪ ಆಗುತ್ತೆ ಅವರಿಗೆ. ಅದಕ್ಕೆ ತಾಪ ಕೋಪ ಶಾಪ ಲಿಂಕ್ ಅದು ಒಂದು. ಅದಕ್ಕೋಸ್ಕರ ಮೀಟಿಂಗ್ನಲ್ಲಿ ತೀರ್ಮಾನ ಆಗುತ್ತೆ, ಇಂದ್ರದೇವರು ಹೋಗಿ ಇಂದ್ರ ಗೌತಮರು ಎಷ್ಟು ಸಾಧನೆ ಮಾಡಿದ್ರು ಅಂದರೆ ಬೇರೆ ಏನು ಮಾಡಿದ್ರು ಕೋಪ ಬರ್ತಿದ್ದಿಲ್ಲ ಅವರಿಗೆ, ಹೆಂಡತಿನ ಕೆಡಕಿದ್ರೆ ಮಾತ್ರ ಕೋಪ ಬರ್ತಿತ್ತು. ನರಹರ ತೀರ್ಥ ಬರೀತಾರೆ, ನಮ್ಮ ಜೀವನ ಹೇಗಿರ್ತದೆ ಅಂದರೆ ದೇವರನ್ನು ಬೈದರೆ ಸುಖವಾಗಿ ಕೇಳ್ತಿರ್ತೇವಂತೆ. ಶ್ರೀಪತಿಯನ್ನು ಬೈದರೆ ಕೇಳುತ್ತಾ ನಗುವೆ, ಸತಿಯೊಳೆ ಬೈದರೆ ನಾವು ನಿಮ್ಮ ಹೆಂಡತಿ ಅಂದರೆ ಒಳ್ಳೆ ಹೋಗಿಬಿಡ್ತಾನೆ ಅಂತಾಗಲೇ. ಅದು ಮನುಷ್ಯನ ಸೈಕಾಲಜಿ. ಆದ್ದರಿಂದ ಗೌತಮರ ಹೆಂಡತಿಯನ್ನು ಕೆಣಕಿದರೆ ಆಗ ಸಿಟ್ಟು ಬರುತ್ತೆ, ಶಾಪ ಕೊಡ್ತಾರೆ. ಅವರು ಒಳ್ಳೆಯದಾಗ್ತಾರೆ, ಈ ಮಧ್ಯೆ ಇನ್ನೂ ಯೋಚನೆ ಮಾಡಿ ಯಾರೋ ವಿಷ ನೋಂಬಿಟ್ಟಿರ್ತಾರೆ, ಅವ್ರು ಉಳಿಸ್ಬೇಕಾದ್ರೆ ಮೊದಲು ವಾಮಿಟ್ ಮಾಡಿಸ್ಬೇಕು ಅವ್ರ ಹತ್ರ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಹಾಗೆ ಇಂಜೆಕ್ಷನ್ ಕೊಟ್ಟರು ಔಷಧಿ ವಿಷ ಹೊರಟುಬಿಟ್ರೆ ಕಥೆ ಮುಗಿದೋಯ್ತು, ವಾಮಿಟ್ ಆಗಬೇಕು. ಅದು ಹೆಚ್ಚಿನ ಪುಣ್ಯ ವಿಷ ಇದ್ದಾಗ ಲೆಕ್ಕ, ಅಲ್ಲಿ ಶಾಪ ಕೊಟ್ಟರೆ ವಾಮಿಟ್ ಆಗಿಬಿಡೋದು. ಅದಕ್ಕೋಸ್ಕರ ಆ ರೀತಿ ಮಾಡಿ ಗೌತಮ ವೇಷದಲ್ಲಿ ಹೋದರು, ಶಾಪ ಕೊಟ್ಟುಬಿಟ್ಟು. ಇಂದ್ರದೇವರಿಗೂ ಬರಲಿಲ್ಲ, ತಮಾಷೆ ಏನು ಗೊತ್ತು, ಇಂದ್ರದೇವರು ಪುಣ್ಯ ಬಂತದ್ದೀರಿ ಕೆಲಸ ಮಾಡಿದ್ದಕ್ಕೆ. ಋಷಿಗಳು ಪ್ರಾಣ ಉಳಿಸಿದ್ರಲ್ಲ, ಪುಣ್ಯ ಬಂತವರಿಗೆ ಹೊರತು ಪಾಪ ಬರಲಿಲ್ಲ. ಅಹಲ್ಯಗೂ ಪಾಪ ಇಲ್ಲ, ಇಂದ್ರದೇವರಿಗೂ ಪಾಪ ಇಲ್ಲ. ಮತ್ತು ಇನ್ಯಾರಿಗಾರು ಬರಬೇಕಲ್ಲ ಪಾಪ ಅಂದರೆ, ಗೌತಮರಿಗೇನಾಯಿತು ಅಂದರೆ ಪಾಪ ಬರಲಿಲ್ಲ, ಪುಣ್ಯ ಹೋಯ್ತು ಅವರಿಗಷ್ಟೇ. ಪುಣ್ಯ ಹೋಯ್ತು, ತಪ್ಪು ಕಥೆ ಕೇಳಿದ್ರೆ ಪಾಪಕ್ಕೆ ನಮಗೆ ಬರುತ್ತಷ್ಟೇ ಪಾಪ. ಮಾಡಿದವನು ಪಾಪ ಆಡಿದವನು ಪಾ ಇಲ್ಲಿ ಅಂತಾರಲ್ಲ, ನಮಗೆ ಪಾಪ ಬರೋದು. ನಮ್ಮ ಜನ ಪುರಾಣ ಪುಣ್ಯ ಕಥೆಗಳನ್ನು ಎಷ್ಟು ಮಟ್ಟಿಗೆ ಕೇಳಿದ್ದಾರೆ ಅಂದರೆ ಆ ಪಾತ್ರಗಳು ಬಯ್ಯೋಷ್ಟು ಮಟ್ಟಿಗೆ ಅಷ್ಟೇ. ಆ ರೀತಿ ಪುರಾಣ ಪುಣ್ಯ ಕಥೆ ಕೇಳಬಾರದು. ಮಧ್ವಾಚಾರ್ಯರ ದೊಡ್ಡ ಒಂದು ಲೋಕಕಾರುಣ್ಯ ಅನುಗ್ರಹ ಅಂದರೆ, ಹರಿಸರ್ವೋತ್ವ ಅಂತ ಹೇಳಿದರು ಅಷ್ಟೇ ಅಲ್ಲ, ವಾಯುದೇವತ್ವ ಅಂತ ಹೇಳಿದ್ರು ಅಷ್ಟೇ ಅಲ್ಲ, ಎಲ್ಲ ದೇವತೆಗಳ ಬಗ್ಗೆ ನ್ಯಾಯ ಸಲ್ಲಿಸ್ತಾರೆ. ಪ್ರತಿಯೊಬ್ಬ ದೇವತೆಗಳಿಗೆ ಆರಾಧನೆ ಮಾಡಬೇಕು, ಎಲ್ಲ ಋಷಿಗಳಿಗೆ ಆರಾಧನೆ ಮಾಡಬೇಕು, ಯಾವ ದೇವತೆಗಳು ಅವಮಾನವಾಗಬಾರದು ಆಚಾರ್ಯ ಸಂಕಲ್ಪ. ಮುಂದೆ ನೋಡ್ತೇವೆ ಕರ್ಣನ ಬಗ್ಗೆ ವಿಮರ್ಶೆ ಮಾಡ್ತಾರೆ ಋಷಿಗಳು, ಇಲ್ಲಿ ವಿಶ್ವಾಮಿತ್ರ ಬಗ್ಗೆ ಹೇಳ್ತಾರೆ, ಎಷ್ಟು ದೊಡ್ಡ ತಪ್ಪುಗಳನ್ನು ತೆಗೆದುಹಾಕಿಬಿಡ್ತಾರೆ. ವಿಶ್ವದ ಹಿತೈಷಿಗಳೇ ಹೊರತು ಶತ್ರುಗಳಲ್ಲ. ಇದರಿಂದ ಮಧ್ವಾಚಾರ್ಯ ಎಂಥವರು ಅಂದರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಲ್ಲಿಸಿದ ಗುರುಗಳು. ಇನ್ನು ಯೋಚನೆ ಮಾಡಬೇಕು ಜನಗಳು, ಉಳಿದವರೆಲ್ಲ ದೇವರಿಗೆ ನ್ಯಾಯ ಸಲ್ಲಿಸಲಿಲ್ಲ, ನಮಗೇನು ಸಲ್ಲಿಸ್ತಾರೆ ಪಾಪ ಅವರು. ದೇವರಿಗೆ ಗುಣ ಇಲ್ಲ ಅಂತ ಕರೆದ ಕಥೆ ಮುಗಿತಲ್ಲ, ದೇವರಿಗೆ ನ್ಯಾಯ ಸಲ್ಲಿಸಿದ ಮತಗಳಿದೆ, ಪ್ರತಿಯೊಬ್ಬರಿಗೆ ನ್ಯಾಯ ಸಲ್ಲಿಸಿದ ಗುರುಗಳು ಮಧ್ವಾಚಾರ್ಯ. ಅದಕ್ಕೆ ಅವರ ಪೂರ್ಣ ಪ್ರಜ್ಞರು ಅಂತ ಕರೀತಾರೆ. ಆ ಗೌತಮರಿಗೆ ಈಗ ಹೆಚ್ಚಿನ ಪುಣ್ಯ ಹೋಯಿತು, ಬುದ್ಧಿ ಬಂತು. ಆಗ ರಾಮದೇವರು ಏನು ಮಾಡಿದರಂತೆ, ಸುಯೋಜಯ ಮಾಥ ಸ ಗೌತಮೇನ, ಗೌತಮರ ಜೊತೆಗೆ ಕೂಡಿಸಿಬಿಡ್ತಾರೆ. ಈ ಅಹಲ್ಯನ್ನು ಕೊಂಡಾಡಬೇಕು ನಾವು. ಗಂಡ ಶಾಪ ಕೊಟ್ಟರು, ಹೇಗಿರಬೇಕು ಗೊತ್ತಾ ನೀವು? ಇನ್ನೊಂದು ಪರಿಹಾರ ಮಾಡ್ತಾರೆ ಆಚಾರ್ಯರು. ನಾವೆಲ್ಲ ಕಥೆ ಏನು ಕೇಳಿರ್ತೇವೆ, ಸಿಲಿಯಾಗುವಂತೆ ಶಾಪ ಕೊಟ್ಟುಬಿಟ್ರು ಅಂತ. ಅಹಲ್ಯ ಸಿಲಿಯಾಗಿಬಿಟ್ಲು ಅಂತ ದೊಡ್ಡ ಕಥೆ ಇದೆ. ಹೆಚ್ಚು ಕಡೆ ನಾವೆಲ್ಲ ಸಿಲೆ ಮಾಡಿ ಹಾಕಿಬಿಟ್ಟಿದ್ದೇವೆ ಹೆಚ್ಚು ಕಡಿಮೆ ಈಗಾಗಲೇ. ಆದರೆ ಆಚಾರ್ಯ ಬರೀತಾರೆ, ಸಿಲಿ ಆಗಿರಲಿಲ್ಲ ಅವಳು, ನೆನಪಿರಬೇಕು. ಅಥೋ ಅಹಲ್ಯಾಂ ಪತಿನಾಭಿಷಪ್ತಾಂ ಪ್ರದರ್ಶನ ತಿಂದ್ರಕೃತಾಂ ಸಿಲೀಕೃತಾಂ. ವ್ಯಾಖ್ಯಾನವು ಶಿಲೆ ಆಗಿರಲಿಲ್ಲ, ಶಿಲಾವತ್ ಕೃತಾಂ. ಶಿಲೆಯಂತೆ ಜಡವಾಗಿದ್ದರೆ, ಜಡ ಪದಾರ್ಥದಂತೆ ಇದ್ಲೇ ಹೊರತು ಅವಳು ನಿಜವಾಗಲೂ ಶಿಲೆಯಾಗಿರಲಿಲ್ಲ. ನಿಜವಾಗಲೂ ಶಿಲೆ ಆಗೋದಿಲ್ಲ ಆಚಾರ ಹೇಳ್ತಾರೆ. ಅದಕ್ಕೆ ಚೇತನ ಎಂದು ಅಚೇತನ ಆಗೋದಿಲ್ಲ, ಅಚೇತನ ಎಂದು ಚೇತನ ಆಗೋದಿಲ್ಲ. ಆದ್ದರಿಂದ ಅವಳು ಶಿಲೆಯಾಗಿರಲಿಲ್ಲ, ಶಿಲೆಯಂತೆ ಆಗಿದ್ಲು ಅಷ್ಟೇ. ಈ ಹುಡುಗರು ಆಟ ಆಡ್ತಿರ್ಬೇಕಾದ್ರೆ ಸ್ಟ್ಯಾಚ್ಯು ಅಂತ ಹೇಳ್ತಾರೆ. ಹೇಗೆ ನಿಲ್ಬೇಕು ಅವ್ರು ಸ್ಟ್ಯಾಚ್ಯು ಅಂತ ನಿಲ್ಬೇಕಷ್ಟೇ. ಅವ್ರು ಸ್ಟ್ಯಾಚ್ಯುರಿ ಆಗಿಬಿಟ್ರೆ ಯಾರೋ ಆಡ್ತಾರೆ ಇದ್ದಾರೆ, ಮತ್ತೆ ಗೊತ್ತಾಯ್ತಾ ಸ್ಟ್ಯಾಚ್ಯುನಂತೆ ನಿಲ್ತಾನೆ. ಈ ಫಸ್ಟ್ ಕೇಸ್ ಅಲ್ಲೇದಿದೆ, ಫಸ್ಟ್ ಸ್ಟ್ಯಾಚ್ಯು ಅಂತ ನಿಂತಿದ್ದು ಅಲ್ಲೇ. ಆದ್ದರಿಂದ ಅವಳು ಶಿಲೆ ಆಗಿಲ್ಲ. ಮತ್ತೇನು ಶಾಪ ಕೊಟ್ಟರು, ಯಾರು ಓದೇ ಇಲ್ಲ ಅದನ್ನು. ಆಚಾರ್ಯ ಹೇಳ್ತಾರೆ ಅವರು ಶಾಪ ಕೊಟ್ಟಿದ್ದು ನಿಶ್ಚಲಾಗಿರು, ಶಿಲೆಯಾಗಲ್ಲ, ಚಲನೆ ನಿಂತು ಹೋಗಲಿ. ಇನ್ನೊಂದು ಶಾಪ ಅಂದರೆ ಇನ್ನೊಬ್ಬರು ಕಣ್ಣಿಗೆ ಕಾಣಬಾರ್ದು. ಅದೃಶ್ಯ ಸರ್ವಭೂತಾನಾಂ ದುರ್ನಿರೀಕ್ಷಾ ಬಭೂವ, ವಾಲ್ಮೀಕಿಗಳ ಮಾತು. ಯಾರ ಕಣ್ಣಿಗೂ ಕಾಣಬಾರ್ದು, ಇವಳು ಮೂವ್ ಆಗಬಾರ್ದು. ಎದುರಿಗೆ ಅಂದರೆ ತಿನ್ನಕ್ಕೆ ಬರೋದಿಲ್ಲ ನೋಡಿ, ಮೂವ್ ಆಗೋದಿಲ್ಲ. ಯಾರೋ ಅಯ್ಯೋ ಪಾಪ ಅಂತ ಕೊಡಾಗಿಲ್ಲ, ಯಾರ ಕಣ್ಣಿಗೆ ಕಾಣಬಾರ್ದು ಅವಳು. ಎಂಥ ಶಿಕ್ಷೆ ಕೊಟ್ಟಿದ್ದಾರೆ ಪಾಪ. ಆಗ ಯಾರ್ಯಾರು ಕಂಡಿದ್ರು, ಯಾವತ್ತು ರಾಮಸ್ಯ ದರ್ಶನ, ರಾಮನ ದೃಷ್ಟಿ ಬೀಳೋವರೆಗೂ ಹಾಗೆ ಇರಬೇಕು ಅಂತ ಹೇಳಿರ್ತಾರೆ. ರಾಮದೇವರು ನೋಡಿದರು, ಹೇಳ್ತಾರೆ ಸ್ವದರ್ಶನಾತ್ ಮಾನುಷತಾಂ ಉಪೇತಾಂ. ರಾಮದೇವರು ನೋಡಿದ ತಕ್ಷಣ ಅವಳಿಗೆ ಚರಣೆ ಬಂದುಬಿಡ್ತು ತಕ್ಷಣನೇ. ಮನುಷ್ಯಳಂತೆ ಮೊದಲು ಜಿಲೆಯಂತೆ ಇದ್ಲಲ್ಲ, ಮನುಷ್ಯಳಂತೆ ಆಗಿಬಿಡ್ತಾರೆ. ರಾಮದೇವರ ಕೃಪಾದೃಷ್ಟಿ ಬಿದ್ದ ತಕ್ಷಣ ಅವಳ ಆಕ್ಟಿವಿಟಿ ಪ್ರಾರಂಭವಾಯಿತು. ತೇನ ವಿನಾ ತೃಣಮಪಿ ನೆಚಲತಿ, ದೇವರು ಅನುಗ್ರಹ ಮಾಡಿಬಿಟ್ರೆ ಸಂಪೂರ್ಣ ಶಾಪ ಪರಿಹಾರವಾಯಿತು, ಅವಳು ಉದ್ಧಾರವಾದ. ಇಲ್ಲಿ ಪಾಯಿಂಟ್ ಇರೋದೇನು ಅಂದರೆ, ಗಂಡ ಯಾಕೆ ಲೇಟು ಅಂತ ಕೇಳಿದರೆ ಡೈವರ್ಸ್ ಆಗೋ ಕಾಲ ಇದು. ವಯ್ಯಾರು ಲೇಟ್ ಅಂದರೆ ಈಗ ಗಟೌಟ್ ಅಂತ ಹೆಂಡತಿ ಅಂತ ಕಾಲ ಇದು. ದಿನ ಬೆಳಗಾದರೆ ಡೈವರ್ಸ್ಗಳು ಎಷ್ಟು ನೋಡಿದ್ದೀನಿ ಅಂದರೆ ಹೇಳೋ ಸಾಧ್ಯನೇ ಇಲ್ಲ. ಮೊನ್ನೆ ಜೂನಲ್ಲಿ ಒಂದು ಮದುವೆ, ಜೂನಲ್ಲಿ ಅಪ್ಲಿಕೇಶನ್ ಡೈವರ್ಸಿಗೆ. ಎಂಥ ಜನ ಇರಬೇಕು, ಅದು ಹೆಂಗಸರಿಂದ ತಮಾಷೆ, ಗಂಡಸರಿಂದ ಡೈವರ್ಸ್ ಗಂಡಸ್ ಹೊಡ್ಕೋತಿರ್ತಾರೆ ಬೇಡ ಅಂತ ಹೇಳಿಬಿಟ್ಟು ಹೋಗೇ ಬಿಟ್ಟಿರ್ತಾಳಾಗಲೇ ಇವರು. ಎಂಥ ಕಾಲ ಬಂದಿದೆ, ಇನ್ನೂ ನೋಡಿರ್ಬೇಕು ನೀವು. ಈ ಕೇಸ್ಗಳಲ್ಲಿ ಹೆಚ್ಚು ಕೇಸ್ ಯಾರ್ದು ಗೊತ್ತಾ, ಬ್ರಾಹ್ಮಣರ ಕೇಸು ಹೆಚ್ಚು ಕೇಸು, ಬ್ರಾಹ್ಮಣರದ್ದು ಅನ್ಫಾರ್ಚುನೇಟ್ಲಿ ಮಾಧ್ವರ ಕೇಸುಗಳು ಹೆಚ್ಚುಗಳಲ್ಲ. ಯಾತಕ್ಕೆ ಹೀಗಾಗಿದೆ ಅಂದರೆ, ರಾಮಾಯಣ ಮಹಾಭಾರತ ಕೇಳದೆ ಹೋದರೆ ಮನೆ ತಲೆ ಎಷ್ಟು ಕೆಡುತ್ತೆ ಲೆಕ್ಕ ಹಾಕಿದ್ರು. ಎಲ್ಲಿ ಹೋದರೂ ಅದೊಂದು ಪ್ರಾಬ್ಲಮ್. ಆಚಾರ್ಯರೇ ಮದುವೆ ಎಷ್ಟು ಕಡೆದ್ರೂ ಹುಡುಗಿ ಬರೋದಿಲ್ಲ, ಏನು ಕೇಳಿದ್ರೂ ಇಲ್ಲ ಅಂತ ಹೇಳ್ತಾಳೆ. ಇಂಥ ಜನ ಇದ್ದರೆ ಏನು ಮಾಡಬೇಕು ಹೇಳಿ, ಹಾಲ್ಯ ಕತೆ ಯಾತಕ್ಕೆ ಕೇಳಬೇಕು, ಯಾತಕ್ಕೆ ಪ್ರಾತಸ್ಮರಣೆ ಹೇಳು ಅಂದರೆ, ಗಂಡ ಶಾಪ ಕೊಟ್ಟಿದ್ದಾರೆ, ಎಷ್ಟು ದಿವಸ ಇರಬೇಕು ಅಂತ ಚರಣೆ ಇಲ್ಲದೆ ಅವಳು. ಯಾವತ್ತು ರಾಮಸ್ಯ ದರ್ಶನಂ, ಸಾವಿರ ವರ್ಷ ಇರಬೇಕು. ಕೊನೆಗೆ ಅವಳು ಏನು ಮಾಡ್ಬೋದಾಗಿತ್ತು ಗೊತ್ತು, ಗಂಡ ಶಾಪ ಕೊಡ್ಬೋದಾಗಿತ್ತು, ತೆರಿಗೆ ಅವಳು ಕೊಡಲಿಲ್ವಂತೆ. ಯಾತಕ್ಕೆ ಪಾಪ ತಪ್ಪು ತಿಳ್ಕೊಂಡು ಕೊಡ್ತಿದ್ದಾರೆ, ನಾನಂತೂ ಶುದ್ಧಳಾಗಿದ್ದೇನೆ ತಡ್ಕೊಂಡು ಬಿಟ್ಲಂತೆ. ಅದಕ್ಕೆ ಭಾರಿ ಪುಣ್ಯ ಬಂತು, ಅದಕ್ಕೆ ಅವಳು ಪ್ರಾತಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇಂಥ ಹಲ್ಲೇನು ಪ್ರಾತಸ್ಮರಣೆ ಮಾಡಿದರೆ ಎಂದೂ ಡೈವರ್ಸ್ ಕೇಸ್ ಆಗೋದಿಲ್ಲ ಅಂತ ಅರ್ಥ. ಬಿಟ್ಟಿದ್ದಕ್ಕೆ ಬರೀ ಡೈವರ್ಸ್ ಕೇಸ್ ಆಗ್ತಾ ಇದೆ ಅಂತ ಕಾಲ ಬಂದು ಹೋಗಿದೆ. ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನ. ಇದು ಯೋಚನೆ ಮಾಡಬೇಕು ಜನಗಳು. ಇಂಥವ್ರು ಎಲ್ಲಿ ಸಂಸಾರ ಮಾಡ್ತಾರೆ, ಹೋಗಲಪ್ಪ ಡೈವರ್ಸ್, ಮತ್ತೇನು ಸಂಸಾರ, ಮತ್ತೆ ಗಲಾಟೆ ತಪ್ಪಿದ್ದಲ್ಲ ನಿಮಗೆ, ಜೀವನ ಪೂರ್ತಿ ಹಾಗೆ ಇರಬೇಕಷ್ಟೇ. ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಶಾಸ್ತ್ರದಲ್ಲಿ ಹೇಳ್ತಾರೆ ಅದೇ ಮಂಡೋದರಿ ಕಥೆ ಬರುತ್ತೆ, ಒಂದು ಕಡೆ ಅಲ್ಲೇ ಒಂದು ಕಡೆ ಮಂಡೋದರಿ. ನಮ್ಮ ಜನಗಳು ಇವತ್ತಿನ ದಿವಸ ಧರ್ಮ ಅಂದರೆ ತಮಾಷೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇನ್ನೂ ಒಂದು ಕಾಲ ಬಂದುಬಿಟ್ಟಿದೆ, ಕೆಟ್ಟ ಕಾಲ. ಎಂಥ ಕಾಲ ಅಂದರೆ ಡೈವರ್ಸ್ ಕಾಲಕ್ಕಿಂತ ಹೋಪ್ಲೆಸ್. ಏನು ಗೊತ್ತಾ, ಮದುವೆನೇ ಆಗಬಾರ್ದು, ಆ ರೀತಿ ಜೊತೆಗೆ ಇದ್ದುಬಿಟ್ರೆ ಸಾಕು ಅಂತೆ. ಅದು ಕೋರ್ಟ್ ಒಪ್ಕೊಂಡ್ಬಿಟ್ಟಿದೆ, ಆದ್ರಿಂದಾಗಿ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದ್ದೆ. ಏನು ಯೋಚನೆ ಮಾಡ್ತೀರಿ, ಎಷ್ಟೋ ಜನ ಹೇಳ್ತಾರೆ ಡೈವರ್ ಮದುವೆ ಆದರೆ ಏನು ರಿಸ್ಕ್ ಅಂದರೆ, ಡೈವರ್ಸ್ ಓಡಾಡಬೇಕಾಗ್ತದೆ, ಸುಮ್ಮನೆ ಜೊತೆಗಿದ್ದರೆ ಏನು ಬೇಕಾದ್ರೆ ಗುಡ್ ಬೈ ಮಾಡಿ ಹೋಗಿಬಿಡ್ಬೋದು. ಇಂಥ ಕಾಲ ಬಂದುಬಿಟ್ಟಿದೆ. ಎಷ್ಟು ಇನ್ನೂ 50 ವರ್ಷ ಆದಮೇಲೆ ಸಮಾಜ ಹೇಗಿರ್ಬೋದು ಯೋಚನೆ ಮಾಡಬೇಕು. ಇದೆಲ್ಲ ರಾಮಾಯಣ ಮಹಾಭಾರತ ಕೇಳ್ತಿದ್ರೆ ಏನಾಗುತ್ತೆ, ಬಿಟ್ಟರೆ ಏನಾಗುತ್ತೆ ನೋಡಬೇಕು. ಇವತ್ತು ಕೇಳೋ ಜನ ಎಲ್ಲಿ ಸಿಗ್ತಾರೆ, 100ಕ್ಕೆ 90 ಜನ ಬಿಟ್ಟವರು. ಕೇಳೋರು ತಪ್ಪು ಕೇಳೋರು, ಜೊತೆಗೆ ತಪ್ಪು ತಪ್ಪು ಕೇಳೋರು. ಅದು ಅರ್ಥ ಮಾಡಿಕೊಂಡು ಆಚಾರ ಅವತಾರ ಮಾಡದೆ ಹೋಗಿದ್ದರೆ ಏನೇನು ಸಮಸ್ಯೆ ಬರಬಹುದಾಗಿತ್ತು. ಅವತಾರ ಮಾಡಿ ಆಗಿದೆ, ಉಪಯೋಗ ಮಾಡಿಕೊಳ್ಳೋದಿಲ್ಲ, ಆ ಸ್ಥಿತಿಯಲ್ಲಿ ಇದ್ದೇವೆ ಅಷ್ಟೇ. ನಾವು ಕರೆಂಟ್ ಇಲ್ಲ ಒಂದು ಪ್ರಾಬ್ಲಮ್, ಕರೆಂಟ್ ಇದೆ ಸ್ವಿಚ್ ಆನ್ ಮಾಡಿಲ್ಲ ಇನ್ನೊಂದು ಪ್ರಾಬ್ಲಮ್. ನಮಗೆ ಕರೆಂಟ್ ಎಲ್ಲರೂ ಪ್ರಾಬ್ಲಮ್ ಅಲ್ಲ, ಇವತ್ತು ಸ್ವಿಚ್ ಆನ್ ಮಾಡಿದೆ ಕತ್ಲಲ್ಲಿ ಕೂತಿರೋ ಪ್ರಾಬ್ಲಮ್ ಇದೆ. ಸುಮ್ಮನೆ ಹೀಗಂದ್ರೆ ಸಾಕು ಬಂದ್ಬಿಡುತ್ತೆ. ಆತ್ಮನಿರ್ಣಯ ಅಂದ್ರೆ ಏನು ಗೊತ್ತಾ, ಬಾಲಸಂಗಮಪಿ ಬೋಧ ಯ ದೃಶ್ಯಂ. ನೋಡ್ತಿರ್ಲೇ ಅರ್ಥ ಆಗ ಗ್ರಂಥ ಅದು. ಎಷ್ಟು ಓದಿದ್ರು ವಿಷಯ ಇದೆ, ಆ ವಿಚಾರ ಬೇರೆ. ಆದ್ರೆ ಮೇಲ್ನೋಟಕ್ಕೆ ತಕ್ಷಣ ಅರ್ಥ ಆಗತಕ್ಕಂಥ ಗ್ರಂಥ. ಅಷ್ಟು ಸುಲಭದ ವಾಕ್ಯಗಳನ್ನು ಯಾರೂ ಬೆರಲಿಕ್ಕಾಗೋದಿಲ್ಲ ಮಧ್ವಾಚಾರ್ಯರಂತೆ. ಅಂಥ ಮಹಾನುಭಾವರು. ಅದಕ್ಕೆ ಕೊನೆಗೆ ಏನು ಮಾಡಿದಂತ ಆಚಾರ್ಯರು, ರಾಮದೇವರು ಏನು ಮಾಡಿ ಆಚಾರ್ಯರು ಬರೀತಾರೆ, ಸುಯೋಜಯಾಮಾಸ ಸ ಗೌತಮೇನ. ಗೌತಮರು ಬಂದರು, ಪರಮಾತ್ಮ ಹೇಳಿದ ಇವರು ಜಿನ್ಮ ಜೊತೆಗಿರಿ ಎಂದು ಬಿಟ್ಟು ಹೋಗಬೇಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಹೇಳ್ತಾರೆ, ಗಂಡ ಹೆಂಡತಿ ಒಂದಾಗೋದು ಏನಾದರೂ ದೂರ ಆಗೋದಿದ್ರೆ ದೂರ ಮಾಡಬೇಡಿ, ಒಂದು ಮಾಡಿ ಅಂತ ಹೇಳ್ತಾರೆ. ಇದು ಗಮನಿಸ್ಬೇಕು, ಇದು ರಾಮದೇವರು ತೋರಿಸಿಕೊಟ್ಟ ತತ್ವ ಇದು. ಮನೆ ಒಡೆಯಲಿಕ್ಕೆ ಹೋಗಬೇಡಿ, ಮನೆ ಕೂಡಿಸಿ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ದಿವಸ ತಮಾಷೆಯಾಗಿತ್ತು. ಒಂದು 5-6 ತಿಂಗಳಿಂದ ಒಬ್ಬ ಹೆಂಗಸು ಬಂದರು, ಆಚಾರ್ಯ ನಾನು ಡೈವರ್ಸ್ ಹೋಗಬೇಕು ಅಂತ ಬಂದಿದ್ದೆ, ನಿನ್ನ ಒಪಿನಿಯನ್ ಏನು ಅಂದರು. ನನ್ನ ಒಪಿನಿಯನ್ ತೊಗೊಂಡು ನೀವೇನು ಮಾಡಬೇಕಾಯ್ತು, ಇವತ್ತು ನನಗೇನು ಸಂಬಂಧ ಇದೆ ರೀತಿಯಿದೆ, ಏನೇ ಇಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ, ಇಲ್ಲ ಈಗ ಆಗಿದೆ, ಭಾರಿ ಮಿಸ್ಅಂಡರ್ಸ್ಟ್ಯಾಂಡ್ ಬಂದುಬಿಟ್ಟಿದೆ, ಏನು ಮಾಡಬೇಕು, ಡೈವರ್ಸ್ ಯಾತಕ್ಕೆ ಬಂತು ನಿಮಗೆ ಅಂತ ಎಲ್ಲ ಹೇಳಿದ್ರೆ, ಏನೋ ಕತೆ ಹೇಳಿದ್ರು, ಎಲ್ಲ ಹೇಳಿದರು. ಎಲ್ಲ ಹೇಳಿದ ಮೇಲೆ ಏನು ಮಾಡಬೇಕು ಅಂತಿದ್ದೀರಿ, ಡೈವರ್ಸ್ ಈ ವಯಸ್ಸು ಆಗಿದೆ ಸುಮಾರಾಗಿ, ಈ ವಯಸ್ಸಿನಲ್ಲೂ ಡೈವರ್ಸ್, ಎಂಥ ತಮಾಷೆ, ಯಾವ ವಯಸ್ಸಿನಲ್ಲೂ ಡೈವರ್ಸ್ ಇಲ್ಲ ಮತ್ತೆ, ಇಂಥ ಸ್ಥಿತಿ ಎಂಥ ಗತಿ ಬಂತು, ಇಲ್ಲ ಏನೇನೋ ಆಗಿಬಿಟ್ಟಿದೆ. ಏನೂ ಅಲ್ಲ, ಜಗಳ ಆಗ್ತಾನೇ ಇರುತ್ತೆ. ಜಗಳ ಆಗದಿದ್ದರೆ ಸಂಸಾರನೇ ಅಲ್ಲ, ಅದು ಬಂದು ಹೊಂದ್ಕೊಳ್ಳೋ ಜಾಣತಾನೇ ಇರ್ತದೆ. ಟ್ರೈ ಮಾಡಿ, ಹೊಂದ್ಕೊಂಡ್ರೆ ಭಾರಿ ಸಂತೋಷ. ಇಲ್ಲಿ ಹೋದರೆ ತಪ್ಪಾಗುತ್ತೆ ಅಂತ ಸ್ವಲ್ಪ ಎಲ್ಲ ಹೇಳಿ ಕಳಿಸಿಬಿಟ್ಟು ಒಂದೆರಡು ಸಿಡಿಗಳು ಕ್ಯಾಸೆಟ್ ಕೊಟ್ಟು ಕಳಿಸಿ ಕೇಳ್ಕೊಂಡು ಹೋಗಿ ಪುಸ್ತಕ ಓದಿ ಸಮಾಧಾನ ಆಗುತ್ತೆ. ದಯವಿಟ್ಟು ತೊಗೊಳ್ಬೇಕು ಅಂತಿದ್ರು ಕೂಡ ಈಗ ಅವಸರ ಮಾಡೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಕಾಯಿರಿ ಅಂತ ಹೇಳಿದ ಮೇಲೆ ಸ್ವಲ್ಪ ದಿವಸ ಆಯಿತು. ಇತ್ತೀಚೆಗೆ ಫೋನ್ ಮಾಡಿದ್ರು, ಆಚಾರ್ಯ ಮತ್ತೆ ಜೊತೆಯಾಗಿದ್ದೀವಿ ನಾವಿಬ್ಬರು ಕೂಡ ಅಂತೇಳಿದ್ವಿ. ನಾವು ಈ ಕೆಲಸ ಮಾಡಬೇಕು ಹೊರತು ಇವತ್ತು ಹಾಕಿಬಿಡಿ ಅಪ್ಲಿಕೇಟ್ ಲಾಯರ್ ಹೆಸರು ಹೇಳ್ತೀರಿ ಹೋಗಿ ಅಂತ ಏನು ಮಾಡಬೇಕು, ಅದಕ್ಕೆ ಅಂಥ ಕೆಲಸ ಮಾಡಬಾರ್ದು. ಇವತ್ತು ದೂರ ಇರೋದು ಸುಲಭದ ಕೆಲಸ, ನಾಳೆ ಬದುಕೋದು ಹೇಗೆ ಯೋಚನೆ ಮಾಡಿ. ನೀನಾರು ಹೇಗೆ ಬರ್ತೀನಿ, ಗಂಡಾರು ಹೇಗೆ ಬದುಕ್ತಾನೆ, ಸಂಸಾರ ಎರಡು ಹಾಳಾಗಿ ಹೋಗೋದಿಲ್ಲ. ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅವ್ರ ಗತಿ ಏನಾಗಬೇಕು ಈ ಮಧ್ಯೆ, ಎಲ್ಲ ಚಿನ್ನ ವಿಚ್ಛಿನ್ನ ಇದೆಲ್ಲ. ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇರಬೇಕು ಹೊರತು ಡಿಸ್ಟ್ರಕ್ಟಿವ್ ಅಪ್ರೋಚ್ ಇರಬಾರ್ದು. ಇವತ್ತು ರಾಮದೇವರು ಮಾಡಿದ ಕೆಲಸ, ಅಹಲ್ಯೋದ್ಧಾರದ ಕೆಲಸದಲ್ಲಿ ಆಚಾರ್ಯ ನಿರ್ಣಯ, ಸುಯೋಜಯ ಮಾತ ಸ ಗೌತಮೇನ. ಯಾರೋ ಪುರೋಹಿತರು ಮಾಡಿಸಿದ ಮದುವೆ ಬ್ರೇಕ್ ಆಗಿತ್ತು, ಸ್ವಲ್ಪ ಕಟ್ಟೆ ಆಗಿತ್ತು, ರಾಮದೇವರು ಕೂಡಿಸಿಬಿಟ್ರಲ್ಲ, ಶಾಶ್ವತವಾಗಿ ಒಂದಾಗಿದ್ದಾರೆ ಅಂತ ಹೇಳ್ತಾರೆ. ಶಾಶ್ವತ ಒಂದಾಗಿದ್ದಾರೆ. ಅದಕ್ಕೆ ಮದುವೆ ಯಾರೇ ಮಾಡಿಸ್ರಿ, ಮಂಗಳಾಷ್ಟಕ ಹೇಳಿ ಮಾಡಿಸ್ರಿ, ಒಳ್ಳೆಯದಾಗುತ್ತೆ ಅಂತ ಅರ್ಥ. ಲಕ್ಷ್ಮೀರ್ಯಶ ಪರಿಗ್ರಹ ಕಮಲಭೂಹು ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಶ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ಮಂಗಳ. ಇವತ್ತು ಮಂಗಳಾಷ್ಟಕಡೆ ಮದುವೆಗಳೇ ಆಗೋದಿಲ್ಲ ಅಂತ ಕಾಲ ಬಂದುಬಿಟ್ಟಿದೆ. ಯಾಕಂದರೆ ಮೊದಲು ಮದುವೆ ಎಲ್ಲೋ ಮಾಡ್ಕೊಂಡ್ಬಿಡ್ತಾರೆ, ಮದುವೆನೇ ಆಗೋದಿಲ್ಲ, ಎಲ್ಲೋ ಮಾಡ್ಕೊಂಡಿರ್ತಾರೆ, ಬಂದವರು ಮಂಗಳಾಷ್ಟಕನೂ ಬರೋದಿಲ್ಲ, ಅದು ಬೇರೆ, ಮಂಗಳಾಷ್ಟಕ ಬರೋರು ಕರೆಯೋದಿಲ್ಲ ಇವರು, ಇನ್ನೊಂದು ಬೇರೆ. ಹೀಗಾಗಿ ಎಲ್ಲ ಅಮಂಗಳದ ಮದುವೆ ಆಗುತ್ತೆ, ಮಂಗಳಾಷ್ಟಕ್ಕಿಲ್ಲ ಅಮಂಗಳಾಷ್ಟಕ ಆಯ್ತಲ್ಲ, ಆ ರೀತಿ ಆಗಬಾರ್ದು. ಆಮೇಲೆ ಶಾಸ್ತ್ರದ ಪ್ರತಿಯೊಂದಕ್ಕೂ ಕೂಡ ದೈವಿಕವಾದಂಥ ಒಂದು ಅನುಗ್ರಹದ ಪ್ರಾರ್ಥನೆ ಇರ್ತದೆ, ಆದ್ದರಿಂದ ಸರಿಯಾಗಿ ಮಾಡಬೇಕು. ಆಚಾರ ಒಂದು ಮಾತು ಸಾಕು ನಮ್ಮನ್ನು ಚೇಂಜ್ ಮಾಡಲಿಕ್ಕೆ. ಸುಯೋಜಯ ಮಾಸ ಸಹ ಗೌತಮೇನ, ಅಹಲ್ಯ ಗೌತಮರನ್ನು ಕೂಡಿಸಿ ರಾಮದೇವರು ಮುಂದೆ ಹೋಗ್ತಾರೆ, ಲೋಕಕ್ಕೆ ತೋರಿಸ್ತಾರೆ. ಇನ್ನೊಬ್ಬರು ಮನೆ ಒಂದು ಮಾಡಿ ನಿಮ್ಮ ಮದುವೆ ಆಗುತ್ತಾರೆ, ಸೀತಾ ಕಲ್ಯಾಣ ಮಾಡ್ಕೋತಾರೆ. ಆಮೇಲೆ ರಾಮದೇವರು ಸೀತಾಕಲ್ಯಾಣ ನಮಗೆ ತೋರಿಸ್ಕೊಡ್ತಾರೆ. ಇನ್ನೊಬ್ಬರು ಮನೆ ಒಡಿಬೇಡಿ, ನಿಮ್ಮ ಮನೆ ಸುಖವಾಗಿರ್ತದೆ. ನಾಳೆ ನೀವು ಡೈವರ್ಸ್ ಮಾಡಿ ನಿಮ್ಮನ್ನು ನೆಂಟು ಬಿಟ್ಟು ಹೋಗ್ತಾಳೆ. ಆಮೇಲೆ ನೀವು ಡೈವರ್ಸ್ ಅವರೇ ಕೇಳ್ತಾರೆ, ನೀವು ಅವ್ರ ಮನೆ ಮಾಡಿದ್ರೆ ನಾನು ನೆನ್ನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಇದು ರಾಮದೇವರು ತೋರಿಸಿಕೊಡ್ತಾ ಅಹಲ್ಯೋದ್ಧಾರ ಮಾಡಿ ಇನ್ನು ಮಿಥಿಲಾಪಟ್ಟ ಪ್ರವೇಶ ಮಾಡ್ತಾರೆ. ನಾಳೆ ಸೀತಾ ಕಲ್ಯಾಣ, ಪರಶುರಾಮ ರಾಮದೇವರ ಸಮಾಗಮ. ಇನ್ನೊಂದು ದೊಡ್ಡ ಪ್ರಶ್ನೆ, ರಾಮದೇವರಿಗೆ ಮುಹೂರ್ತ ಇಟ್ಕೊಟ್ಟವ್ರು ಯಾರು ಪಟ್ಟಾಭಿಷೇಕಕ್ಕೆ? ವಶಿಷ್ಠರಂಥವ್ರು. ಅಂಥ ಮುಹೂರ್ತದಲ್ಲೇ ಕಲ್ಯಾಣ ಆಗಲಿಲ್ಲ ಅಂದಮೇಲೆ ಮತ್ತೆ ಮುಹೂರ್ತ ಇನ್ನು ಯಾರು ಇಟ್ಕೊಡ್ತಾರೆ? ಹಾಗಿದ್ರೆ ಸೊ ಮುಹೂರ್ತ ನಂಬಿಕೆನೇ ಹೋಗಿಬಿಡುತ್ತೆ ನಮಗೆ, ಹೋಗ್ತಾನೆ. ಏನು ಉತ್ತರ ಕೊಡಬೇಕಾದ್ರೆ? ಯಾರೋ ಜ್ಯೋತಿಷಿಗಳು ಕೊಡ್ತಿದ್ರೆ ಬ್ರೇಕ್ ಆದರೆ ಪರವಾಗಿಲ್ಲ, ವಶಿಷ್ಠರಿಟ್ಟ ಮುಹೂರ್ತ ಪಟ್ಟಾಭಿಷೇಕ ಆಗಲಿಲ್ಲ ಅಂದಮೇಲೆ ಜ್ಯೋತಿಷ್ಯ ತಪ್ಪೋ ವಶಿಷ್ಠರ ತಪ್ಪೋ ಯಾರು ತಪ್ಪಿದ್ದು, ಅಥವಾ ರಾಮದೇವರ ಹಣೆ ಬರಣೆ ಆಗಿತ್ತೋ, ಏನು ಹೇಳಬೇಕು ಇದಕ್ಕೆಲ್ಲ? ಉತ್ತರ ಹೇಳಬೇಕಲ್ಲ ಆಚಾರ್ಯ, ಉತ್ತರ ಕೊಡ್ತಾರೆ ಅದಕ್ಕೆಲ್ಲ. ಕೊಡ ಭಗವಂತನ ಸಂಕಲ್ಪ ಹೇಗಿತ್ತು ಅನ್ನೋದು ಹೇಳಿಕೊಡ್ತಾರೆ. ಅದೆಲ್ಲ ತಿಳ್ಕೊಂಡ್ರೆ ನಿರ್ಣಯ, ಇಲ್ಲದೆ ಹೋದರೆ ವಶಿಷ್ಠನ ಬೈಬೇಕು ನಾವು, ರಾಮದೇವರು ಅಯ್ಯೋ ಪಾಪ ಅಂತ ಹೇಳಬೇಕು, ಏನೇನೋ ಆಗಿಬಿಡ್ತಾ ಇದೆ. ಅದೇನೂ ಅಲ್ಲ, ಅದು ತಿಳ್ಕೊಳ್ಳೋಕ್ಕೆ ನಿರ್ಣಯ ಓದಬೇಕಾದದ್ದು. ನಾಳೆ ಮುಂದಿನ ಸೀತಾ ಕಲ್ಯಾಣ, ಪರಶುರಾಮ ದೇವರ ಒಂದು ವಿಶೇಷವಾದ ಪ್ರಸಂಗ, ಮತ್ತು ರಾಮದೇವರ ವನಗಮನದ ಪ್ರಸಂಗ, ಅಷ್ಟನ್ನು ನೋಡೋಣ ಅಂತ ಹೇಳ್ತಾ. ಬೆಳಗ್ಗೆ ನಾಳೆ ದಿವಸ ಮಾಯಾವಾದ ಖಂಡನ ಮತ್ತು ಮಿಥ್ಯಾತ್ವಾನುಮಾನ ಖಂಡನ, ಸರಿಯಾಗಿ ಏಳುವರೆಗೆ ಪಾಠ ಮುಂದುವರಿಯುತ್ತೆ. ನಾಡಿದ್ದು ವಿಷ್ಣುತತ್ವ ನಿರ್ಣಯ, ನಾಡಿದ್ದು ದೊಡ್ಡ ಗ್ರಂಥಾಚಾರ್ಯ ವಿಷ್ಣುತತ್ವ ನಿರ್ಣಯ ಪಾಠ ಇರುತ್ತೆ.